ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅತ್ಯಂತ ಅಪೂರ್ವ ರೀತಿಯಲ್ಲಿ ದ್ರೌಪದಿ ಸ್ವಯಂವರ ಅನಂತರ ದ್ರೌಪದಿ ಕಲ್ಯಾಣ ಎರಡೂ ನಡೆದಿದೆಯೆಂಬುದನ್ನು ನೋಡಿದ್ದೇವೆ. ಅಂತಹ ಸ್ವಯಂವರ ಅತ್ಯಂತ ಅಪೂರ್ವವಾದ ಲೋಕ ವಿಲಕ್ಷಣವಾದಂತಹ ಮತ್ತು ಲೋಕಮಾನ್ಯವಾದಂತಹ ವಿವಾಹವಾಯಿತು. ಅದರ ಹಿನ್ನೆಲೆಯನ್ನು ಶ್ರೀ ವೇದವ್ಯಾಸರು ಹೇಳಿದ ಹಾಗೆ ಅದು ಪದರಾಜಾದಿಗಳನ್ನು ಕೇಳಿದ್ದು ತೀರಾ ಅಪೂರ್ವವಾದಂತಹ ಒಂದು ದೈವಿಕ ವ್ಯಾಪಾರವಾಗಿ ಜಗನ್ಮಾನ್ಯವಾದಂತಹ ಕೆಲಸವಾಗಿದೆ. ಇದನ್ನೆಲ್ಲ ವಿದುರ ಧೃತರಾಷ್ಟ್ರನಿಗೆ ವಿವರಿಸಿದ ಧೃತರಾಷ್ಟ್ರ ಮೊದಲು ತನ್ನ ಮಕ್ಕಳೇ ಯಶಸ್ಸನ್ನು ಗಳಿಸಿದವರು ಎಂದು ತಪ್ಪು ತಿಳಿದಿದ್ದವನು ವಸ್ತುಸ್ಥಿತಿ ತಿಳಿದ ಮೇಲೆ ಸಾಕಷ್ಟು ಕೊರಗುತ್ತಾನೆ. ಅವನು ಮೂಲತಃ ತುಂಬಾ ಸಾತ್ವಿಕ ವ್ಯಕ್ತಿ, ಆದರೆ ಮಕ್ಕಳ ಸಹವಾಸದಿಂದ, ಅಷ್ಟು ದುಷ್ಟ ಮಕ್ಕಳ ಸಹವಾಸದಿಂದ ಅವನ ಮನಸ್ಸೆಲ್ಲ ಕೆಟ್ಟು ಹೋಗಿತ್ತು. ಅಂತೂ ದಿನ ಕಳೀತಾ ಇದ್ದಾನೆ. ಈ ಮಧ್ಯೆ ದುರ್ಯೋಧನಾದಿಗಳು ಬಂದು ಎಲ್ಲ ರೀತಿಯಲ್ಲೂ ಮತ್ತೊಮ್ಮೆ ಸೋತು ಹೊರಟೋದು. ಮೊದಲು ಬಂದಾಗ ಬ್ರಾಹ್ಮಣ ವೇಷದಲ್ಲಿದ್ದ ಪಾಂಡವರನ್ನ ಪಾಂಡವರು ಅಂತ ತಿಳಿದೇನೆ ಯುದ್ಧ ಮಾಡಿ ಸೋತರೆ. ಈ ಸರ್ತೆ ಅವರು ಪಾಂಡವರು ಅಂತ ಗೊತ್ತಾಗಿ ಅವರಿಂದ ಸೋತು ಓಡಿ ಹೋಗ್ತಾ ಇದ್ದಾರೆ. ಹಾಗೆ ಹೋದವರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ನಾವು ಇನ್ನೊಮ್ಮೆ ಹೋಗಬೇಕು, ಈ ಸಲ ಪಾಂಡವರನ್ನ ಹೇಗಾದರೂ ನಾಶ ಮಾಡಿಬಿಡಬೇಕು. ಅವರಿಗಿದ್ದ ಒಂದು ಧೈರ್ಯ, ಅವರಿಗೆ ಈ ಸೈನ್ಯ ಇಲ್ಲ, ಏನಿದ್ರು ದ್ರುಪದನ ಸೈನ್ಯ ಅಷ್ಟೇ, ಉಳಿದ ಸೈನ್ಯ ಮೂಲಭೂತ ರಾಜ್ಯವೆಲ್ಲ ತಮ್ಮ ಕೈಯಲ್ಲಿದೆ, ಇದೊಂದು ಒಳ್ಳೆ ಅವಕಾಶ ಅಂತ ಭಾವಿಸಿಬಿಟ್ಟು ಎಲ್ಲ ತೀರ್ಮಾನ ಮಾಡ್ತಾರೆ. ಅಲ್ಲಿ ಅನೇಕ ಮಾತುಕತೆಗಳನ್ನು ಆಡ್ಕೊಳ್ತಾರೆ. ಅಲ್ಲಿ ಕೆಲವು ಮಾತುಗಳು ಬರುತ್ತೆ, ದುರ್ಯೋಧನ ಮೊದಲಾದವರೆಲ್ಲ ಹೇಳ್ತಾರೆ, ಕರ್ಣನ ಮುಂದೆ ಮಾತಾಡ್ತಾರೆ, ನೋಡು ಕರ್ಣ ನೀನು ಭಾರಿ ಭಾರಿ ಪರಾಕ್ರಮಿಯಾದವ, ಅರ್ಜುನ ನಾನು ನೀನು ಗೆಲ್ಲಬಲ್ಲೆ, ಅರ್ಜುನನನ್ನ ನೀನು ಗೆಲ್ಲೋದು ಸಾಧ್ಯವಾಗೋದು ಭೀಮಸೇನ ಜೊತೆಗಿಲ್ಲದೆ ಹೋದಾಗ, ಭೀಮಸೇನ ಜೊತೆಗಿದ್ರೆ ಅರ್ಜುನನ ಪರಾಕ್ರಮ ತುಂಬಾ ಜಾಸ್ತಿ, ಒಬ್ಬನೇ ಬಂದ್ರೆ ಅರ್ಜುನನನ್ನ ನೀನು ಗೆಲ್ಲಬಲ್ಲೆ ಅಂತ ಹೇಳಿದ್ದಾನೆ. ಇವತ್ತಿಗೂ ಮಹಾಭಾರತದ ಶ್ಲೋಕ ಹಾಗೆ ಇದೆ, ಅಜೇಯೋ ಹಿ ಅರ್ಜುನ ಸಂಖ್ಯೆ ಪೃಷ್ಠಗೋಪೇ ವೃಕೋದರಿ, ಭೀಮಸೇನ ಬೆಂಗಾವಲಾಗಿದ್ರೆ ಅರ್ಜುನ ಗೆಲ್ಲಕ್ಕೆ ಆಗೋದಿಲ್ಲ, ಆದರೆ ತಮ್ಮಿನ ಸತು ಕೌಂತೇಯ ರಾಧೇಯಶ್ಯ ನಪಾದಭಾಕ್, ಆದರೆ ಭೀಮನ ಸಹಕಾರ ಇಲ್ಲ ಅಂದ್ರೆ ಕರ್ಣನಿಗೆ ಕಾಲ್ಭಾಗ ಕೂಡ ಆಗೋದಿಲ್ಲ, ಅಷ್ಟು ಪರಾಕ್ರಮಿ ಅಂತ ಹೇಳಿ ಕರ್ಣನನ್ನ ಹೊಗಳುತ್ತಾರೆ. ಆದರೆ ಇವರ ಉದ್ದೇಶ ಏನು, ಭೀಮ ಜೊತೆಗಿಲ್ಲದೆ ಹೋದರೆ ಅರ್ಜುನನ ಸೋಲಿಸಬಹುದು, ಆದರೆ ಭೀಮನ ಜೊತೆ ಇಲ್ಲದೆ ಅರ್ಜುನ ಇರೋದೇ ಇಲ್ಲ, ಆದ್ರಿಂದ ಸಮಸ್ಯೆನೇ ಇಲ್ಲ. ಇದು ಭೀಮನ ವಿಶೇಷವಾದಂತಹ ಹಿರಿಮೆ ಇದು. ಆದ್ರಿಂದ ಟೀಕಾರ ಅದೇ ಮಾತನ್ನೇ ಹೇಳೋದು, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹ ಹಿಮಪಿ ಚ ವದಂತೋಪಿ ಮಹತಾಂ. ಆಚಾರ್ಯರ ಅನುಗ್ರಹ ನನಗಿತ್ತು ಅಂದ್ರೆ ಯಾವ ಯೋಚನೆ ಇಲ್ಲ, ಎಲ್ಲ ವಿಧವಾದಂತಹ ಗೌರವಕ್ಕೆ ನಾನು ಪಾತ್ರನಾಗ್ತೇನೆ ಅನ್ನೋ ಮಾತನ್ನಾಡ್ತಾರೆ. ಇಲ್ಲಿ ಇಷ್ಟೆಲ್ಲ ಯೋಚನೆ ಮಾಡಿ ಇನ್ನು ಯುದ್ಧಕ್ಕೆ ಹೋಗೋಣ, ಹೇಗಾದ್ರೂ ಮಾಡಿ ಅವರನ್ನ ಸದೆಬಡಿಯೋಣ ಅಂತ ಎಲ್ಲ ಹೇಳ್ತು ಯೋಚನೆ ಮಾಡಿ ಸೈನ್ಯ ಸಮೇತ ಹೊರಟು ನಿಂತಿದ್ದಾರೆ. ಇನ್ನೇನು ಹೊರಡಬೇಕು, ಇದನ್ನೆಲ್ಲ ವಿದುರ ನೋಡ್ತಾ ಇದ್ದಾನೆ. ತಕ್ಷಣ ಭೀಷ್ಮರ ಹತ್ರ ಹೋಗ್ತಾನೆ, ದ್ರೋಣರ ಹತ್ರ ಹೋಗ್ತಾನೆ, ಅವ್ರ ಮುಂದೆಲ್ಲ ತನ್ನ ವಿಷಯ ಹೇಳ್ತಾನೆ, ಎಷ್ಟು ನೀವೆಲ್ಲ ದೊಡ್ಡವರು, ಧೃತರಾಷ್ಟ್ರ ಮಾಡಿದಾಗ ನೀವು ಮಾಡ್ತಿದ್ದೀರಿ, ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿದೆ, ಅವರು ದ್ರೌಪದಿ ಸ್ವಯಂವರ ಎಷ್ಟು ವೈಭವದಿಂದ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಅವರನ್ನ ಕರೆಸೋ ಏರ್ಪಾಟು ಮಾಡೋದ್ರ ಬದಲು ಸುಮ್ಮನೆ ಇರೋದ್ರಿಂದ ಆಗಿರೋದೇನೀಗ, ಇವ್ರು ಮತ್ತೆ ಯುದ್ಧಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಇದು ನಿಲ್ಲಿಸ್ತಾ ಹೋದ್ರೆ ಅನರ್ಥ ಪಾಂಡವರಿಗೆಲ್ಲ, ಈ ಕೌರವರಿಗೆ ಅನರ್ಥ ಅಂತ ವಿದುರ ಸ್ಪಷ್ಟವಾದ ಮಾತಿನ ಹೇಳುತ್ತಾರೆ. ಅದು ಭೀಷ್ಮರಿಗೆ ಅರ್ಥವಾಗುತ್ತೆ, ದ್ರೋಣರಿಗೆ ಅರ್ಥವಾಗುತ್ತೆ, ಅವರು ಅಷ್ಟೇ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆ ಸಮಯದಲ್ಲಿ ಧೃತರಾಷ್ಟ್ರನಿಗೆ ವಿವೇಕ ಹೇಳಿ ಪಾಂಡವರನ್ನು ಕರೆಸುವಂತ ಹೇಳಷ್ಟು ಸೌಜನ್ಯ ತೋರೋದಿಲ್ಲ. ಅದಕ್ಕೆ ಕಾರಣ ದುರ್ಯೋಧನನ ಸಹವಾಸ ಅವರನ್ನೆಲ್ಲ ಕೂಡ ನಿಧಾನವಾಗಿ ಪಾಂಡವರಿಂದ ದೂರ ಮಾಡ್ತಾ ಇತ್ತು. ಒಬ್ಬ ಮನುಷ್ಯ ಹೇಗಿದ್ದವನು ಹೇಗಾದ ಅಂತಾರಲ್ಲ ಹಾಗೆ, ಎಂಥ ಭೀಷ್ಮರು ಎಂಥ ದ್ರೋಣರು ಅವರೆಲ್ಲ ಪೂರ್ಣ ಬದಲಾವಣೆ ಆಗ್ತಾ ಇದ್ದಾರೆ. ಒಂದು ಹಂತದೊಳಗೆ ಅವರ ಸ್ವರೂಪದ ಒಳ್ಳೆಯವರಾಗಿದ್ದಕ್ಕೆ ಒಂದು ನಿಯಂತ್ರಣ ಇತ್ತಷ್ಟೆ, ಇಲ್ಲದ ಹೋಗಿದ್ರೆ ಯಾವ ದೃಷ್ಟಿಯಿಂದನೂ ಒಳ್ಳೆಯವರಾಗಲು ಸಾಧ್ಯನೇ ಇರಲಿಲ್ಲ. ದುರ್ಯೋಧನನ ಒಂದು ವ್ಯಾಪಾರ ನಾವು ಕಂಡಾಗೇನೆ, ಒಬ್ಬ ಕೆಲಸದಲ್ಲಿದ್ದಾಗ ಮನುಷ್ಯ ಹೇಗಿರ್ತಾನೆ, ಕೆಲಸ ಇರೋದಿಲ್ಲ, ಕೆಲಸ ಸಿಕ್ಕ ಟೋಟಲ್ ಚೆನ್ನ ಮುಖ ತೋರಿಸ್ತಾ ಹೋಗೋ ಸ್ಥಿತಿ ಮಾಡಿಬಿಟ್ಟಿರ್ತಾನೆ ಅಲ್ಲಿ. ಅಂದ್ರೆ ಧನದ ಸಹವಾಸ ಬಂದಷ್ಟ ಮನುಷ್ಯ ಬದಲಾಗ್ತಾನೆ, ಧನದ ಸಹವಾಸ ಮನುಷ್ಯನ ಬದಲು ಮಾಡುತ್ತೆ. ಇಲ್ಲಿ ದುರ್ಯೋಧನ ಅವನ ಸಹವಾಸ ಬದಲಾಯಿಸಿಬಿಡುತ್ತೆ. ಸುಯೋಧನ ಅವನ ಎರಡರಲ್ಲೂ ಧನ ಇದೆ, ಅವನ ಹೆಸರಿನಲ್ಲಿ ದುರ್ಯೋಧನ ಅಂತ ಹೆಸರಿದೆ, ಸುಯೋಧನ ಅಂತ ಹೆಸರಿದೆ, ಧನ ಅದು ಕಲಿ ಅಟ್ಯಾಕ್ ಮಾಡೋ ಮೂಲಭೂತವಾದ ವಸ್ತು ಅಂದ್ರೆ ಘನದ ಮೂಲಕ ಎಂಟರ್ ಆಗ್ತಾನೆ ಅಂತ ಹೇಳ್ತಾರೆ. ಈ ಜಂತು ಹುಳುಗಳೆಲ್ಲ ಇರುತ್ತಲ್ಲ, ವರ್ಮ್ಸ್ ಎಲ್ಲ, ಅದು ಕೊಳಕ್ನಲ್ಲಿ ಓಡಾಡದ ಕಾಲು ಮೂಲಕ ಒಳಗೆ ಹೋಗುತ್ತೆ. ಇಲ್ದವರು ಹೊರಕ್ಷು ಶುದ್ಧ ಜಾಗದಲ್ಲಿ ಓಡಾಡದೆ ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಗಲೀಜಿರುತ್ತ ಅಲ್ಲಿ ಓಡಾಡದ ಮಾತ್ರ ಆ ವರ್ಮ್ಸ್ ದೇಹದೊಳಗೆ ಪ್ರವೇಶ ಮಾಡೋ ಹಾಗೆ ಈ ದುರ್ಯೋಧನ ಧನದ ಮೂಲಕ ಎಂಟರ್ ಆಗ್ತಾರೆ. ಸಾತ್ವಿಕ ಧನಕ್ಕೆ ಎಂಟ್ರಿ ಇಲ್ಲ, ಮಹಾಲಕ್ಷ್ಮಿ ಇರ್ತಾರೆ. ಆದರೆ ಎಲ್ಲಿ ಈ ಭ್ರಷ್ಟಾಚಾರದ ಧನ ಇರುತ್ತೋ ಅಲ್ಲಿ ದುರ್ಯೋಧನಿಗೆ ಮೇನ್ ಗೇಟ್ ಓಪನ್ ಆದಾಗ ಲೆಕ್ಕ. ಇವರೆಲ್ಲ ಹಾಗೆ ಹಿಡ್ಕೊಂಡು ಬಿಟ್ಟು ಮೋಸ ಮಾಡ್ತಾ ಇದ್ದ, ಸುಮ್ಮನೆ ಇದ್ರು. ಈ ವಿದರ ಹೇಳಿದಾಗ ಅರ್ಥವಾಯಿತು, ಎಲ್ಲ ಧೃತರಾಷ್ಟ್ರನ ಹತ್ರ ಹೋದರು. ವಿದರ ಹೇಳಿದ ಧೃತರಾಷ್ಟ್ರ, ಪಾಂಡವರು ಬದುಕಿ ಬಂದಿದ್ದಾರೆ, ಅವರು ಸುಖವಾಗಿದ್ದಾರೆ ಅಂತ ಕೇಳಿ ನಿನಗೆ ಸಂತೋಷವಾಯ್ತು ದುಃಖವಾಯ್ತು ಅಂತ ಕೇಳ್ತಾರೆ. ಓ, ಭಾರಿ ಸಂತೋಷವಾಯ್ತು, ಅಷ್ಟು ಸಂತೋಷ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತು ಇದೆಲ್ಲ ನಾಟಕ ಅಂತ ವಿದರ ಹೇಳಿಬಿಡ್ತಾ, ಇದೆಲ್ಲ ನಾಟಕ ಇದು, ಇಷ್ಟು ಸಂತೋಷವಾಗಿದೆ ಅಂತ ಹೇಳ್ತೀಯಲ್ಲ, ಪಾಂಡವರು ವಿವಾಹ ಮಾಡಿಕೊಂಡು ಎಷ್ಟು ದಿವಸ ಆಯ್ತು ಗೊತ್ತಾ? ಈಗ ಒಂದು ವರ್ಷ ಆಗಿದೆ, ಇದನ್ನೆಲ್ಲ ಕಾಲಮಾನ ಬೇರೆಯವರು ಗಮನಿಸಿಲ್ಲ. ಒಂದು ವರ್ಷ ಆಗಿದೆ ಪಾಂಡವರು ವಿವಾಹ ಮಾಡಿಕೊಂಡು, ಅವ್ರು ಬದುಕಿರೋದು ಗೊತ್ತಾಯ್ತು ನಿನಗೆ, ಅಷ್ಟು ದಿವಸ ಆಗಿದೆ ಮದುವೆ ಆಗಿದ್ದೆ, ಅಷ್ಟು ದಿವಸ ಆಗಿದೆ. ಇಷ್ಟಾದ ಕೂಡ ಭಾರಿ ಸಂತೋಷ, ಭಾರಿ ಸಂತೋಷ ಅಂತ ಮಾತಾಡ್ತಿದ್ದೀಯ ಹೊರತು ಅವ್ರನ್ನ ಕರೆಸ ಏರ್ಪಾಟ್ ಮಾಡಿದ್ಯಾ ನೀನೀಗ ಅಂತ ಕೇಳಿದ್ರಂತೆ. ಆಗ ಅವನಿಗೆ ಉತ್ತರ ಸಿಗ್ತಾ ಇತ್ತು, ನಮ್ಮ ಜನ ಅಂತಿರ್ತಾಳೆ, ಏಕಾಶಿ ಭಾರಿ ದೊಡ್ಡದು, ಭಾರಿ ದೊಡ್ಡದು ಮಾಡ್ಲಕ್ಕೆ ತಯಾರಿಲ್ಲ. ಏ, ಸಂಧಾನೆ ಭಾರಿ ದೊಡ್ಡದು ಮಾಡ್ಲಕ್ಕೆ ತಯಾರಿಲ್ಲ ಅಂದ್ರೆ ಧೃತರಾಷ್ಟ್ರದ ಸಿಂಪತಿ ಇದ್ದಾಗಷ್ಟೇ, ಇದೇನು ಪ್ರಯೋಜನ ಇಲ್ಲ. ದೊಡ್ಡದು ಅಂತ ಗೊತ್ತಾದ ಮೇಲೆ ಅದನ್ನು ಮಾಡಿ ತೋರಿಸ್ಬೇಕೆ ಹೊರತು, ಬರೀ ಹೊಡಿದ್ರೆ ವೇದವ್ಯಾಸರ ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ನಾವು ಕೂತಿಲ್ಲ, ಅವರಿಂದ ಪ್ರಯೋಜನ ಪಡಿಬೇಕು. ನಾವು ಗಂಗಾನದಿ ಹರಿತಿದ್ದ ಕಾಲಕ್ಕೆ ಅದನ್ನು ಸ್ತೋತ್ರ ಮಾಡಿ ಪ್ರಯೋಜನ ಪಡಿಬೇಕೆ ಹೊರತು ಬರೀ ಇದರಿಂದ ಏನು ಉಪಯೋಗ ಇಲ್ಲ. ಧೃತರಾಷ್ಟ್ರ ಪಾಂಡವರನ್ನು ಆ ರೀತಿ ಹೊರಳುತ್ತಿದ್ದಾನೆ ಹೊರತು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ನೋಡು, ನಿನಗೋಸ್ಕರ ಹೇಳ್ತಾ ಇದ್ದಾರೆ, ನಿನ್ನ ಮಕ್ಕಳು ಮತ್ತೆ ಹೊರಟಿದ್ದಾರೆ, ಪಾಂಡವರ ಮೇಲೆ ನೇರ ಯುದ್ಧಕ್ಕೆ ಹೊರಟಿದ್ದಾರೆ, ಈಗಾಗಲೇ ಎರಡು ಸರ್ ಸೋತ್ ಬಂದಿದ್ದಾರೆ, ಇದು ಮೂರನೇ ಸಲ. ಈ ಸತಿ ಪಾಂಡವರು ಬಿಡೋದಿಲ್ಲ ಅಂತ ಹೇಳಿ, ಈ ಸತಿ ಪಾಂಡವರು ಬಿಡೋದಿಲ್ಲ, ಜೀವ ಸಹಿತ ಬಂದಿದ್ದೇ ಹೆಚ್ಚವರು. ಇನ್ನೂ ಪರೀಕ್ಷೆ ಮಾಡ್ಲಿಕ್ಕೆ ಹೋದರೆ ನಾನು ಹೇಳ್ತಾ ಇದ್ದೇನೆ, ಪಾಂಡವರು ಒಳ್ಳೇದಕ್ಕೆ ನಾನು ಹೇಳೋದಿಲ್ಲ, ಅವ್ರಿಗೆ ಒಳ್ಳೇದು ಮಾಡೋ ಕೃಷ್ಣ ಇದ್ದೇ ಇದ್ದಾನೆ, ಅವ್ರಿಗೆ ಸ್ವಂತ ಪರಾಕ್ರಮ ಇದೆ. ನಿನ್ನ ಮಕ್ಕಳು ಇನ್ನೂ ಸ್ವಲ್ಪ ದಿವಸ ಬದುಕಬೇಕು ಅಂತಿದ್ರೆ ತಕ್ಷಣ ಅವರನ್ನ ತಡೆ ಅಂತ ಹೇಳುತ್ತೆ, ಅವ್ರು ವಾಪಸ್ ಹೋಗೋದನ್ನ ನಿಲ್ಲಿಸು ಅಂತ ಹೇಳಿದ ತಕ್ಷಣ ಆಗ ಧೃತರಾಷ್ಟ್ರ ನಿಲ್ಲಿಸ್ತಾನೆ ಹೋಗಿಬಿಟ್ಟು. ಅವರೆಲ್ಲ ಇಷ್ಟು ಪ್ಲಾನ್ ಮಾಡಿದ್ರಲ್ಲ, ದೊಡ್ಡವರ ಅನುಮತಿನೇ ತಗೊಂಡಿಲ್ಲ, ಇದು ಆಶ್ಚರ್ಯ. ಧೃತರಾಷ್ಟ್ರರಿಗೆ ಭೀಷ್ಮ ದ್ರೋಣರ ಮುಂದೆ ವಿಷಯ ಹೇಳೇ ಇಲ್ಲ. ಸಾಮಾನ್ಯ ನಿಯಮ ಏನು ಅಂದ್ರೆ, ಸರ್ಕಾರಿ ಆಫೀಸಿನೊಳಗೆ ಮುಖ್ಯಸ್ಥನೇ ತಿಳಿಸಿದ ಕೆಲಸ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇಲ್ಲ. ಇವತ್ತು ಒಬ್ಬರಿಗೂ ಇನ್ನು ರಾಜ್ಯಾಧಿಕಾರ ಏನು ಇಲ್ಲ ಅವರಿಗೆ. ಅಂತ ಹೊತ್ತಿನೊಳಗೆ ಹಿರಿಯರನ್ನು ಒಂದು ಮಾತು ಕೂಡ ಕೇಳದೇನೆ ಈ ಆಕ್ರಮಣದಂತ ಕೆಲಸ ಮಾಡ್ಲಿಕ್ಕೆ ಹೊರಟ ಎಷ್ಟು ತಪ್ಪದು. ಆಗ ಅವರೆಲ್ಲರೂ ಬೈತಾರೆ, ನಿರ್ವಾಹ ಇಲ್ಲ, ಮುಂದೆ ಏನಾದ್ರು ಮಾಡೋಣ ಅಂತ ಸುಮ್ಮನೆ ಆಗ್ಬಿಡುತ್ತೆ. ಆ ಭಕ್ತಿಯಿಂದ ಸುಮ್ಮನಾಗಿದ್ದಲ್ಲ, ಅನಿವಾರ್ಯವಾಗಿ ಸುಮ್ಮನಾಗ. ಆಗ ವಿದರಾತ ಧೃತರಾಷ್ಟ್ರ ಹೇಳ್ತಾನೆ, ಆ ಯುದ್ಧ ನಿಲ್ಲಿಸಿದೆ ಹೊರತು ನೀನು ಪೂರ್ತಿ ಸಮಾಧಾನವಾಗಿಲ್ಲ. ಇದು ಪಾಂಡವರನ್ನ ಕರೆಸಬೇಕಿಲ್ಲ, ಅವರನ್ನು ಕರೆಸಿ ಅವರ ಪಾಲಿನ ರಾಜ್ಯ ಕೊಡಬೇಕು. ಅಡುಗೆ ಮನೆ ಕಳಿಸಿದ ಒಂದು ಯೋಚನೆಯಲ್ಲಿ ರಾಜ್ಯ ಕಿತ್ಕೊಂಡ್ಬಿಟ್ಟಿದ್ದೀಯ, ಮತ್ತೆ ಕರೆಸಿ ಅವರಿಗೆ ರಾಜ್ಯ ಕೊಡದೆ ಹೋದರೆ ಅನಾಹುತ ತಪ್ಪಿದ್ದಲ್ಲ. ಮೊದಲು ಕರೆಸು, ಅವರ ರಾಜ್ಯವನ್ನು ಕೊಟ್ಟು ಸತ್ಕಾರವನ್ನು ಮಾಡು ಅಂತ ಹೇಳಿದ್ರಂತೆ. ಧೃತರಾಷ್ಟ್ರನಿಗೆ ಒಪ್ಪದೆ ಬೇರೆ ಮಾರ್ಗ ಇರಲಿಲ್ಲ. ಆಗ ಒಂದು ಮಾತಾಡ್ತಾನೆ ವಿದುರ, ಅವರನ್ನ ಕರೀಲಿಕ್ಕೆ ಯಾರು ಹೋಗಬೇಕು ಅಂತ ಕೇಳ್ತಾರೆ. ಪಾಂಡವರನ್ನ ಕರ್ಕೊಂಡು ಬರ್ಬೇಕಲ್ಲ, ಈಗ ಯಾರು ಹೋಗಬೇಕು ಅದಕ್ಕೆ? ಇಂಥ ಸಮಯದಲ್ಲಿ ಜನ ಹಿಂದಾಕಿ ಬಿಡ್ತಾರೆ. ಎಷ್ಟೋ ವಿಷಯ ಹೇಳ್ತಕ್ಕಂಥ ಜನ ಮಾಡು ಅಂತ ಹೇಳಿದಾಗ ತಪ್ಪಿಸ್ಕೊಂಡ್ಬಿಡೋದು ಮನುಷ್ಯನ ಪದ್ಧತಿ ಅದು. ಏ, ನಾನು ಮಾಡೋದಲ್ಲ, ಬೇರೆ ಯಾರು ಮಾಡಲಿ ಅಂತ ಹೊರಟು ಬಿಡ್ತಾರೆ. ವಿದುರ ಎಷ್ಟು ಪ್ರಾಮಾಣಿಕನಾಗಿದ್ದ ಅಂದ್ರೆ, ಪಾಂಡವನ ಕರೆಸಬೇಕು ಧರ್ಮ ಅಂತ ಎಲ್ಲ ಹೇಳಿದ ಮೇಲೆ ಯಾರು ಕರ್ಕೊಂಡು ಬರ್ತಾರೆ ಅಂತ ಕೇಳಿಬಿಟ್ಟು, ಯಾರು ಇಲ್ಲ ಅಂತ ಮತ್ತೆ ಪೋಸ್ಟ್ಪೋನ್ ಮಾಡಕ್ ಬರುತ್ತಲ್ಲ. ಇದರ ಒಪ್ಪಲಿಲ್ಲ ಅಂದ್ರೆ, ನಾನು ಹೋಗ್ತೇನೆ ಅಂತ ಹೇಳಿ ತಕ್ಷಣ ನಾನು ಕರ್ಕೊಂಡು ಬರ್ತೇನೆ ಹೋಗಿಬಿಟ್ಟು. ನಿಜವಾಗ್ಲೂ ನೀವು ಹೋಗಿ ಅಂತೇಳಿ ಮತ್ತೆ ಲೇಟ್ ಮಾಡ್ತಾನೆ, ಆಯ್ತು ಆಯ್ತು ಅಂತ ಕೂತ ಮತ್ತಿನ್ನೊಂದು ಕಮಿಟಿ ಅಂತ ಮಾಡಿದ ತಕ್ಷಣ ಹೋಗುತ್ತೆ ನೋಡಿ. ಎಷ್ಟೋ ಸಲ ಈ ಕಮಿಷನ್ ಮಾಡಿದ್ರು ಅಂದ್ರೆ ಅದು ಇಂಡೆಫಿನೆಟ್ ಆಗಿ ಮುಂದೋಯ್ತು ಅಂತಾನೆ ಅರ್ಥ. ಇದೊಂದು ತಂತ್ರ, ಇದು ಇದ್ರ ಅವಕಾಶ ಕೊಡೋದಿಲ್ಲ. ಯಾರು ನಾನು ಹೋಗ್ತೇನೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ತಕ್ಷಣ ಇನ್ನೇನು ಮಾಡಾಗಿಲ್ಲ, ಆಯ್ತು ಹೋಗಿ ಬಾ ಅಂತ ಕಳಿಸ್ತಾನೆ. ಇದರ ಒಳ್ಳೆ ಸಕಲ ವಿಧವಾದಂತಹ ರಾಜ ಪ್ರತಿನಿಧಿಯಾಗಿ ಹೋಗ್ತಾನಲ್ಲ, ಈಗ ವ್ಯಕ್ತಿ ತಾನು ಹೋಗೋದು ಬೇರೆ, ಕೆಲವರು ಕೇಳಬಹುದು. ಇದರ ತಾನೇ ಹೋಗಿ ಕರ್ಕೊಂಡು ಬಂದ್ಬಿಟ್ಟಿದ್ದಿದ್ರೆ ಅದು ಮಹತ್ವ ಇಲ್ಲ. ತಾನೇ ಹೋಗಿ ಕರ್ಕೊಂಡು ಬಂದ್ರೆ ಒಬ್ಬ ವ್ಯಕ್ತಿ ಕರ್ಕೊಂಡು ಬಂದಾಗ ಆಗೋದು. ಈಗ ಇಷ್ಟೆಲ್ಲ ಒಪ್ಪಿಸಿಬಿಟ್ಟು ಕರ್ಕೊಂಡು ಹೋದಾಗ ತಾನು ರಾಜ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದ. ಒಬ್ಬ ಪ್ರತಿನಿಧಿಯಾಗಿ ಹೋದ್ರೆ ಒಬ್ಬನೇ ಇರ್ತಾನೆ, ಸರ್ಕಾರ ಇಡೀ ಸರ್ಕಾರ ರೆಪ್ರೆಸೆಂಟ್ ಮಾಡ್ತಾರೆ. ಒನ್ ಮ್ಯಾನ್ ಕಮಿಷನ್ ಅಂತ ಕೇಳ್ತೇವಲ್ಲ, ಹೆಸರು ಒಬ್ಬನೇ, ಅವನೊಬ್ಬನ ರಿಪೋರ್ಟ್ ಕೊಟ್ರೆ ಇಡೀ ಸರ್ಕಾರ ಒಪ್ಪಿದ ಹಾಗೆ ಲೆಕ್ಕ. ಆದ್ರೆ ಸಾವಿರ ಜನ ಕೂಗಿದ್ರೆ ಕೆಲಸ ಆಗೋದಿಲ್ಲ, ಯಾಕೆ ಅನಧಿಕೃತವಾಗಿ ಕೂಗಿದಾಗ ಲೆಕ್ಕ. ಇದರನ್ನ ಒಂದು ಕಾರ್ಯಕ್ಷಮತೆ ನೋಡಬೇಕು. ತಾನು ಅಂದಿದ್ದನ್ನ ಮಾಡೋದೆಷ್ಟು ಮುಖ್ಯನೋ ವ್ಯವಸ್ಥಿತವಾಗಿ ಮಾಡಬೇಕು. ಮಾಡಿದ್ದರಿಂದ ನಾಳೆ ಒಳ್ಳೆಯದಾಗಬೇಕೆ ಹೊರತು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಹಿನ್ನಡೆತ ಬರಬಾರದು. ಇಷ್ಟು ವ್ಯವಸ್ಥಿತವಾಗಿ ವಿದರ ಹೊರಟಂತೆ. ಇದರಲ್ಲಿ ಭಾರಿ ಖುಷಿ, ನಮಗೆ ಎರಡು ಅಂತ ಪ್ರಸಂಗ ಸಿಗುತ್ತೆ. ಕೃಷ್ಣನನ್ನ ಕರ್ಕೊಂಡು ಬಾ ಅಂತ ಅಕ್ರೂರನ್ನ ಕರೆಸಿದಾಗ ಅಕ್ರೂರಿಗೆ ಎಷ್ಟು ಸಂಭ್ರಮ ಆಯ್ತು. ನನ್ನ ಎಷ್ಟು ಜನ್ಮಗಳ ಭಾಗ್ಯ ಇದು ಒಂದು, ಕೃಷ್ಣನ ಕರ್ಕೊಂಡು ಬರತಕ್ಕಂಥ ಯೋಗ ನನಗೆ ಬಂತು ಅಂತ ಸಂಭ್ರಮದಿಂದ ಅಕ್ರೂರ ಹೋದರೆ, ಇಲ್ಲಿ ವಿದುರ ಭೀಮಾದಿಗಳನ್ನ ಕರ್ಕೊಂಡು ಬರೋ ಸಂಭ್ರಮದಿಂದ ಹೋಗ್ತಾನೆ. ಅಲ್ಲಿ ಸರ್ವೋತ್ತಮನ ಕರ್ಕೊಂಡು ಬರಲಿಕ್ಕೆ ಅಕ್ರೂರ ಹೊರಟಿದ್ದ, ಈಗ ಜೀವೋತ್ತಮ ಅವರ ಸಹೋದರನ ಕರ್ಕೊಂಡು ಬರಲಿಕ್ಕೆ ವಿದುರ ಹೋಗ್ತಾ ಇದ್ದ. ಅಕ್ರೂರ ಒಬ್ಬ ದುರ್ಯೋಧನ ಕಂಸನ ಮಂತ್ರಿಯಾಗಿ ಅವಕಾಶ ಪಡೆದ್ರೆ, ಈತ ಪಾಂಡವರ ಚಿಕ್ಕಪ್ಪ, ಈ ಕಡೆ ಧೃತರಾಷ್ಟ್ರನ ತಮ್ಮ, ದುರ್ಯೋಧನಾದಿಗಳು ಚಿಕ್ಕಪ್ಪನೇ, ಆದರೆ ವರ್ಣದಲ್ಲಿ ಶೂದ್ರ. ಎಷ್ಟು ಒಳ್ಳೆ ಅರ್ಹತೆ ಗಳಿಸಿದ್ದಾನೆ. ಭೀಮಾದಿಗಳನ್ನು ಸ್ವಾಗತ ಮಾಡತಕ್ಕಂಥ ವೈಭವದಿಂದ ಹೊರಟು ದ್ರುಪದನ ಆಸ್ಥಾನ ಪ್ರವೇಶ ಮಾಡುತ್ತಾನೆ. ತುಂಬಿದ ಸಭೆ. ಈ ರಾಜಕೀಯ ವಿಚಾರಗಳನ್ನು ಏಕಾಂತದಲ್ಲಿ ಹೇಳೋದಲ್ಲ, ಅದು ಒಳ್ಳೆ ರಹಸ್ಯವಾಗಿ ವಿಧ ವಿಚಾರಗಳೇ ಬೇರೆ, ಈ ಪ್ರಕಟವಾಗಿ ಹೇಳೋ ವಿಚಾರಗಳೇ ಬೇರೆ. ತುಂಬಿದ ಸಭೆಯಲ್ಲಿ ವಿದುರ ಹೇಳುತ್ತಾನೆ, ಈಗ ಆಹ್ವಾನ ಕೊಟ್ಟಿದ್ದಾನೆ ಎಂಬ ದೊಡ್ಡಪ್ಪ ನೋಡಿ. ವಿದುರ ಎಷ್ಟು ಪ್ರಾಮಾಣಿಕ ಅಂದ್ರೆ, ನಾನು ಹೇಳಿಬಿಟ್ಟೆ, ಅವ್ನು ಒಪ್ಪಿರಲಿಲ್ಲ, ಕೊನೆಗೆ ಒಪ್ಪಿಸ್ಬಿಟ್ಟೆ, ಇವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮೀಟಿಂಗ್ ಮುದುವೆ ಬಿಡುತ್ತೆ, ತೀರ್ಮಾನ ಹೇಳ್ತಾ ಇರೋದು ಅಲ್ಲಿಷ್ಟಾದ ಗಲಾಟೆ ಆಯ್ತು, ಧನಸ್ಮಾಂಡಕ್ಕೆ ಹೋಗ್ಬಾರ್ದು. ಅದರಿಂದ ಗಲಾಟೆ ಏನಿದ್ರು ತೀರ್ಮಾನಕ್ಕೋದ ಗಲಾಟೆನೇ ಹೊರತು, ತೀರ್ಮಾನ ತಗೊಂಡ್ಮೇಲೆ ಅದು ಕಮಿಟಿ ಡಿಸಿಷನ್, ಅದು ಎಲ್ಲರೂ ಅದಕ್ಕೆ ಹಕ್ಕುದಾರ, ಎಲ್ಲರೂ ಜವಾಬ್ದಾರ ಅದಕ್ಕೆ ಬದಲಾವಣೆ ಮಾಡಿದ್ರೆ. ಅಲ್ಲೇನು ಬೇಕಾದ್ರೆ ಮಾತಾಡಬಹುದು, ಅದೇನು ಮಾತಾಡ ಹಾಗಿಲ್ಲ. ವಿದುರ ಎಷ್ಟು ಪ್ರಾಮಾಣಿಕ, ಒಬ್ಬರನ್ನು ದೂರೋದಿಲ್ಲ, ತನ್ನ ಕೆಲಸ ಬಂದಿದೆ ಒಳ್ಳೆ ಎತ್ತಿ ನಡೆಸಬೇಕು ಅಂತ ಹೇಳಿಬಿಟ್ಟು ಹೇಳಿದಾಗ ಪಾಂಡವರು ಏನ್ ಮಾಡಬೇಕಾಗ? ದ್ರುಪದ ರಾಜ, ರಾಜ ಪಾಂಡವರು ಜೊತೆಗಿದ್ದಾರೆ, ಇಂಥ ಒಳ್ಳೆ ಆಹ್ವಾನ ಬಂದಿದೆ, ಉಡುಗರಾಗಿ ನಡಿ ಮಾರಾಯ ಅಂತ ಹೊರಟುಬಿಡ್ತಿದ್ರು. ಧರ್ಮರಾಜಾದಿ ಪಾಂಡವರಾಗಿ ಮಾಡೋದೇ ಇಲ್ಲ. ಅಷ್ಟೊತ್ತಿಗೆ ಪಾಂಡವರ ಯೋಗ ನೋಡಿ ಹೇಗಿದೆ. ಕೃಷ್ಣ ಬಂದಿದ್ದಂತೆ ಅಲ್ಲಿಗೆ, ವೇದವ್ಯಾಸರಲ್ಲಿ ಬಂದಿದ್ರಂತೆ, ಪಾಂಡವರು ಎಲ್ಲಿರ್ತಾರೋ ಅಲ್ಲಿ ಭಗವಂತ ಬರಲೇಬೇಕು. ಇಷ್ಟೆಲ್ಲ ವಿದುರ ಹೇಳಿದಾಗ ಧರ್ಮರಾಜ ಮಾಡಿದ ಕೆಲಸ ನೋಡು ವಿದುರ, ಚಿಕ್ಕಪ್ಪ ನೀನು ಇಷ್ಟೆಲ್ಲ ಹೇಳಿದ್ದೆ ಸರಿನೇ, ದೊಡ್ಡಪ್ಪನ ಆಹ್ವಾನ, ಚಿಕ್ಕಪ್ಪ ನೀನು ಬಂದಿದ್ದಿ, ಆದರೆ ಮಾತು ನಡೆಸಬೇಕಾದ್ರೆ ನಮ್ಮ ಕೈಯಲ್ಲಿಲ್ಲ, ಕೃಷ್ಣ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೇವೆ ಅಂತ ಹೇಳಿ. ಈಗ ಬರಬೇಕು, ಕೃಷ್ಣ ಹೋಗೋದ್ರೆ ಹೋಗ್ತೇವೆ, ಬೇಡಾದ್ರೆ ಬಿಟ್ಟು ಬಿಡ್ತೇವೆ. ತೀರ್ಮಾನ ಕೃಷ್ಣನ್ನೇ ಹೊರತು ನಮಗಲ್ಲ ಅಂದ್ರೆ, ದೇವರನ್ನ ಬಾಯಲ್ಲಿ ನಂಬಿಲ್ಲ ಅವರು, ಪೂರ್ಣ ನಂಬಿದ್ದ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಅನ್ನೋದು ಅವರ ಜೀವನದ ದೊಡ್ಡ ವ್ರತ. ಅದರ ಪರಿಣಾಮ ಇಷ್ಟು ಒಳ್ಳೆ ಮಾತನಾಡಿದ ತಕ್ಷಣ ಪಾಂಡವರು ಇಷ್ಟು ಭಕ್ತಿ ತೋರಿಸ್ತಾರಲ್ಲ, ಕೃಷ್ಣ ಹೇಗೆ ನಡ್ಕೋತಾನೆ ಅದನ್ನು ನೋಡಬೇಕು. ನೋಡಿದಾಗ ಕೆಲವು ಸರ್ ತೇರಿಸುತ್ತೆ, ಹಬ್ಬ ಎಂಥ ತ್ಯಾಗ, ಭಕ್ತರ ತ್ಯಾಗ ಅಂತ ನೆನೆಸಿಬಿಡುತ್ತೆ. ದೇವರ ಅನುಗ್ರಹ ನೋಡಿದಾಗ, ಭಕ್ತರ ತ್ಯಾಗ ದೊಡ್ಡದು, ದೇವರ ಅನುಗ್ರಹ ದೊಡ್ಡದು ಅಂತ ಗೊತ್ತಾದರೆ ಆಚಾರ್ಯ ಹೇಳ್ತಾರೆ, ದೇವರ ಅನುಗ್ರಹದ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ದೇವರ ಅನುಗ್ರಹದ ಮುಂದೆ ಯಾವುದೂ ಇಲ್ಲ. ಕೃಷ್ಣ ಏನ್ ಹೇಳಬೇಕು, ವೇದವ್ಯಾಸರು ಏನ್ ಹೇಳಬೇಕು, ಈಟೆಲ್ಲ ಕರೆದಿದ್ದಾರೆ ಹೋಗು ಅಂತ ಹೇಳಬೇಕೆ? ಆ ರೀತಿ ಹೇಳೋದಿಲ್ಲ, ಬನ್ನಿ ನಾನು ಬರ್ತೇನೆ ಅಂತ ಹೊರಟಂತೆ. ಎಂಥ ಆಶ್ಚರ್ಯ, ಇದು ದೇವರ ಒಂದು ಅನುಗ್ರಹ. ಭಕ್ತರ ಮುಂದೆ ಕರೆಸಿದ್ರೆ ಹಿಂದೆ ತಾನಿದ್ದೇ ಇರ್ತಾರೆ ಅಂತ ಹೇಳ್ತಾರೆ. ನಾನು ಬರ್ತೇನೆ ಪಾಂಡವರೇ ಬನ್ನಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗನಿಸಬಹುದು ಪಾಂಡವರ ಹಿಂದೆ ಕೃಷ್ಣ ಇದ್ದಾನೆ ಅಲ್ಲ, ಆ ಧರ್ಮಿಷ್ಠರಾದ್ರೆ ನಮ್ಮ ದೇವರು ಯಾವಾಗಲೂ ಇದ್ದೇ ಇರ್ತಾನೆ. ದೇವರಿಲ್ಲದ ಜಾಗನೇ ಇಲ್ಲ ಅಂದ ಮೇಲೆ ಆತ ಅನುಗ್ರಹ ನಮಗೆ ಸದಾ ಸಿದ್ಧ. ಈ ವ್ಯವಸ್ಥೆಯನ್ನು ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ಧರ್ಮಿಷ್ಠರಿಗೆ ಎಷ್ಟೆಷ್ಟು ಆಪತ್ತು ಬರುತ್ತೆ ಎಂಬುದನ್ನು ಹೇಳುತ್ತಾರೆ. ಅದರ ಜೊತೆಗೆ ಆಪತ್ತನ್ನು ಭಗವಂತ ಹೇಗೆ ಪರಿಹಾರ ಮಾಡ್ತಾನೆ ಅಂತ ತಿಳಿಸ್ತಾರೆ. ಆ ನಂಬಿಕೆ, ಆ ಭರವಸೆ ಹುಟ್ಟಿಸೋದಕ್ಕೆ ಶಾಸ್ತ್ರ ಗ್ರಂಥಗಳಿಗೆ ಅಷ್ಟು ಮಹತ್ವವು. ಕಥೆ ಕಾದಂಬರಿಗಳು ಏನೋ ಆಗುತ್ತೆ ಅಂತ ಹೇಳಿ ಮುಗಿಸಿಬಿಡುತ್ತಾರೆ, ಭಾವೋದ್ವೇಗಕ್ಕೆ ಎಡೆ ಮಾಡಿಕೊಡುತ್ತಾರೆ. ಆದರೆ ಭಾಗವತಾದಿ ಗ್ರಂಥಗಳೆಲ್ಲ ನಮ್ಮಲ್ಲಿ ಭಕ್ತಿಯನ್ನು ದೇವರಲ್ಲಿ ಹೆಚ್ಚಿಸಿಬಿಟ್ಟು ನಮ್ಮ ಜೀವನಕ್ಕೆ ಖಚಿತವಾದ ಗುರಿಯನ್ನು ತೋರಿಸ್ತಾ ಒಳ್ಳೆ ನೆಮ್ಮದಿಯನ್ನು ಕೊಡತಕ್ಕಂಥ ಗ್ರಂಥಗಳು. ಸಾಕ್ಷ ಪಾಂಡವರು ಕೃಷ್ಣ ಹೊಟ್ಟು ಇನ್ನೇನು ಯೋಚನೆ, ಕೃಷ್ಣನ ಮುಂದೆ ಮಾಡಿಕೊಂಡು ಬಂದೇ ಬಿಟ್ಟರಂತೆ. ಅದಕ್ಕೆ ಗೃಹ ಪ್ರವೇಶ ಮಾಡಬೇಕಾದರೆ ದೇವರಪೇಟೆಗೆ ತಗೊಂಡೇ ಹೋಗೋದು ಯಾತಕ್ಕೆ ಪದ್ಧತಿ ಅಂದ್ರೆ, ದೇವರು ಪ್ರವೇಶ ಮಾಡಿಸ್ತಿದ್ದಾನೆ ಅಂತ. ದೇವರಪೇಟೆ ಸಮೇತ ಹೊರಟಿವೆ ಅಂದ್ರೆ ಅದು ದೇವರ ಮನೆ, ಅದು ಒಂದು ಆ ದೇವರ ಪೂಜೆ ಮಾಡ್ತಾ ನಮ್ಮ ದೇವರು ಕೊಟ್ಟ ಒಂದು ದೊಡ್ಡ ಯೋಗ ಅಂತ ಭಾವಿಸಬೇಕೆ ಹೊರತು ಅದು ನಮ್ಮ ಮನೆ ಅಲ್ಲ, ಅದು ಭಗವಂತ ಕೊಟ್ಟ ಮನೆ ಅನ್ನೋ ಅನುಸಂಧಾನಕ್ಕೋಸ್ಕರ ಗೃಹ ಪ್ರವೇಶದ ವಿಧಿವಿಧಾನವನ್ನಾಗಿ ಅದಿಷ್ಟನ್ನು ಮಾಡಿದ್ದ. ದೇವ್ರ ಪೂಜೆಗೋಸ್ಕರ ಮನೆ ಬೇಕು, ದೇವ್ರ ಪೂಜೆಗೋಸ್ಕರ ದೇವ್ರನ್ನ ಕರ್ಕೊಂಡು ಹೋಗೋದು, ದೇವ್ರ ಪೂಜೆಗೆ ಏನು ಬೇಕು, ನೀರು ಬೇಕಲ್ಲ ಅದಕ್ಕೆ ತುಂಬಿದ ಕೊಡ ಭಾಗೀರಥಿ ಒಯ್ಯೋದು, ದೇವರಿಗೆ ಪೂಜೆ ಮಾಡ್ಲಿಕ್ಕೆ ತುಳಸಿ ಬೇಕಲ್ಲ ತುಳಸಿ ಒಯ್ಯೋದು, ಮತ್ತೆ ಒಳ್ಳೆ ಜನಗಳು ಬೇಕಲ್ಲ ಗುರುಗಳು ಹಿರಿಯರೆಲ್ಲ ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು, ಇಷ್ಟೆಲ್ಲ ಮಾಡ್ಕೊಂಡು ಪ್ರವೇಶ ಮಾಡಿಬಿಟ್ರೆ ಕೊನೆಯವರಿಗೆ ಹಾಗೆ ನಡೀತಾ ಇರುತ್ತೆ. ಇವತ್ತ ಕಾನ್ಸೆಪ್ಟೇ ಇಲ್ಲ, ಸೀದಾ ನಾಯಿನ ಕರ್ಕೊಂಡು ಎಂಟ್ರ ಹಾಗೆ ಬಿಡ್ತಾರೆ, ಕೊನೆ ನಾಯಿ ಪಾಡ ಆಗ್ತದೆ ಅಷ್ಟೇ. ಎಷ್ಟು ಜನ ನಾಯಿಗಾಗಿ ಪ್ರಾಣ ಬಿಡೋದಿರ್ತಾನೆ ಪೇಪರಲ್ಲಿ ನೋಡಿರ್ಬೇಕು. ಒಬ್ಬ ಮಹಾರಾಣಿ ಅಂತ ಅವಳು, ಮಹಾರಾಣಿ ಅವಳು ಬರ್ತಾ ಅವ್ರ ಅಪ್ಪ ಒಂದು ನಾಯಿ ಕೊಟ್ಟಿದ್ದಂತ ಪ್ರೆಸೆಂಟ್ ಮಾಡಿದ್ದಂತ. ಆ ಎಷ್ಟು ತಮಾಷೆ ಅಂದ್ರೆ ಅವಳು ಗಂಡನಿಗೆ ಹೊಂದ್ಕೊಳ್ಳೋದಿಲ್ಲ, ನಾಯಿಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ. ಇದು ಆಶ್ಚರ್ಯ, ನಾಯಿನ ಬಿಟ್ಟು ನಾನು ಇರೋದಿಲ್ಲ, ಯಾವಾಗಲೂ ನಾಯಿ ಜೊತೆಗಿರ್ಬೇಕು. ಗಂಡನಿಗೆ ಸಾಕಾಗೋಗ್ಬಿಡುತ್ತ, ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಆ ನಾಯಿ ಸಹವಾಸ ಬಿಡಿಸಕ್ ಆಗೋದಿಲ್ಲ. ಏ ಯಾವಾಗಲೂ ಕೂಡ ನಾಯಿಗೆ ಊಟ, ನಾಯಿ ಉಪಚಾರ, ನಾಯಿ ಜೊತೆಗೆ ಸಂಚಾರ, ನಾಯಿಗೆ ಹೊಸ ಬಟ್ಟೆಗಳು ಎಲ್ಲ ಆಗ್ತಿತ್ತು. ಕೊನೆಗೆ ಭಾರಿ ಸಿಟ್ಟು ಬಂದೋಯ್ತು ಅಂತ ಅವನಿಗೆ. ಏನು ಇಷ್ಟು ನಾಯಿಪಾಡು ಮಾಡ್ತಾಳೆ, ಯಾರೋ ಅಲ್ಲ ಮಹಾರಾಣಿ ಅವಳು. ಅದೇ ನಮ್ಮ ದೇಶದ್ದೇ ಕಥೆ. ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಏನಾಯ್ತಂತೆ, ಅವನು ಇನ್ನೇನು ನಾಯಿ ಇದ್ರೆ ಇವಳು ಎಂದೂ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ರಾಜ್ಯ ನನ್ನನ್ನು ಕಡೆಗಣಿಸ್ಬಿಡ್ತಾಳೆ ಅಂತ ಒಂದ್ಸರ್ ನಾಯಿನ ಕೊಂದು ಹಾಕಿಬಿಟ್ಟಂತೆ. ಕೊನೆ ಈ ನಾಯಿಯಿಂದ ಏನು ಪ್ರಯೋಜನ ಇಲ್ಲ ಅಂತ ನಾಯಿನ ಕೊಂದು ಹಾಕಿಬಿಟ್ರೆ ಅವಳು ಗೊತ್ತಾಯ್ತಂತೆ ವಿಷಯ ಏನ್ ಮಾಡಿಲ್ಲ ಅಂತ ಗೊತ್ತಾಯ್ತು. ಅವಳು ವಿಷಯ ಕೂಡ ತಾನೇ ಸತ್ತು ಹೋಗ್ಬಿಡ್ತಾ, ಎಂಥ ಹಠ ಇರ್ಬೇಕು ಲೆಕ್ಕ ಹಾಕಿ. ಅಂದ್ರೆ ಇವತ್ತು ದೇವರಿಗೋಸ್ಕರ ಆಡಿದ್ರೆ ಸಾಯೋದು ಎಲ್ಜನ ಹೆಚ್ಚರ ಸಿಗ್ತಾರೆ ನಿಮಗೆ, ಸಾಧ್ಯವೇ ಇಲ್ಲ. ನಿಜವಾಗ್ಲೂ ಕೂಡ ಎಷ್ಟು ಮೋಹ ಇದೆ ಜನಗಳಿಗೆ. ಒಂದು ಪ್ರಾಣಿ ಬಗ್ಗೆ ಇಷ್ಟು ಮೋಹ ಇದೆಯಲ್ಲ, ದೇವ್ರ ಬಗ್ಗೆ ಇಷ್ಟು ಮೋಹ ಇಲ್ಲ ಅಂದ್ರೆ ಏನು ಆಶ್ಚರ್ಯ. ಆದರೆ ಪ್ರಹ್ಲಾದನ ಕಥೆ ಅರ್ಥ ಆಗ್ತದ. ಇವನು ನಾಯಿನ ಬಿಡ್ಲಕ್ಕೆ ಸಾಧ್ಯವಾಗದ ಸತ್ತು ಪ್ರಹ್ಲಾದ ನಾ ದೇವ್ರನ್ನ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಆ ನಾಯಿ ಕಾಪಾಡಲಿಲ್ಲ ಇವಳನ್ನ, ದೇವ್ರು ಕಾಪಾಡಿಬಿಟ್ಟ ಪ್ರಹ್ಲಾದರನ್ನ. ಸ್ಕಂಭದಿಂದ ಬಂದು ನರಸಿಂಹ ರೂಪದಿಂದ ಬಂದು ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಅತ್ಯಂತ ಮಾರ್ಮಿಕವಾದಂತಹ ಜೀವನದ ರೀತಿಗಳವೆಲ್ಲ ಕೂಡ. ಸುರಕ್ಷಿತವಾಗಿ ಪಾಂಡವರು ಗೃಹಪ್ರವೇಶ ಮಾಡ್ತಾರೆ. ಜನಗಳಿಗೆ ಎಷ್ಟು ಸಂಭ್ರಮ ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವರೆಲ್ಲ ಸುಟ್ಟೋಗ್ಬಿಟ್ರು ಅಂತ ಕೇಳಿದಾಗ ಎಷ್ಟು ದುಃಖ ಪಟ್ಟಿದ್ರು ಅವರೆಲ್ಲ ಕೂಡ. ಈಗ ಪಾಂಡವರು ಬದುಕಿದ್ದಾರೆ, ಅದೇ ದೊಡ್ಡ ನೆಮ್ಮದಿ. ಅವರಿಗೆ ಬರ್ತಾ ಇದ್ದಾರೆ, ಅಷ್ಟು ಕಳಿಸ್ಲಕ್ಕೆಲ್ಲ ಊರಿಗೂರೇ ಹೋಗಿತ್ತು ಅವರನ್ನ. ವಾರಣಾವತಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸಿದಾಗ ಊರಿಗೂರೇ ಹಿಂದೆ ಹೋಗಿದ್ರು, ಈಗ ಎದುರುಗೊಳ್ಳಕ್ಕೆ ಊರಿಗೂರೇ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರಿಗೆ ಇನ್ನೊಂದು ಭಾರಿ ಸಂಭ್ರಮ, ಪಾಂಡವರ ಈಗ ತಾವು ಸುಮ್ಮನೆ ಪಾಂಡವರು ಅಷ್ಟೇ ಬರ್ತಾ ಇಲ್ಲ, ಅವರು ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ದ್ರೌಪದಿ ಸಮೇತ ಬರ್ತಾ ಇದ್ದಾರೆ. ಅದಿನ್ನೂ ಅವ್ರಿಗೆ ಭಾರಿ ಖುಷಿಯ ಸಮಾರಂಭ. ಇಂಥ ಪಾಂಡವರನ್ನು ಸ್ವಾಗತ ಮಾಡತಕ್ಕಂಥ ಯೋಗ ನಮಗೆ ಬಂತು ಅಂತ ಹೇಳಿ ಭಾರಿ ವೈಭವದಿಂದ ಊರಿಗೂರೇ ಅಲಂಕಾರವಾಗಿದೆ. ದುರ್ಯೋಧನಾದಿಗಳಿಗೆ ಭಾರಿ ಸಂಕಟ, ಯಾರನ್ನು ಕೊಲ್ಲಕ್ಕೆ ಅಂತ ಹೊರಡಬೇಕು ಅಂತ ಯೋಚನೆ ಮಾಡಿದ್ದಾರೋ ಅವರಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಜನ ಎಲ್ಲ ಸ್ವಾಗತ ಮಾಡ್ತಾರೆ. ಭೀಷ್ಮ ದ್ರೋಣಾದಿಗಳು ನಿಂತಿದ್ದಾರೆ. ಅಷ್ಟು ಹಿಂಸೆ ಪಟ್ಟುಕೊಂಡಿದ್ದಾಗ ಪುರಪ್ರವೇಶವಾಯಿತು. ಜನಗಳಿಗೆ ದ್ರೌಪದಿಯನ್ನು ನೋಡಿದಾಗಲತ್ತರು ಪರಮಾಶ್ಚರ್ಯವಾಗಿ ಹೋಯಿತು. ರುಕ್ಮಿಣಿ ಸತ್ಯಭಾಮಯರಾದ ಮೇಲೆ ದ್ರೌಪದಿ ಅಂತ ಸ್ತ್ರೀ ಜಗತ್ತಿನ ಇತಿಹಾಸದಲ್ಲಿ ಆಗಲಿಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ದ್ರೌಪದಿಯ ವ್ಯಕ್ತಿತ್ವ ಅನ್ಕೊಂಡು ಆಶ್ಚರ್ಯ ಪಡ್ತಾರೆ. ನಿಧಾನವಾಗಿ ಪಾಂಡವರು ಒಳ ಪ್ರವೇಶ ಮಾಡಬೇಕಾದ್ರೆ ಪಾಂಡುರಾಜನ ಮನೆಗೆ ಹೇಗೂ ಇತ್ತಲ್ಲ ಅವರ ಅಪ್ಪನ ಮನೆ, ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿದವರೇ ದೊಡ್ಡವರನ್ನು ಕಂಡ ನಮಸ್ಕಾರ ಮಾಡೋದು ಪದ್ಧತಿ. ಧೃತರಾಷ್ಟ್ರನ ಬಳಿ ಹೋಗಿ ನಮಸ್ಕಾರ ಮಾಡ್ತಾರೆ, ದ್ರೌಪದಿಯ ಸಮೇತವಾಗಿ ನಮಸ್ಕಾರ ಮಾಡ್ತಾರೆ, ಆಮೇಲೆ ಗಾಂಧಾರಿ ಹತ್ರ ಹೋಗ್ತಾರೆ. ಆ ಹೋಗಬೇಕಾರೆ ಏನ್ ನಡೀತು ಅಂತ ಹೇಳ್ತಾರೆ, ಆಶ್ಚರ್ಯವಾಗತಕ್ಕಂಥ ವಿಷಯ ಹೇಳ್ತಾರೆ. ಗಾಂಧಾರಿ ನೋಡಿಲ್ಲಂತೆ. ನಮಗನ್ಸುತ್ತೆ ಕುರುಡಿ ಏನ್ ನೋಡ್ತಾ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ಏನ್ ನೋಡ್ತಾಳೆ ಅಂತ ಕೇಳಿದರೆ ನೋಡೋ ಮನಸ್ಸಿದ್ರೆ ನೋಡಕ್ ಬರುತ್ತಂತೆ. ಆಕೆ ನಿಜವಾಗ್ಲೂ ಬಟ್ಟೆ ಕಣ್ಣಲ್ಲಿ ನೋಡಕ್ ಬರ್ತಾ ಇಲ್ಲ, ಆ ದ್ರೌಪದಿ ಬರ್ತಾ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ಗಮನ ಕೊಟ್ಟ ಆ ಕಡೆ ನೋಡ್ತಾ ಇದ್ದಾಳಂತೆ. ದ್ರೌಪದಿ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾಳೆ. ಮಹಾಭಾರತರು ವರ್ಣನೆ ಮಾಡ್ತಾರೆ ಆ ಹೆಜ್ಜೆ ಇಡೋ ರೀತಿ ಹೇಗ್ ಗೊತ್ತಾಗ್ತಿತ್ತು ಹೆಜ್ಜೆಗಳ ರೀತಿ ಅಂತ. ಇನ್ನೊಂದು ಪ್ರಶ್ನೆ ಬರಬಹುದು, ಗೆಜ್ಜೆ ಹಾಕಿರ್ತಾರಲ್ಲ ಕಾಲಿಗೆ, ಆ ಸೌಂಡ್ ಗೊತ್ತಾಗ್ತಿತ್ತು. ದ್ರೌಪದಿ ಒಂದೊಂದು ಹೆಜ್ಜೆ ಇಟ್ಟಾಗ ಆ ಗೆಜ್ಜೆಯ ಧ್ವನಿ ಕೇಳಿದಾಗ ಗಾಂಧಾರಿ ಅನ್ಕೊಂಡ್ಲಂತೆ ಈ ದ್ರೌಪದಿ ತ್ರಿಲೋಕ ಸುಂದರಿ ತೀರ್ಮಾನ ಮಾಡಿಬಿಟ್ಟ. ನೋಡಿ ಕಣ್ಣಿಲ್ ನೋಡಿಲ್ಲ, ಕಣ್ಣಿಲ್ ನೋಡಿಲ್ಲ, ಆಕೆನ ಮುಟ್ಟಿನೂ ನೋಡಿಲ್ಲ, ಹೆಜ್ಜೆಯ ಧ್ವನಿ ಕೇಳಿ ಆಕೆ ತ್ರಿಲೋಕ ಸುಂದರಿ ತೀರ್ಮಾನ ಮಾಡಿದ್ಲ. ಎಂಥ ಅದ್ಭುತವಾದಂತ ಶಾಸ್ತ್ರದ ಇದು. ಗೆಜ್ಜೆ ಹ್ಯಾತಕ್ಕೆ ಕಟ್ಕೋತಾರೆ ಅಂದ್ರೆ ಅವರ ವ್ಯಕ್ತಿತ್ವ ಅದ್ರಲ್ಲಿ ಗೊತ್ತಾಗುತ್ತೆ ಅಂತ ಹೇಳುತ್ತ. ಅವ್ರ ನಡವಳಿಕೆಯೊಳಗೆ ಆ ಒಂದು ಹೆಜ್ಜೆ ಇಟ್ಟರೆ ಏನು ಧ್ವನಿ ಬರುತ್ತೆ, ಆ ಧ್ವನಿ ಹೆಜ್ಜೆ ಹೇಗಿಡ್ತಾರೆ ಅಂತ ಗೊತ್ತಾದ ಮೇಲೆ ಹೆಜ್ಜೆ ಇಡತಕ್ಕಂಥ ವ್ಯಕ್ತಿ ಹೇಗಿರಬೇಕು ಅಂತ ಹೇಳುತ್ತಾರೆ. ಅದಕ್ಕೆಲ್ಲ ದ್ವಾತ್ರಿಂಶ ಲಕ್ಷಣಗಳು ಅಂತ ಹೆಸರು. ಆ ಲಕ್ಷಣದಿಂದ ತೀರ್ಮಾನ ಮಾಡತಕ್ಕಂಥದ್ದು. ಇವತ್ತು ಕೂಡ ವೈದ್ಯರು ಯಾವ್ದೊಂದು ತಲೆಬುರುಡಿ ಸಿಕ್ಕಿರುತ್ತೆ, ಅದ್ರ ಸ್ಕಲ್ ನೋಡ್ತಾರೆ, ದವಡೆಗಳನ್ನ ನೋಡ್ತಾರೆ, ಸ್ಟಡಿ ಮಾಡಿ ಹೇಳ್ತಾರೆ ಅವ್ರು ಎಂಥವನು ಅಂತ ತೀರ್ಮಾನ ಮಾಡುತ್ತಾರೆ. ಜಾಸ್ತಿ ಆಗಿರುತ್ತೆ ನೋಡಿಬಿಟ್ಟು, ಇವರು ಸಂಗೀತಗಾರನಾಗಿದ್ದ ಅಂತ ಬೇಕಾದ್ರೆ ಹೇಳ್ತಾರೆ. ಆಡಿದ ಬಾಡಿ ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರ ಗುಣಗಳಿಗೆ ತಕ್ಕಂತೆ ಅವರ ದೇಹದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಆದ್ರಿಂದ ಧ್ವನಿ ಮೊದಲಾದ ಎಲ್ಲವೂ ಹಾಗೆ, ಸ್ವರದಲ್ಲಿರ್ತಕ್ಕಂಥ ವ್ಯತ್ಯಾಸ, ನಡತೆ ವ್ಯತ್ಯಾಸ, ನಡಿಗೆ, ಓಡಾಟ, ಪ್ರತಿಯೊಂದು ವ್ಯಕ್ತಿಯನ್ನ ಇಷ್ಟು ನೀವೇ ನೋಡಿ ಜಗತ್ತನ್ನ ನೋಡಿದ್ದೇವಲ್ಲ, ಈಗ ಅಷ್ಟು ಜನ ಹೋಗ್ತಿರ್ತಾರೆ, ಒಬ್ಬ ಎಲ್ಲರೂ ಒಂದೇ ರೀತಿ ನಡೆಯೋದೇ ಇಲ್ಲ, ಏನೋ ಒಂದು ಡಿಫರೆನ್ಸ್ ಇದ್ದೇ ಇರುತ್ತೆ. ನೋಡಿದ ತಕ್ಷಣ ವ್ಯತ್ಯಾಸ ತಕ್ಷಣ ಗೊತ್ತಾಗಬೇಕು. ಆಶ್ಚರ್ಯ ಮಾತಿದ್ದಾರೆ, ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರೆ ಸೈನ್ಸ್ ಫೇಲ್ ಆಗಬೇಕು. ಅಷ್ಟು ವೆರೈಟಿ ಮತ್ತೆ ಅಷ್ಟು ಫೇಸ್ಗಳಿದ್ದಾವೆ, ಎಲ್ಲ ಫೇಸ್ ಒಂದೇ ರೀತಿ ಇಲ್ಲೇ ಇಲ್ಲ. ಅದೇ ಕಣ್ಣು ಅದೇ ಅಡ್ಜಸ್ಟ್ ಇರಬೇಕು, ಎರಡು ಕಣ್ಣು ಒಂದು ಮೂಗು ಒಂದು ಬಾಯಿ ಎರಡು ಕಿವಿ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಬೇಕಲ್ಲ. ಜಾಸ್ತಿ ಸ್ಕೋಪ್ ಇಲ್ಲ. ಪರಮಾತ್ಮ ಹಾಗೆ ಅಡ್ಜಸ್ಟ್ ಮಾಡಿದ್ದಾನೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪ್ರತಿಯೊಬ್ಬರು ಜೀವ ಜೀವ ಭೇದಾಂತರಿಗೆ ಇದ್ರೆ ದೃಷ್ಟಾಂತನೇ ಬೇಕಿಲ್ಲ. ಇಷ್ಟು ಬಾಡಿಗಳಲ್ಲಿ ವ್ಯತ್ಯಾಸ ಪರಮಾತ್ಮ ತೋರಿಸ್ತಾನೆ ಅಂದ್ರೆ ಎಂಥ ವೈಶಿಷ್ಟ್ಯ ಇದೆ. ಈ ಸ್ಕೂಟರ್ ಕಂಪನಿ ಮಾಡಿದ ಒಂದೇ ರೀತಿ ಇರ್ತಾರೆ, ವ್ಯತ್ಯಾಸ ಗೊತ್ತು, ನಂಬರ್ ಹಾಕಿದವರು ಗೊತ್ತಾಗೋದೇ ಇಲ್ಲ. ಯಾವ ನಂಬರ್ ಹಾಕಬೇಕಾಗಿಲ್ಲ, ವಾಯ್ಸ್ ಡಿಫರೆಂಟು, ನಡಿಗೆ ಡಿಫರೆಂಟು, ಮಾತುಗಳು ಡಿಫರೆಂಟು, ಟೋನ್ ಡಿಫರೆಂಟ್, ಎಷ್ಟು ವ್ಯತ್ಯಾಸಗಳುಂಟು. ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ ಆಚಾರ್ಯ ಹೇಳ್ತಾರೆ ಅದು ಸೂಪರ್ ಸೈನ್ಸ್, ಜೀವ ಜೀವರಲ್ಲಿ ಭೇದ ಇದೆ. ಆ ಭೇದ ಶರ್ಟ್ ಯಾವುದೇ ಇರಲಿ ಹಾಕೊಂಡು ತಕ್ಕ ಅವ್ರಿಗೆ ತಕ್ಕಂತೆ ಕಾಣುತ್ತದೆ. ದೇಹ ಯಾವುದೇ ಇದ್ರು ಕೂಡ ದೇಹ ಯಾವ್ದಕ್ಕೆ ತಕ್ಕಂತೆ ಇರಬೇಕದು, ಜೀವಕ್ಕೆ ತಕ್ಕಂತೆ ಇರುತ್ತೆ. ಈ ಬಟ್ಟೆಗಳನ್ನ ದೇಹಕ್ಕೆ ತಕ್ಕಂತೆ ಬಟ್ಟೆ ಹೇಗೆ ಮ್ಯಾಚ್ ಆಗಬೇಕು, ಜೀವಕ್ಕೆ ತಕ್ಕಂತೆ ದೇಹ ಕೊಟ್ಟಿರ್ತಾರೆ ಪರಮಾತ್ಮ. ಸೊ ದೇಹಗಳು ಡಿಫರೆಂಟ್ ಅಂದ್ರೆ ಜೀವ ಡಿಫರೆಂಟ್ ಅಂತ ಅರ್ಥ. ದೇಹಗಳು ಡಿಫರೆಂಟ್, ಜೀವ ಡಿಫರೆಂಟ್ ಆಗಿರಲೇಬೇಕು. ಅದನ್ನೇ ಜೀವ ಜೀವ ಭೇದ ಅಂತ ಕರೆದಿ. ಅದನ್ನು ಸೂಚನೆ ಮಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಅವಕಾಶ ಇದೆ. ದ್ವಾತ್ಯಂಶ ಲಕ್ಷಣಗಳಲ್ಲಿ ಆ ವಿವರಗಳನ್ನೆಲ್ಲ ಕೊಡ್ತಾರೆ ಚಕ್ರಶಾಸ್ತ್ರದಲ್ಲಿ. ಅದನ್ನ ಗುರುತಿಸಲಿಕ್ಕೆ ಒಂದು ಒಳ್ಳೆ ಯೋಗ. ಗಾಂಧಾರಿ ಹೇಳ್ತಾಳೆ, ತೀರ್ಮಾನ ಮಾಡಿಲ್ಲಂತೆ. ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾಳೆ ಗಾಂಧಾರಿ. ಗಾಂಧಾರಿಯ ಕ್ಷಣದಲ್ಲಿ ಅಂದ್ಕೊಂಡ್ಲಂತೆ, ದ್ರೌಪದೀತು ಆತ್ಮಪುತ್ರಾಣಾಂ ಮೃತ್ಯುರೇವೇತ್ಯವನ್ಯತ. ಹೀಗೆ ಬಂದಿರೋದು ಮನೆಗೆ ಸೊಸೆಯಾಗಿ ಬಂದಿಲ್ಲ, ನನ್ನ ಮಕ್ಕಳಿಗೆಲ್ಲ ಸಾವಾಗಿ ಬಂದಿದ್ದಾಳೆ ಅಂತ ತಿಳ್ಕೊಂಡ. ಎಷ್ಟು ಯೋಚನೆ ಮಾಡಿದ್ದಾಳೆ ಗಾಂಧಾರಿ. ಅದೇನು ಅಂದ್ರೆ ಹೇಳ್ತಾರೆ, ಕೃಷ್ಣ ತ್ರಿಲೋಕ ವನಿತಾ ಅಧಿಕ ರೂಪಸಾರ. ಈ ದ್ರೌಪದಿ ಅಂತ ಸುಂದರಿ ಇಲ್ಲ, ನನ್ನ ಮಕ್ಕಳು ದುರ್ಯೋಧನಾದಿಗಳಂತ ಕಾಮುಕರಿಲ್ಲ, ಅವರೆಲ್ಲ ಇವಳ ಮೇಲೆ ಕಣ್ಣು ಹಾಕೇ ಹಾಕ್ತಾರೆ, ಭೀಮನಂತ ಸಮರ್ಥನಿಲ್ಲ. ಯಾವಾಗ ಇವರ ಕಣ್ಣು ದ್ರೌಪದಿ ಮೇಲೆ ಬೀಳುತ್ತೋ, ಭೀಮನ ಕಣ್ಣು ಇವ್ರ ಮೇಲೆ ಬೀಳುತ್ತೆ, ಅಲ್ಲಿಗೆ ಅವ್ರ ಕಥೆ ಮುಗಿಯುತ್ತೆ. ಇಲ್ಲಿ ಮಹಾಭಾರತ ಅನ್ಕೊಂಡ್ಬಿಟ್ಲಂತಾಗ್ಲೆ, ಮುಂದೇನಾಗುತ್ತೆ ಎಲ್ಲ ಗೊತ್ತಾಯ್ತು ಅಂತ ಗಾಂಧಾರಿ. ನಡೆದಿದ್ದಷ್ಟೇನೆ ಅಂದ್ರೆ ದ್ರೌಪದಿ ನಿಮಿತ್ತದಿಂದ ಕುರುಕ್ಷೇತ್ರಕ್ಕೆ ನಾಂದಿ ಹಾಡದಂತೆ ಆಯ್ತು ಎಲ್ಲ ಅಂದ್ಕೊಂಡು ಭಾರಿ ವ್ಯಥೆ ಪಡ್ತಾಳೆ. ಆದ್ರೆ ಗಾಂಧಾರಿ ತುಂಬಾ ಒಳ್ಳೆಯವಳು, ಅವನು ತೀರ್ಮಾನ ಮಾಡಿಲ್ಲಂತೆ. ಕುಂತಿಯನ್ನು ಕರೀತಾಳೆ, ಕುಂತಿ ನೋಡಮ್ಮ ವಿಷಯ ಹೇಳಿಬಿಡ್ತೇನೆ, ಇರೋ ವಿಷಯನ. ದ್ರೌಪದಿ ಬಗ್ಗೆ ಭಾರಿ ಒಳ್ಳೆ ರೀತಿ ನಡ್ಕೋತಾಳೆ ಗಾಂಧಾರಿ, ಕೆಟ್ಟ ನಡ್ಕೊಳ್ಳೋದಿಲ್ಲ, ವಸ್ತುಸ್ಥಿತಿ ಅರ್ಥ ಮಾಡ್ಕೋತಾಳೆ ಹೊರತು ಅವಳಿಗೆ ದ್ವೇಷ ಇಲ್ಲ ದ್ರೌಪದಿಯ ಮೇಲೆ. ಹೇಳ್ತಾಳೆ, ನೋಡಮ್ಮ ನನ್ನ ಮಗ ಭಾರಿ ದುಷ್ಟ, ಭೀಮಾದ್ ಬಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ. ಬಹುಶಃ ಒಬ್ಬ ಸ್ವಂತ ತಾಯಿ ತನ್ನ ಮಗನ ಬಗ್ಗೆ ಅಂತ ಮಾತಾಡಿದ್ದು ದಾಖಲೆ ಇದುವತ್ತು. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆ ಮಾತು ಸಾಮಾನ್ಯ. ಆದ್ರೆ ದುರ್ಯೋಧನ ತನ್ನ ಹೆತ್ತ ತಾಯಿಗೂ ಮುದ್ದಾಗಲೇ ಇಲ್ಲ ಅವನು, ಇದು ಆಶ್ಚರ್ಯ. ಅವ್ರು ಹೇಳಿಬಿಡ್ತಾಳೆ, ಭಾರಿ ದುಷ್ಟ ಇವನು, ಭೀಮನಿಂದ ನನಗೆ ಭಯ ಇದೆ, ನಿಜ ಪುತ್ರಕ ದುರ್ವಿನೀತ್ಯ. ಅದಕ್ಕೆ ನೀನು ನಮ್ಮ ಜೊತೆ ಒಟ್ಟಾಗಿ ವಾಸ ಮಾಡೋದು ಬೇಡ, ಈ ಪ್ರತ್ಯೇಕ ವಾಸ ಮಾಡಿ ಅಂತ ಅವತ್ತೇ ಬೇರೆ ಕಳಿಸಿಬಿಟ್ಟು. ಪ್ರತ್ಯೇಕ ವಾಸ ಮಾಡಿ, ಅದರಿಂದ ನನ್ನ ಮಗ ಉಳಿತಾನೆ ಅಂತೇನೋ ಅಲ್ಲ, ಸದ್ಯಕ್ಕಂತೂ ಸಾವ ಉಳಿಬಹುದಷ್ಟೇ, ಸದ್ಯಕ್ಕಂತೂ ಉಳಿಬಹುದೇ ಹೊರತು ಮುಂದೆ ಅವ ಸಾಯೋ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಕುಂತಿ ಹೇಳಿದಾಗ ಕುಂತಿ ಒಪ್ಕೊಂಡ್ಲಂತೆ. ಅವತ್ತಿನಿಂದ ಅವರು ಬೇರೆ ಬೇರೆ ಮನೆ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೂ ಪಾಂಡವರ ಮನೆ ಇತ್ತು, ಸುಮ್ಮನೆ ಹೋಗಿದ್ದವ್ರು ಅಲ್ಲೇ ಇರಲಿಕ್ಕೆ ಶುರುವಾರು. ಪಾಂಡವರಾದೇವನ ಅವರ ವಾಸ, ಧೃತರಾಷ್ಟ್ರನ ಇವರ ವಾಸ. ಅವರ ವಾಸ ಅಂತ ಹೇಳಿದರೆ ಕುರುಕ್ಷೇತ್ರದಲ್ಲಿ ಸೇರಿದರೆ ಯುದ್ಧ, ಹೊರಗೆ ಮಾಡಿದ್ರು ಒಳಗೆ ಯುದ್ಧ ಮಾಡ್ತಿದ್ರು ಅಷ್ಟೇ, ಕಂಡ್ರೆ ಆಗ್ತಿರಲಿಲ್ಲ. ಪಾಂಡವರು ಸಹಜವಾಗಿ ಒಳ್ಳೆಯವರಾಗಿದ್ದು, ಇವರು ಸಹಜವಾಗಿ ದುಷ್ಟರಾಗಿದ್ದು ಸರಿಯಾಗಿ ಸೇರ್ಕೊಂಡ್ಬಿಡ್ತು. ಈ ರೀತಿ ಯುದ್ಧ ಕೆಲವರು ಇರ್ತಾರೆ. ಅಂತ ಒಂದು ಪ್ರಸಂಗ ಬಂದಾಗ ಖಂಡಿತವಾಗಿ ಕೂಡ ದುಷ್ಟರ ಸಹವಾಸ ಒಳ್ಳೆಯವರು ಕೆಟ್ಟದ್ದು ಮಾಡುತ್ತೆ. ಇಲ್ಲ ಒಳ್ಳೆಯವರು ಅವರನ್ನು ಹೊಡೆದು ಗೆಲ್ಲಬೇಕು ಒಂದು, ಇಲ್ಲದ ಹೋದರೆ ದುಷ್ಟರ ರೀತಿ ನೀತಿಗಳಲ್ಲಿ ದುಷ್ಟರ ಪರಾಜಯ ಆಗಬೇಕು ಒಂದು. ಅನೇಕರಿಗೆ ಜೊತೆಗಿದ್ದರೆ ಏನಾಗುತ್ತೆ ಅನ್ನೋದು ಅರ್ಥ ಗೊತ್ತಾಗೋದಿಲ್ಲ. ಈ ಸಂಘದ ಒಂದು ಮಹತ್ವ ಭಾರಿ ದೊಡ್ಡ. ಭೀಷ್ಮದ್ರೋಣಾದಿಗಳಿಗೆ ಅಂತಹ ಸಂಘ ಉಂಟಾಗಿತ್ತು. ಅಡಿಯವರಿಗೆ ಕೇಳಬೇಕಾದ್ರೆ ಶಾವಿಗೆಗಿಂತ ರವಿ ತಂದಿರ್ತಾರೆ, ಶಾವಿಗೆಗಿಂತ ರವಿ ತಂದಿರ್ತಾರೆ. ಅದ್ರ ಪಕ್ಕದಲ್ಲಿ ಹಿಂಗೋ ಏನಾರು ಇಟ್ಬಿಟ್ರೆ ಶಾವಿಗೆ ಬರೋದಿಲ್ಲ ಮಾಡ್ಲಿಕ್ಕೆ, ಇದು ಆಶ್ಚರ್ಯ. ಮತ್ತೆ ಅದೆಲ್ಲ ಜನ ಗೊತ್ತೇ ಅಂಗಡಿ ತಂದ್ಬಿಡ್ತಾರ, ಅದರಿಂದ ಅದು ಅರ್ಥನೇ ಆಗೋದು. ಆ ಅಡಿಗೆಯವರು ಹೇಳ್ತಾರೆ ಗಂಡಿಗೆ ಮಾಡಬೇಕು ಶಾವಿಗೆ ಮಾಡಬೇಕು ಅಂತಿದ್ರೆ ಆ ರೀತಿನೇ ಬೇರೆ. ಅದು ಎಲ್ಲಾ ರೀತಿ ರವಿ ಮಾಡಿದ್ರೆ ರವಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ಪೆಷಲ್ ರವಿ ಆಗಬೇಕು. ಅದ್ರ ಜೊತೆಗೆ ಹಿಂಗು ಹಿಂಗು ಏನಾದ್ರು ವಾಸನೆ ಬಂತು ಅಂದ್ರೆ ಎಷ್ಟು ಅದು ಯಾರು ಹೇಳ್ಕೊಡ್ತಾರೆ ಹಿಂಗಿದೆ ಪಕ್ಕದಲ್ಲಿ ಹುಷಾರಾಗಿರುತ್ತೆ ಹೇಳ್ಕೊಡೋದಿಲ್ಲ. ಆ ಸಾಹಸ ಆಗಿ ಮಾಡುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ದೊರೆತು ಗೋವಿಂದ, ಏನ್ ಮಾಡಿದ್ರು ಬರೋದಿಲ್ಲ. ಗೊತ್ತು ನಮ್ಗೆ ಈಗ ಅನಿಸ್ತದೆ, ಹೊರಗೆ ಟಚ್ ಆದ್ರೇನೆ ಅದ್ರ ಕ್ವಾಲಿಟಿ ಕೆಟ್ಟ ಹೋಗ್ಬಿಡುತ್ತೆ. ಇನ್ನು ನಾವೇ ತಿಂದ್ರೆ ಹೇಗಿರ್ಬೇಕು ಲೆಕ್ಕ ಹಾಕಿ. ದುಷ್ಟ ಪದಾರ್ಥಗಳನ್ನು ನಾವೇ ತಿಂದ್ರೆ ನಾವು ಹೊಟ್ಟೆ ಏನಾಗಬೇಕು, ಅದರಿಂದ ತಲೆ ಏನಾಗಬೇಕು ಅಂತ ಹೇಳೋದಕ್ಕೆ ಒಳ್ಳೆ ಸ್ಪಷ್ಟವಾದ ದೃಷ್ಟಾಂತ ಅದು. ಇವತ್ತು ನೋಡಿ ಮಾವಿನಣ್ಣು ನೂರಾರು ಮಾವಿನಣ್ಣು ಇರುತ್ತೆ, ನಾಲ್ಕು ಕೊಳೆತ ಮಾವಿನಣ್ಣು ಇಟ್ಟುಬಿಡಿ, ಈ ಮಾವಿನಣ್ಣು ಒಳ್ಳೆಯವಾಗೋದಿಲ್ಲ, ಅವೆಲ್ಲ ಕೊಳಗೆ ಶುರುವಾಗ ಇದರಿಂದ ಬಲುಬೇಗ ಅವೆಲ್ಲ ಕೊಳೆಯು. ಅದು ದುಷ್ಟ ಶಕ್ತಿಗಳಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಒಂದೆರಡು ಕೊಳೆತ ಮಾವಿನಣ್ಣು ನೂರಾರು ಕೊಳೆತ ಒಳ್ಳೆ ಹಣ್ಣು ಕೆಡಿಸಿಬಿಡುತ್ತೆ. ಅದಕ್ಕೆ ಒಬ್ಬಿಬ್ಬ ದುಷ್ಟ ಸಾಕು ಹಾಳು ಮಾಡಬೇಕಾದ್ರೆ. ಇಡೀ ಜಗತ್ತನ್ನು ಹಾಳು ಮಾಡಲಿಕ್ಕೆ ನಾಲ್ಕಾರು ಜನ ದೊಡ್ಡ ದುಷ್ಟರಿದ್ದರೆ ಸಾಕು. ದುರ್ಯೋಧನ ಭೀಷ್ಮದ್ರೋಣಾದಿಗಳನ್ನು ಹಾಳು ಮಾಡಿದ್ದಾನೆ, ಪಾಂಡವರನ್ನು ಹಾಳು ಮಾಡೋ ಶಕ್ತಿ ಅವರಿಗಿಲ್ಲ. ಸ್ವರೂಪತ ಅಷ್ಟು ದೊಡ್ಡವರಾಗಿರೋದು ಒಂದು ಕಾರಣ, ಸತಿ ಭೀಮಸೇನ ಮಧ್ಯೆ ಇರೋದನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ. ಆಕಣಾಶ್ರ ಸಮಾಂತ ವಾಯುದೇವರಿಗೆ ಸರ್ ಆಲ್ ಪ್ರೂಫ್. ಯಾರೇ ಏನು ಮಾಡಿದ್ರು ಏನು ಆಗದೆ ಇರತಕ್ಕಂಥ ವ್ಯಕ್ತಿ ಜೀವಕೋಟಿಯಲ್ಲಿ ರುಜುಗಳು ಮಾತ್ರ. ಅದರಲ್ಲೂ ವಾಯುದೇವರು ಭೀಮಸೇನಾಗಿ ಅವತಾರ ಮಾಡಿದ್ದಾರೆ. ಏನೂ ಮಾಡಲಿಕ್ಕಾಗಲಿಲ್ಲ. ಇನ್ನು ಕೃಷ್ಣ ಅಂತ ಸರ್ವೋತ್ತಮ, ಅವರ ಪೂರ್ಣ ರಕ್ಷಣೆ ಯಾವಾಗಲೂ ಪಾಂಡವರ ಮೇಲೆ ಇದೆ, ವಾಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪಾಂಡವರು ಹೇಗೆ ಸಂಸಾರ ಮಾಡಿದ್ರು ಮುಂದಿನ ಪ್ರಶ್ನೆ. ಇಷ್ಟೊತ್ತು ನಾವು ಒಂದು ಗೊಂದಲ ಪಾರಾದ್ವಿ, ಹೇಗೆ ಮದುವೆ ಆಯಿತು ಅಂತ ಸಮಸ್ಯೆ ಇತ್ತು. ಒಬ್ಬ ಹೆಣ್ಣಿಗೆ 5 ಜನ ಗಂಡ ಅಂದ್ರೆ ಹೇಗೆ ಸಾಧ್ಯ? ಅದಕ್ಕೆ ಉತ್ತರ ಕೊಟ್ಟಾಯ್ತು. ಅದು 5 ಜನ ಗಂಡಂದರಿಗೆ ಒಬ್ಬ ಹೆಣ್ಣಿನ ಮದುವೆ ಅಲ್ಲ, ಲೋಕದ ಕಣ್ಣಿಗೆ ಹಾಕಿ ಕಾಣಿಸ್ತೇ ಹೊರತು ವಸ್ತುಸ್ಥಿತಿಯಲ್ಲಿ ಒಬ್ಬ ಹೆಣ್ಣಿಗೆ ಒಬ್ಬೇ ಗಂಡನೊಂದಿಗೆ ಮದುವೆ ಅಂತ ಎಲ್ಲ ಉತ್ತರ ನೋಡಿ ಆಗಿದೆ ನಾವೇ. ಈ ಮುಂದಿನ ಸಮಸ್ಯೆ, ಅವ್ರು ಹೇಗೆ ಜೀವನ ಮಾಡ್ತಿದ್ರು? ಮುಂದೆ ಮದುವೆ ಏನಾಯ್ತು ಸರಿನೇ, ಹೇಗೆ ಬದುಕ್ತಾ ಇದ್ರು? ನಿತ್ಯ ಸಂಸಾರ ಹೇಗಿತ್ತು ಅವರಿಗೆ? ಈ ಪ್ರಶ್ನೆನ ಆಧುನಿಕರು ಯೋಚನೆ ಕೂಡ ಮಾಡಿಲ್ಲ. ಮಹಾಭಾರತ ಎಂಥ ಉತ್ತರ ಕೊಡ್ತಾ ಇದೆ ಗೊತ್ತಾ? ಅದಕ್ಕೆ ಪಾಂಡವರ ಜೀವನದ ರೀತಿ, ದ್ರೌಪದಿಯ ಜೊತೆಗೆ ಸಂಸಾರ ಮಾಡಿದ ರೀತಿ, ಜಗತ್ತಿನಲ್ಲಿ ಅದೊಂದೇ ಒಂದು ಪ್ರಸಂಗ. ಅಂಥ ಮದುವೆ ಮತ್ತೆ ನಡೆಯಲಿಲ್ಲ, ಅಂತ ಸಂಸಾರನೂ ಮತ್ತೆ ನಡೀಲಿಲ್ಲ, ಅಂತ ಅದ್ಭುತವಾದ ರೀತಿ ಸಂಸಾರ ಮಾಡ್ತಾ ಇದ್ದಾರೆ. ನಡೆದಿದ್ದು ಇಷ್ಟು. ದ್ರೌಪದಿ ಧರ್ಮರಾಜ ಜೊತೆಯಾಗಿ ಸಂಸಾರ ಮಾಡ್ತಿರಬೇಕಾದ್ರೆ ದ್ರೌಪದಿ ದೇಹದೊಳಗೆ ಸಾಕ್ಷಾತ್ ಶ್ಯಾಮಲಾದೇವಿ ಇದ್ದಾಳೆ. ಇದು ಯಮಧರ್ಮ ತಾನೆ, ಶ್ಯಾಮಲಾದೇವಿ ಇದ್ದಾಳೆ ಅಲ್ಲಿ. ಸಾಕ್ಷಾತ್ ಯಮಧರ್ಮ, ಈಕೆ ಶ್ಯಾಮಲಾದೇವಿ, ಅವರಿಬ್ಬರ ಮಧ್ಯೆ ಮಧ್ಯೆ ದಾಂಪತ್ಯ. ಉಳಿದ ಸ್ತ್ರೀಯರು ಯಾರೂ ಅಲ್ಲಿಲ್ಲ. ಈಗ ತಮ್ಮ ದಾಂಪತ್ಯದ ಕಾಲಕ್ಕೆ ಉಳಿದ ಸ್ತ್ರೀಯರು ಯಾರೂ ಇಲ್ಲ, ಆದರೆ ಇಲ್ಲಿ ಯಮ, ಅಲ್ಲಿ ಇವರು ಅಷ್ಟೇ. ಅದರ ಅರ್ಜುನ ದ್ರೌಪದಿ ಸಂಸಾರ ಮಾಡಬೇಕಾದ್ರೆ ಅಲ್ಲಿ ಅರ್ಜುನ ಇಂದ್ರ, ಇಲ್ಲಿ ಶಚಿದೇವಿ ಮಾತ್ರ, ಉಳಿದ ದೇವತೆಗಳು ಯಾರೂ ಇಲ್ಲ. ಅದೇ ರೀತಿಯಲ್ಲಿ ನಕುಲ ಸಹದೇವರಿದ್ದ ಕಾಲಕ್ಕೆ ಅಲ್ಲಿ ಉಷಾದೇವಿ, ಉಷಾದೇವಿ ಅಲ್ಲಿ, ಅಶ್ವಿನಿ ದೇವತೆಗಳು, ಈ ರೀತಿ ಉಳಿದ ದೇವತೆಗಳಲ್ಲಿಲ್ಲ. ಇಂಥ ಒಂದು ವಿಚಿತ್ರವಾದ ರೀತಿಯ ಸಂಸಾರ ಮಾಡಿದ್ರಿಂದ ಹೇಗೆ ಬದುಕಿದ್ರು ಅಂದ್ರೆ, ಅವರ ಜೀವನದಲ್ಲಿ ಮದುವೆಯಲ್ಲಿ ಹೇಗೆ ದೋಷ ಬರಲಿಲ್ವೋ, ಸಂಸಾರದಲ್ಲೂ ದೋಷ ಬರಲೇ ಇಲ್ಲ. ಅವರು ಕೇವಲ ಸ್ವಸ್ತ್ರೀ ಸಮೇತ ವಾಸ ಮಾಡಿದ್ರೆ ಹೊರತು ಬೇರೆ ರೀತಿ ಆಗಲಿಲ್ಲ. ಅದ್ರ ಬಗ್ಗೆ ತುಂಬಾ ವಿಚಾರಗಳನ್ನು ಹೇಳುತ್ತಾರೆ. ಅದು ಹೇಗೆ ಸಾಧ್ಯವಾಗ್ತಿತ್ತು? ದೇಹ ಅದೇನೆ, ಅದೇ ದೇಹದೊಳಗೆ ಒಬ್ಬರೇ ಮಾತ್ರ ಹೇಗಿರ್ತಿದ್ರು ಅಂತ, ಶಿಷ್ಯರು ಹೇಗಿದ್ರು ಅಂತ ಅರ್ಥವಾಯಿತು. ಆ ಕಾಲಕ್ಕೆ ಒಬ್ಬರೇ ಇರ್ತಿದ್ರು ಅಂತ ಹೇಗೆ ಹೇಳಬೇಕು ಅಂದ್ರೆ, ಅದರ ದೊಡ್ಡ ಯೋಗ ಶಕ್ತಿ ಅಂತ ಕರೆದಿ. ದ್ರೌಪದಿ ದೇಹದೊಳಗೆ ವಿಚಿತ್ರವಾದಂತಹ ಭಾರತೀಯ ಸನ್ನಿಧಾನದಿಂದಾಗಿ ಅವರಿಗೆ ಸಾಮರ್ಥ್ಯ ಬರ್ತಾ ಇತ್ತು. ಅದು ಓವರ್ ನೈಟ್ ಬಂದ ಸಾಮರ್ಥ್ಯವಲ್ಲ, ತಪಸ್ಸು ಸಾವಿರ ಸಾವಿರ ವರ್ಷಗಳ ತಪಸ್ಸಿನ ಫಲವಾಗಿ ಅಂತ ಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಇನ್ನೊಂದು ಸಮಸ್ಯೆನೂ ಬರುತ್ತೆ. ಈ ರೀತಿಯಾಗಿ ಆಯಾ ಸ್ತ್ರೀಯರನ್ನು ತಾನೆ ಅಲ್ಲಿಟ್ಟು, ಆ ದೇಹದಲ್ಲಿ ಇಟ್ಟುಬಿಟ್ಟು ಅವರಿಗೆ ತಮ್ಮ ತಮ್ಮ ಪತಿಯ ಸಂಯೋಗ ಮಾತ್ರ ಆಗತಕ್ಕಂತಹ ಸಾಮರ್ಥ್ಯ ಕೊಡಬೇಕಾದ್ರೆ ಸಾಮಾನ್ಯರೇ ಸಾಧ್ಯ ಇಲ್ಲ. ಬರೀ ಆ ಸ್ತ್ರೀ ಇದ್ರೆ ಆಗ್ತಿರಲಿಲ್ಲ. ಅದಕ್ಕೆ ಭಾರತೀ ದೇವಿ ಯಾವಾಗಲೂ ಇರ್ತಿದ್ರಂತ ದೇಹದೊಳಗೆ, ಕಾಮನ್. ಭಾರತೀ ದೇವಿ ಯಾವಾಗಲೂ ಇರ್ತಿದ್ರು. ಶಚಿ ಇದ್ದಾಗಲೂ ಭಾರತ ಇರ್ತಿದ್ರು, ಶ್ಯಾಮಲ ಇದ್ದಾಗಲೂ ಭಾರತ ಇರ್ತಿದ್ರು, ಉಳಿದವರಿದ್ರು ಭಾರತ ಇರ್ತಿದ್ರು. ಬಸ್ ನಲ್ಲಿ ಪ್ಯಾಸೆಂಜರ್ ಒಬ್ಬನೇ ಇರಲಿ, ಡ್ರೈವರ್ ಇರಲೇಬೇಕಲ್ಲ. ಆ ಟೈಪ್ 100 ಜನ ಇದ್ರು ಅಷ್ಟೇ, ಒಬ್ಬ ಜನ ಇದ್ರೆ ಒಬ್ಬರೇ ಇದ್ರೆ ನೇಣು ಬಿಟ್ಟುಕೊಂಡು ಏನ್ರ ಗತಿಯಾಗಬೇಕು? ಈ ಮತ್ತೆ ಸಾಧ್ಯ ಇಲ್ಲ. ಅವ್ರು ಒಬ್ಬರಿಗೋಸ್ಕರ ಡ್ರೈವರ್ ಆಗಬೇಕು, ಭಾರತೀ ದೇವಿ ಹಾಗೆ ಕೂತಿದ್ದಾರೆ ಪ್ರತಿ ಕಾಲಕ್ಕೂ. ಆದ್ರಿಂದಾನೆ ಭೀಮ ದ್ರೌಪದಿಯರಿದ್ದ ಕಾಲಕ್ಕೆ ಭೀಮ ಸಾಕ್ಷಾತ್ ವಾಯುದೇವರು, ಇಲ್ಲಿ ಭಾರತೀ ದೇವಿ. ಅಷ್ಟೇ ಅಲ್ಲ, ಧರ್ಮರಾಜ ಅರ್ಜುನ ಯಾರೇ ಸಂಸಾರ ಮಾಡಬೇಕಾದ್ರೂ ಕೂಡ ಆ ಕಾಲಕ್ಕೆ ಭಾರತೀ ದೇವಿ ಯಾವಾಗಲೂ ಇರ್ತಿದ್ದರಿಂದ ಭೀಮ ವಾಯುದೇವರು ಏನ್ ಮಾಡ್ತಿದ್ರಂತೆ, ಉಳಿದ 4 ಜನದಲ್ಲೂ ಯಾವಾಗಲೂ ಆವೇಶವನ್ನು ಇಡ್ತಿದ್ರು. ವಾಯುದೇವರು ಎಲ್ಲರಲ್ಲೂ ಆವೇಶ ಇಟ್ಟಿದ್ರಿಂದ ಆಗ ಬರೀ ದ್ರೌಪದಿ ಅಲ್ಲ, ಭಾರತಿ ಪ್ಲಸ್ ಶಚಿ ಇಲ್ಲಿ ಅರ್ಜುನ, ಭಾರತಿ ಪ್ಲಸ್ ಶ್ಯಾಮಲ ಇಲ್ಲಿ ಧರ್ಮರಾಜ, ಭೀಮ ಭಾರತಿ, ಆಗ ಮಾತ್ರ ಬೇರೆ ಯಾರೂ ಇರಲಿಲ್ಲ. ಕೇವಲ ಭಾರತಿ, ಇದು ಕೇವಲ ವಾಯುದೇವರು. ಆ ರೀತಿಯಾಗಿ ಸಂಸಾರ ನಡೀತು. ಇನ್ನು ಯೋಚನೆ ಮಾಡಿದರೆ ನಮಗೆ ನಿಜವಾಗಲೂ ಪರಮಾಶ್ಚರ್ಯವಾಗಬೇಕು. ಅದಕ್ಕೆ ಹೇಳಿದ್ದಾರೆ ವಾಯುದೇವರು 5 ಜನ ಪಾಂಡವರಲ್ಲೂ ಕೂಡ ಸನ್ನಿಹಿತರಾಗಿದ್ದಾರೆ. ಭೀಮಸೇನ ಸಾಕ್ಷಾತ್ ವಾಯುದೇವರಾದರೆ ಉಳಿದ 4 ಜನಗಳಲ್ಲಿ ವಾಯುದೇವರ ಆವೇಶ ಇದೆ. ಧರ್ಮರಾಜನಲ್ಲಿ ಸೌಮ್ಯನಾಮಕರಾಗಿ ವಾಯುದೇವರಿದ್ದಾರೆ, ಅರ್ಜುನನಲ್ಲಿ ವೀರನಾಮಕರಾಗಿ ವಾಯುದೇವರಿದ್ದಾರೆ, ನಕಲನಲ್ಲಿ ಶೃಂಗಾರ ರೂಪದ ವಾಯುದೇವರಿದ್ದಾರೆ, ಸಹದೇವನಲ್ಲಿ ಸುನೀತಿ ರೂಪದ ವಾಯುದೇವರಿದ್ದಾರೆ. ಆದ್ರಿಂದಾನೆ ಧರ್ಮರಾಜ ತುಂಬಾ ಸೌಮ್ಯನಾಗಿ ಬಿಟ್ಟ. ಯಾತಕ್ಕೆ ಗೊತ್ತೇನು? ತುಂಬಾ ಸೌಮ್ಯ ಕಾರಣ ಅಂದ್ರೆ ಒಳಗೆ ಸೌಮ್ಯನಾಮಕ ವಾಯುದೇವರಿದ್ದಾರೆ, ಸಾಫ್ಟ್ ಆಗಿಬಿಟ್ಟ. ಆಕ್ಚುಲಿ ಭಾರಿ ಕ್ರೂಯಲ್ ಆಗಿರ್ಬೇಕಾಗಿತ್ತ. ಯಮದೇವರು ಅಂದ್ರೆ ಗೊತ್ತಲ್ಲ, ಯಮಭಟ್ರೆ ಹೇಗಿದ್ದಾಗ ಯಮದೇವರು ಹೇಗಿರಬೇಕು? ಆದ್ರೆ ಭಾರಿ ಬೈಲ್ಡ್ ಅಂದ್ರೆ ಬಹುಶಃ ಬೈಲ್ಡೆಸ್ಟ್ ಪರ್ಸನ್ ಅದು. ಇವ ಜಗತ್ತನ್ನಾಡಿದ ರಾಜರಗಳಲ್ಲಿ ಧರ್ಮರಾಜ ಅಂದ್ರೆ ಭಾರಿ ಮೃದು. ಕಾರಣ ಸೌಮ್ಯನಾಮಕ ವಾಯುದೇವರಲ್ಲಿದ್ದ. ಏನ್ರಿ ಇಷ್ಟು ಕಹಿ ಇದೆ ಅಂದ್ರೆ ಹುಚ್ಚಬಟ್ಟಿ ಸಕ್ಕರೆ ಹಾಕಿದೀವಿ ಅಂತಾರಲ್ಲ ಹಾಗೆ. ಆ ಕಹಿ ಎಲ್ಲ ಎಲ್ಲೋಯ್ತು ಸಕ್ಕರೆ ಹಾಕಿದ್ದಕ್ಕೆ ಹೊರಟೋಯ್ತು, ಆ ಹುಳಿ ಎಲ್ಲ ಎಲ್ಲೋಯ್ತು ಸಕ್ಕರೆ ಹಾಕಿದ್ದಕ್ಕೆ ಹೊರಟೋಯ್ತು. ಇದು ಭೀಮಸೇನ ಸೌಮ್ಯನಾಮಕ ರೂಪದ ಫಲ, ಧರ್ಮರಾಜ ಸೌಮ್ಯನಾಗಿ ಬಿಟ್ಟ. ಅರ್ಜುನ ಮಹಾವೀರ ಅಂತ ಹೆಸರು ಯಾತಕ್ಕೆ ಮಾಡಿದ? ಅಲ್ಲಿ ವೀರನಾಮಕ ವಾಯುದೇವರಿದ್ದಾರೆ, ಅದಕ್ಕೆ ಅರ್ಜುನಿಗೆ ಅಂಥ ಕೀರ್ತಿ ಬಂದುಬಿಡ್ತು. ಆಗ ಪಾಂಡವಾನಾಂ ಧನಂಜಯ ಅಂತ ಕರೆದ್ರೆ ಧನಂಜಯನಲ್ಲಿ ಏನು ಭೀಮಸೇನ ಇದ್ದಾರಲ್ಲ, ಅವರಲ್ಲಿ ಸನ್ನಿಧಾನ ಇದೆ ಅಂತ ಅರ್ಥ. ಆಮೇಲೆ ನಕಲ ಸಹದೇವರಲ್ಲಿ ನಕಲ ಭಾರಿ ಸುಂದರ ಅಂತ ಪ್ರಸಿದ್ಧ. ಅದಕ್ಕೆ ಕಾರಣ ಶೃಂಗಾರ ರೂಪದ ವಾಯುದೇವರಿಂದ. ಈ ಒಂದು ಪ್ರಶ್ನೆ ಉತ್ತರ ಸಿಗ್ತದೆ. ನಕಲ ಭಾರಿ ಸುಂದರ ಭೀಮಸುಂದರರಲ್ಲೋ ಅಂತ ಪ್ರಶ್ನೆ ಬಂತು. ನಕಲ ಭಾರಿ ಸುಂದರ ಭೀಮಸೇನ ಸುಂದರನಲ್ಲವೋ? ಸಿಂಪಲ್ ಆನ್ಸರ್ ಅದು. ಭೀಮ ನಕಲ ಸುಂದರ ಯಾತಕ್ಕೆ? ಶೃಂಗಾರ ರೂಪದ ವಾಯುದೇವರಿವ್ರಿಗೆ ಸುಂದರ. ಶೃಂಗಾರ ರೂಪದ ವಾಯುದೇವರಿವ್ರಿಗೆ ಶೃಂಗಾರ ಕಾಣದಾದ್ರೆ ಭೀಮಸೇನ ವಾಯುದೇವರೇ ಆಗಿರಬೇಕಾದ್ರೆ ಎಷ್ಟು ಶೃಂಗಾರ ಇರಬೇಕು? ಈ ಹಾಲು ಹಾಕಿದ ಕಾಫಿನೇ ಬೆಳಗಿದ್ರೆ ಬರೀ ಹಾಲು ಎಷ್ಟು ಬೆಳಗಿರಬೇಕು ಲೆಕ್ಕ ಹಾಕಿ ನೋಡೋಣ. ಈ ಹಾಲಿನ ಸಹವಾಸ ಬಂದ್ರೆ ಬೆಳಗಾಗೋದಾದ್ರೆ ಅದಕ್ಕಿಂತ ಬೆಳೆ ಬರೆಯಲು ಸಾಧ್ಯ ಇಲ್ವಾ? ಇದು ಎಷ್ಟು ಆಶ್ಚರ್ಯ ಇದು. ಇದು ಭೀಮಸೇನ ಹಿರಿಮೆ ಆಗಿತ್ತು. ಆದ್ರಿಂದನೇ ಆಯಾ ದೇಹದಲ್ಲಿ ಅವರು ಇದ್ದು ಬಿಟ್ಟು ಅವರಿಗೆ ಎಲ್ಲ ರೀತಿಯಾದ ಸಾಮರ್ಥ್ಯ ಕೊಡ್ತಾ ಇದ್ದಿದ್ದು ವಾಯುದೇವರಾದ್ರೆ, ಇವರ ದೇಹದಲ್ಲಿ ಇದ್ದು ಸಾಮರ್ಥ್ಯ ಕೊಡ್ತಾ ಇದ್ದು ಸಾಕ್ಷಾತ್ ಭಾರತೀ ದೇವಿ. ಹೀಗೆ ಭೀಮ ಭಾರತೀಯರ ವಾಯು ಭಾರತೀಯರ ಪ್ರಸಂಗದಿಂದಾಗಿ ಅವರ ಸಂಸಾರ ನಡೀತಾ ಇತ್ತು. ಆಶ್ಚರ್ಯ, ಅಲ್ಲಿ ಪಾರ್ವತಿದೇವಿ ಇದ್ದಾರಲ್ಲ, ಅಲ್ಲಿ ಭ್ರಷ್ಟತಾ ಅವರು ಇಲ್ಲೇ ಇಲ್ಲ, ಈಗ ಮದುವೆ ಆಗೇ ಇಲ್ಲ. ಅದಕ್ಕೇನೆ ಸಂಸಾರದ ಕಾಲಕ್ಕೆ ಪಾರ್ವತಿದೇವಿ ಅಭಿವ್ಯಕ್ತಿ ಆಗ್ತಾನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರಿರೋ ಪ್ರಸಂಗನೇ ಬರ್ತಿರಲಿಲ್ಲ. ಮದುವೆ ಕಾಲಕ್ಕೆ ಮಾತ್ರ ಶಾಪ ಪ್ರವಚನೆ ಆಗಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಸನ್ನಿಧಾನ ಇತ್ತು. ಆದರೆ ಅಲ್ಲಿ ಸಾಕ್ಷಾತ್ ರುದ್ರದೇವರು ಇಲ್ಲೇ ಇಲ್ಲ, ಅದಕ್ಕೆ ಅಶ್ವತ್ಥಾಮರು ಬರಲೇ ಇಲ್ಲ. ಶಾಪಾನುಭವಕ್ಕೆ ಅವರ ಸನ್ನಿಧಾನ ಇತ್ತೇ ಹೊರತು ಬೇರೆ ಯಾವ ಕಾರಣಕ್ಕೂ ಸನ್ನಿಧಾನ. ಮದುವೆ ಮಾಡಲಿಕ್ಕಾರಿಲ್ಲ, ಮದುವೆ ಆಗಬಾರದು. ಸಂಸಾರ ಕಾಲಕ್ಕಿಲ್ಲ, ಮದುವೆ ಆಗೇ ಇಲ್ಲ. ಆದ್ರಿಂದ ಪಾರ್ವತಿ ದೇವಿ ಮಾತ್ರ ಭಾರಿ ವಿಶೇಷ. ಆದ್ರೆ ದ್ರೌಪದಿ ದೇಹದಲ್ಲಿ ಪಾರ್ವತಿ ಇದ್ದಿದ್ದು ನಿಜ, ಬೇರೆ ಕಾಲಕ್ಕೆ ಮಾತ್ರ ಪಾರ್ವತಿಯ ಸನ್ನಿಧಾನ, ಆ ಕಾಲಕ್ಕಿಲ್ಲ. ಆದ್ರೆ ಮುಖ್ಯವಾಗಿ ಭಾರತೀ ದೇವಿ ಮಾತ್ರ ಯಾವಾಗ್ಲೂ ಇರ್ತಾ ಇದ್ರು. ಇಲ್ಲಿ ಕೆಲವು ಪ್ರಶ್ನೆಗಳು ಉತ್ತರ ಕೊಡ್ತಾ ಹೋಗ್ತಾರೆ ಆಚಾರ್ಯರು. ಇದನ್ನ ಹೇಗೆ ನಂಬಬೇಕು ನಾವು? ಸುಲಭನ ಇದು ಒಂದು. ಈ ರೀತಿಯಾಗಿ ಇರ್ತಿದ್ರು ಅಂತ ಹೇಳಿ ಹೇಗೆ ನಂಬಬೇಕು ಅಂತ ಕೇಳಿದ್ರೆ, ನಿಜ ಇದು. ವೇದವ್ಯಾಸರೆ ಉತ್ತರ ಕೊಡ್ತಾರೆ, ಇದಂಚ ತತ್ರಾದ್ಭುತ ಉತ್ತಮಂ ತದ ದಧಾರ ಕೃಷ್ಣ ವಪುಷಾತಿ ಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೇ ಗತೇ ಹನಿ. ಮಹಾಭಾರತದ ಶ್ಲೋಕ ಇದು. ದ್ರೌಪದಿ ಬಗ್ಗೆ ಹೇಳ್ತಾ ಇದ್ದಾರೆ. ದ್ರೌಪದಿ ಏನ್ ಮಾಡ್ತಾ ಇದ್ರು ಪ್ರತಿನಿತ್ಯ ಅಂತ ಕೇಳಿದರೆ, ಇದಂಚ ತತ್ರ ಅದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷ ಅತಿಮಾನುಷಂ. ವಿಚಿತ್ರ ದೇಹ ತಗೋತಾ ಇದ್ದರಂತ ದ್ರೌಪದಿ ದೇವಿ, ವಿಚಿತ್ರವಾದ ದೇಹವನ್ನ. ಅದು ಸಾಧ್ಯವಾಗಿದ್ದು ಭಾರತೀಯ ಸನ್ನಿಧಾನದಿಂದ. ಯಾವ ರೀತಿ ಸನ್ನಿಧಾನ ಅಂದ್ರೆ ಹೇಳುತ್ತಾರೆ, ಮಹಾನುಭಾವ ಕಿಲ ಸಾಧು ಮಧ್ಯಮ ಬಹುವ ಕನ್ಯೈವ ಗತೇ ಗತೇ ಅಹನಿ. ಪ್ರತಿನಿತ್ಯದಲ್ಲೂ ಕನ್ಯೆ ಆಗ್ತಾ ಇದ್ಲದ್ದು, ಮತ್ತೆ ಪ್ರತಿನಿತ್ಯದಲ್ಲೂ ಕನ್ಯೆ ಅಂದ್ರೆ ವಾದಿರಾಜ ಸ್ವಾಮಿ ವಿಶೇಷ ವ್ಯಾಖ್ಯಾನವನ್ನು ಬರೀತಾ ಹೇಳುತ್ತಾರೆ. ದ್ರೌಪದಿ ದೇಹ ಪ್ರತಿನಿತ್ಯ ಹೊಸ ಸೃಷ್ಟಿ ಆಗ್ತಾ ಇತ್ತಂತೆ. ಪ್ರತಿನಿತ್ಯ ಹೊಸ ಹೊಸ ದೇಹ ಸೃಷ್ಟಿ ಆಗ್ತಾ ಇತ್ತು. ಇಂಥ ಅದ್ಭುತವನ್ನು ಎಲ್ಲೂ ನಾವು ಕಾಣಲಿಲ್ಲ. ಒಮ್ಮೆ ಹುಟ್ಟಿ ಬರೋದೇ ಕಷ್ಟ. ಪ್ರತಿನಿತ್ಯದಲ್ಲೂ ದೇಹ ಹುಟ್ಟಬೇಕು ಅಷ್ಟೇ ಅಲ್ಲ, ಆ ಏಜ್ ಹಾಗೆ ಇರಬೇಕು, ಮತ್ತೆ ಅವತ್ತಿನ ವಯಸ್ಸು ಇರಬೇಕು. ಹುಡುಗರಿಗೆ ಗೊತ್ತಾಗಾಗೆ ಇಲ್ಲ, ಹುಡುಗರಿಗೆ ಗೊತ್ತಾಗಾಗೆ ಇಲ್ಲ. ನಾವು ಸಾಮಾನ್ಯ ಹೂ ಕಿತ್ತರೆ ಮರು ದಿವಸ ಬೆಳೆದು ಬಿಟ್ಟಿರುತ್ತೆ ನೋಡಿ, ಆತರ ನೋಡಿದ್ರೆ ಹಿಂದಿನ ಸಿಗಂದಾಗೆ ಕಾಣುತ್ತೆ. ಆದ್ರೆ ಆ ಹೂ ಅಲ್ಲದು, ಬೇರೆ ಹೂವೇ ಇರೋದು. ಅವತ್ತಿನ ದಿವಸ ತುಳಸಿ ತೆಗೆದ್ರೆ, ತುಳಸಿ ಇದ್ರೆ ತಾನೇ ತೆಗಿಲಕ್ಕೆ ಪಾಪ ಇವನು. ಅಕಸ್ಮಾತ್ ಇದ್ರೆ ತೆಗೆದ್ರೆ ನೋಡಿ ಯಥ ತುಂಬಾ ಅದೇ ಕಾಣ್ತಾ ಇರುತ್ತೆ ನೋಡಿ, ಅದೇ ಕಂಡ ಕಾಣುತ್ತೆ. ಅದಲ್ಲ, ಸಮುದ್ರ ನೀರಿನಲ್ಲಿ ಮುಳುಗ ಹಾಕ್ತೇವೆ, ಗಂಗಾ ನದಿ ಹರಿತಾ ಇದೆ, ಮುಳುಗ ಹಾಕ್ತೇವೆ, ಅದೇ ನೀರು ಕಂಡ ಕಾಣುತ್ತೆ. ಮೊನ್ನೆ ಹರಿದು ಹೋಗ್ಬಿಟ್ಟಿದೆ, ಹೊಸ ನೀರು ಬರ್ತಾನೆ ಇತ್ತು. ಈ ರೀತಿ ದ್ರೌಪದಿ ದೇಹದಲ್ಲಿ ಪ್ರತಿ ಕ್ಷಣ ಪ್ರತಿ ದಿವಸದಲ್ಲೂ ಕೂಡ ಬದಲಾವಣೆ ಆಗ್ತಾ ಇತ್ತು, ಹೊಸ ಸೃಷ್ಟಿ ಆಗ್ತಾ ಇತ್ತು. ನಮಗನ್ಸುತ್ತೆ ಏನಿದು ಆಶ್ಚರ್ಯ. ಅದನ್ನು ಆವೇಶ ಅಂತ ಕರಿಬೇಕು, ಆವೇಶ ಅಂತ ಕರಿಬೇಡಿ. ಅದನ್ನು ನಿದ್ರೆ ಅಂತ ಕರಿಬೇಕು, ನಿದ್ರೆ ಅಂತಲೂ ಕರಿಬೇಡಿ. ಅದನ್ನು ಮೂರ್ಛೆ ಅಂತ ಕರಿಬೇಕು, ಮೂರ್ಛೆನೂ ಅಲ್ಲ. ಅದನ್ನು ಸಾವು ಅಂತ ಕರಿಬೇಕು, ಸಾವು ಅಂತ ಕರಿಬೇಕು. ಆದ್ರೆ ಡೆಡ್ ಬಾಡಿ ಆಗ್ತಿದ್ದಿಲ್ಲ, ಸಾವು ಅಂತಲೂ ಕರಿಬಾರದು. ಎಂಥದ್ದು ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಅದ್ಭುತವಾದ ಸೃಷ್ಟಿ ನಡೆದೋಯ್ತು. ಇದು ಯಾತಕ್ಕೆ ಸಾಧ್ಯ ಆಯ್ತು ಅಂತ ಕೇಳೋ ಕಾರಣ ಇಲ್ಲ. ದ್ರೌಪದಿ ಯಾರು ಗೊತ್ತೇನೋ? ಭಾರತೀ ದೇವಿ. ಮುಂದೆ ಅವರು ಏನಾಗ್ತಾರೆ? ಸರಸ್ವತೀ ದೇವಿ. ಸರಸ್ವತಿ ಯಾರು? ಬ್ರಹ್ಮನೇ ಹೆಂಡತಿ. ಬ್ರಹ್ಮದೇವರು ಎಂಥವರು? ಸೃಷ್ಟಿ ಮಾಡೋರು. ಇಡೀ ಜಗತ್ತನ್ನು ಸೃಷ್ಟಿ ಮಾಡ ಬ್ರಹ್ಮದೇವರ ಹೆಂಡತಿಗೆ ಒಂದು ದೇಹ ಸೃಷ್ಟಿ ಮಾಡಲಿಕ್ಕೆ ಆಗ್ತಿದ್ದಿಲ್ವಾ? ಒಂದು ಸ್ಕ್ರೂ ಹಾಕಿದ ಕೆಲಸ ಅಷ್ಟೇ ಇದೆ ಅವರು. ದೊಡ್ಡ ಫ್ಯಾಕ್ಟರಿ ಓನರ್ಗೆ ಸಣ್ಣ ಮೈನರ್ ರಿಪೇರಿ ಇದ್ದಾಗ ಅವ್ರಿಗೇನು ಆಶ್ಚರ್ಯ ಅಲ್ಲ. ಯಾರೋ ಮಾಡಿದ ಕೆಲಸ ಅಲ್ಲ ಇದು, ಸಾಕ್ಷಾತ್ ಭಾವಿ ಬ್ರಹ್ಮದೇವರ ಪತ್ನಿ ಮಾಡ್ತಕ್ಕಂಥ ಕೆಲಸ ಇತ್ತು. ಅವರ ಸಾಮರ್ಥ್ಯ ದೊಡ್ಡ ಸಾಮರ್ಥ್ಯ. ಆದ್ದರಿಂದ ಯಾವ್ದು ಹೇಳುದು ಏನ್ರಿ, ಎಂಟತ್ ಕಾರ್ ಇದೆ, 24 ಕುದುರೆ ಇದೆ ಅಂತ ಹೇಳಿದ್ರೆ ಯಾರ ಇಟ್ಕೊಂಡ್ರೆ ಕಳ್ತಾನ? ಮಹಾರಾಣಿ ಅಂದ್ರೆ ಇದೇ ಇಷ್ಟೇ ಇದೆ ಅಂತ ಕೇಳ್ತಾರೆ. ಇಷ್ಟೇ ಎಷ್ಟಿರ್ಬೇಕಲ್ಲ. ದ್ರೌಪದಿಯ ಸಾಮರ್ಥ್ಯ ಸಾಮಾನ್ಯವಾದದ್ದಲ್ಲ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ದ್ರೌಪದಿ ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾ ಇದ್ದ ದೇಹ. ಇದಂಚ ತತ್ರ ಅದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷ ಅತಿಮಾನುಷಂ. ಅದು ಮನುಷ್ಯರು ಊಹೆ ಮಾಡಲಿಕ್ಕೂ ಸಾಧ್ಯ ಇರದ ಸೃಷ್ಟಿಯನ್ನ ದ್ರೌಪದೇವಿ ಮಾಡಿಕೊಂಡು ಪ್ರತಿನಿತ್ಯಲ್ಲೂ ವಾಸ ಮಾಡ್ತಾ ಇದ್ದಾರೆ. ನಮ್ಮಲ್ಲೇ ನೋಡಿ ಅಲ್ಲ, ಇದನ್ನ ಬೇರೆಯವ್ರಿಗೆ ಯಾಕೆ ಸಾಧ್ಯವಾಗೋದಿಲ್ಲ ಅಂದ್ರೆ, ಬೇರೆಯವರಿಗೆ ಸಾಧ್ಯವಾಗೋದಲ್ಲ, ಬೇರೆ ದೇವತೆಗಳಿಗೂ ಸಾಧ್ಯವಾಗೋದಿಲ್ಲ. ಅದು ಭಾರತೀ ದೇವಿ ಮಾತ್ರ ಸಾಧ್ಯವಾಯಿತೇ ಹೊರತು ಬೇರೆ ಉಸಿರಾಡಿಸುವ ಶಕ್ತಿ ಯಾವ ದೇವತೆಗಿದೆ? ಪ್ರಾಣದೇವರಿಗೆ ಮಾತ್ರ. ಅದೇ ರೀತಿಯಲ್ಲಿ ಈ ರೀತಿ ಮಾಡ್ತಕ್ಕಂಥ ಶಕ್ತಿ ಭಾರತಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಕಾಣೋದಿಲ್ಲ ಅಂತ ತಿಳ್ಕೊಂಡು ಅದನ್ನ ಇಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಇನ್ನು ಆಚಾರ್ಯ ತುಂಬಾ ಕಾರಣಗಳನ್ನು ಕೊಡ್ತಾರೆ. ನಾವು ನಮ್ಮ ಮುಖದಲ್ಲಿ ಕಣ್ಣುಗಳಿದೆ, ಕಿವಿ ಇದೆ, ಮೂಗಿದೆ, ಅದಿದು ಯಾತಕ್ಕೆ? ಎಲ್ಲ ಪಂಚೇಂದ್ರಿಯಗಳ ಸೆಂಟರ್ ಅಂದ್ರೆ ಮುಖನೇ. ಅದಕ್ಕೆ ಮುಖಕ್ಕೆ ಶ್ರೀ ಅಂತಾನೆ ಕರೆಯೋದು. ಎಲ್ಲ ಇಂದ್ರಿಯಗಳಿರೋದೆಲ್ಲ ಕಣ್ಣಿರೋದು ಮುಖದೊಳಗೆ, ಮೂಗಿರೋದಲ್ಲೇ, ಕಿವಿ ಇರೋದಲ್ಲೇ, ಬಾಯಿ ಇರೋದಲ್ಲೇ, ಎಲ್ಲ ಇರೋದಲ್ಲೇನೆ. ಅಂದ್ರೆ ಎಲ್ಲ ಪಂಚೇಂದ್ರಿಯಗಳ ಮೂಲ ಸ್ಥಾನ ಹಾಗಿದ್ರೆ ಎಷ್ಟು ತಮಾಷೆ ನೋಡಿ. ಈ ಕಣ್ಣು ಮುಖದಲ್ಲೇ ಇದೆ, ಕಿವಿ ಮುಖದಲ್ಲೇ ಇದೆ, ಆದರೆ ಕಣ್ಣಿಗೇನು ಕಾಣುತ್ತೆ? ರೂಪ ಮಾತ್ರ ಕಾಣುತ್ತೆ, ಬೇರೆ ಯಾವುದು ಕಾಣೋದಿಲ್ಲ. ಶಬ್ದ ಕಾಣಕ್ಕೆ ಕಣ್ಣು ಯಾವುದೂ ಇಲ್ಲ ಜಗತ್ತಿನೊಳಗೆ. ಕಿವಿಗೆ ರೂಪ ಏನ್ ಮಾಡಿದ್ರು ಕಾಣೋದಿಲ್ಲ, ಬರೀ ಶಬ್ದ ಮಾತ್ರ ಕೇಳಿಸುತ್ತೆ. ಅದೇ ರೀತಿ ಚರ್ಮಕ್ಕೆ ಬರೀ ಸ್ಪರ್ಶ ಮಾತ್ರ ಜ್ಞಾನ ಉಂಟು, ಮೂಗಿಗೆ ವಾಸನೆ ಜ್ಞಾನ ಮಾತ್ರ ಉಂಟು. ಅಕಸ್ಮಾತ್ ಮೂಗು ಏನಾದ್ರೂ ನೋಡಕ್ ಶುರು ಮಾಡಿಬಿಟ್ರೆ, ಅಕಸ್ಮಾತ್ ಕಿವಿ ಏನಾದರೂ ಮಾತಾಡಕ್ ಶುರು ಮಾಡಿಬಿಟ್ರೆ, ಬಾಯಿ ಮಾತಾಡಿದ್ರೆ ಸಾಕಾಗಿದೆ, ಕಿವಿ ಏನು ಮಾತಾಡುತ್ತೀ ಮತ್ತೆ? ಯಾಕೆ ಹೀಗಾಯ್ತು? ದೇವ್ರು ಹ್ಯಾಗೆ ಫಿಕ್ಸ್ ಮಾಡಿದ್ದಾನೆ ಗೊತ್ತಾ? ಅಷ್ಟು ಕ್ಲೋಸ್ ಇದೆ, ಒಂದಕ್ಕೊಂದು ಲಿಂಕ್ ಇಲ್ಲ. ದ್ರೌಪದಿ ದೇಹದಲ್ಲಿ ಹಾಗಿದ್ದಾರೆ ದೇವತೆಗಳು ಅಂತ ಹೇಳ್ತಾರೆ. ಅಲ್ಲಿ ಯಾರು ಹೇಗಿದ್ದಾರೆ ಅಂದ್ರೆ, ಅವರ ಗಂಡ ಬಂದಾಗ ಮಾತ್ರ ಅವ್ರ ಸ್ತ್ರೀ ಇರ್ತಾರೆ, ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸಾಂಕರ್ಯದ ಪ್ರಶ್ನೆನೆ ಬರೋದಿಲ್ಲ, ಎಂತ ಮ್ಯಾಜಿಕ್ ದೇವರು ಮಾಡಿದ್ದಾನೆ. ಇವತ್ತು ಪಂಚೇಂದ್ರಿಯಗಳಿಗೆ ಒಂದು ಮುಖ ಹೇಗೋ, ಆ ಪಂಚ ದೇವತೆಗಳಿಗೆ ಒಬ್ಬ ಭಾರತೀ ದೇವಿ ಹಾಕಿದ್ದ. ಅದ ಅರ್ಥ ಮಾಡ್ಕೊಂಡ್ ಬಿಟ್ರೆ ಇಲ್ಲಿ ಹೇಗೆ ಎಕ್ಸ್ಚೇಂಜ್ ಆಗೋದಿಲ್ಲ, ಅಲ್ಲಿ ಎಕ್ಸ್ಚೇಂಜ್ ಆಗಲೇ ಇಲ್ಲ. ಅಕಸ್ಮಾತ್ ಏನಾದ್ರು ಅರ್ಜುನ ಇದ್ದ ಕಾಲಕ್ಕೆ ಅಲ್ಲಿ ಶ್ಯಾಮಲಾದೇವಿ ಬಂದುಬಿಟ್ರೆ ಸಾಧ್ಯನೇ ಇಲ್ಲ. ಅಲ್ಲಿ ಧರ್ಮರಾಜ ಇದ್ದ ಕಾಲಕ್ಕೆ ಚಿತ್ರದೇವಿ ಬಂದುಬಿಟ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಕಣ್ಣಿಗೆ ಅಕಸ್ಮಾತ್ ನಾವು ಮಾತಾಡ್ಲಿಕ್ಕೆ ಬಂದ್ರೆ ಅಂದ್ರೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಪರಮಾತ್ಮ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ? ಇನ್ನು ಕರೆಂಟ್ ಯೋಚನೆ ಮಾಡಿ, ವೈರ್ಗಳು ಹೇಗೆ ಹೋಗ್ತಾ ಇವೆ? ಪ್ರತಿಯೊಂದು ಕಡೆ ನೋಡ್ತಿರಲ್ಲ, ಸೀರೆ ಕನ್ಸೀಲ್ ಮಾಡಿರ್ತಾರೆ, ನೋಡೋದಕ್ಕೆ ಒಂದು ಕಂಡ ಕಾಣುತ್ತೆ, ಒಂದಲ್ಲ ಅದು ಒಂದು ಬರ್ತು ತಂದ್ಬಿಡ್ತಾರೆ, ನೋಡಿ ಒಂದೇ ವೈರ್ ಕಾಣುತ್ತೆ, ಒಂದು ವೈರ್ ಅಲ್ಲ, ಬೇರೆ ಮೂರು ಸಪರೇಟ್ ಆಗಿದೆ ಅದರೊಳಗೆ, ನೋಡೋದಕ್ಕೆ ಒಂದು ಕಂಡ ಕಾಣುತ್ತೆ. ಅಲ್ರಿ ಕಿಲೋಮೀಟರ್ ಗಟ್ಟಲೆ ತರ್ತಾರೆ, ಸಾವಿರಾರು ಕಿಲೋಮೀಟರ್ ದೂರ ತರ್ತಾರೆ. ಅಕಸ್ಮಾತ್ ಒಂದ್ಕೊಂಡು ಟಚ್ ಆಗಿಬಿಟ್ರೆ, ಎಲ್ಲ ಆಗಿದ್ರು ಆಗಿರ್ಬೋದು ಬಿಡ್ರಿ ಅಂತ ಕೇಳಿದ್ರೆ, ಅಕಸ್ಮಾತ್ ಟಚ್ ಆದ್ರೆ ಶಾಲ್ಟ್ ಆಗುತ್ತೆ, ಅವ್ರದ್ದು ಕರೆಂಟ್ ಮುಂದೆ ಬರೋದಲ್ಲ, ಮುಂದೋದ ಕತೆ. ಅಷ್ಟು ದೂರ ತಂದ್ರು ಕೂಡ, ಎಷ್ಟು ಸಾವಿರ ಕಿಲೋಮೀಟರ್ ಎಳ್ಕೊಂಡ್ಬಂದ್ರು ಕೂಡ ಅವುಗಳ ಮಧ್ಯೆ ಲಿಂಕ್ ತಪ್ಪು ಲಿಂಕ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ವೈರ್ಗಳು ಹಾಗಾಗೆ ಬರಬೇಕೆ ಹೊರತು ಬೇರೆ ರೀತಿ ಬರಲಿಕ್ಕೆ ಆಗೋದಿಲ್ಲ. ಆಗಿಲ್ಲ, ಅದಕ್ಕೆ ಏನು ಗ್ಯಾರಂಟಿ? ಸರಿಯಾಗಿ ಕರೆಂಟ್ ಬರ್ತಿದೆ ಎಂದು ಎಲ್ಲೂ ಮಧ್ಯೆ ಶಾಲ್ಟ್ ಆಗಿಲ್ಲ ಅಂತ ಅರ್ಥ. ಇವತ್ತು ಅರ್ಥ ಮಾಡಿಕೊಂಡ್ರೆ ಎಂಥ ಅದ್ಭುತವಾದ ವಿಜ್ಞಾನದ ಸಾಮರ್ಥ್ಯ ಇಲ್ಲಿ ಕಾಣ್ತೇವೆ. ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಇದೆ. ವಿದ್ಯುತ್ ಶಕ್ತಿಯಲ್ಲಿ ಇರತಕ್ಕಂತಹ ವೈರ್ಗಳಿಗೆ ಪರಸ್ಪರ ಲಿಂಕ್ ಇಲ್ಲ, ಟೋಟಲ್ ಇನ್ಸುಲೇಷನ್ ಮಾಡಿಬಿಟ್ಟಿದ್ದಾರೆ, ಒಂದಕ್ಕೊಂದು ಲಿಂಕ್ ಬರೋದಂತೇನೆ ಮಾಡಿಬಿಟ್ಟಿದ್ದಾರೆ. ಬರೀ ವೈರ್ ಇಟ್ಟಿದ್ರೆ ಹಾಗಾಗಿಬಿಡ್ತಾ ಇತ್ತು, ಉದ್ದಕ್ಕೆ ವ್ಯವಸ್ಥೆ ಮಾಡಿದ್ದ, ಇನ್ಸುಲೇಷನ್ ನಿಂದ ಏನು ಆಗ್ತಾ ಇಲ್ಲ. ಈ ಕರೆಂಟ್ ವೈರ್ ಈ ರೀತಿ ಇನ್ಸುಲೇಷನ್ ಮಾಡಕ್ಕೆ ಬರೋದಾದ್ರೆ ಅವ್ರಿಗೆ ಹೇಗೆ ಇನ್ಸ್ಟಾಲ್ ಮಾಡಿದ್ದಾರೆ ಗೊತ್ತಾ? ಏನು ಟಚ್ ಆಗೋ ಸಾಧ್ಯತೆನೇ ಇಲ್ಲ, ಅವರವರೇ ಟಚ್ ಆಗಬೇಕೇ ಹೊರತು ಬೇರೆಯವರ ಸಾಧ್ಯತೆನೇ ಇಲ್ಲ. ಎಂಥ ಸಾಮರ್ಥ್ಯ ಇದೆ! ಇದು ವಿದ್ಯುತ್ ಶಕ್ತಿಯ ಕಥೆ, ಇದು ವಿದ್ಯುತ್ ಶಕ್ತಿಯ ಕಥೆ. ದ್ರೌಪದಿ ಯಾರು ಗೊತ್ತೇನು? ಭಾರತಿ. ಭಾರತಿ ಯಾರು ಗೊತ್ತಾ? ವಿದ್ಯುತ್ ಅಂತಾನೆ ಅವರ ಹೆಸರು. ವಿದ್ಯುನ್ನಾಮಕ್ಕೆ ವಿಧಿಜಾತೆ, ಭಾರತಿ ಮಜ್ಜನನಿಯೇ ಭಾರತಿ ಸ್ತೋತ್ರ ಮಾಡಬೇಕಾದ್ರೆ ಭಾರತಿ ಹೆಸರು ವಿದ್ಯುತ್ ಅಂತಾನೆ ಅವರ ಹೆಸರು. ಆ ವಿದ್ಯುತ್ ಹೇಗೆ ಪ್ರವಹಿಸ್ತಾ ಇದೆಯೋ ಭಾರತೀ ದೇವಿಯ ಜೀವನ ಆಗಿದೆ. ವಾಯುದೇವರು ಯಾರು? ವಿದ್ಯುತ್ಪತಿ. ವಿದ್ಯುತ್ಪತಿ ಇರು ವಾಯುರೇವ ನಯೇ ಬ್ರಹ್ಮ ನಚಾಪರ. ಆಚಾರ್ಯ ಮಾತು ಭಾಷ್ಯದೊಳಗೆ ವಿದ್ಯುತ್ ಅಂದ್ರೆ ಭಾರತೀ ದೇವಿ, ವಿದ್ಯುತ್ಪತಿ ಅಂದ್ರೆ ಸಾಕ್ಷಾತ್ ವಾಯುದೇವರು. ನಮ್ಗೆ ವಿದ್ಯುತ್ ಅಂದ್ರೆ ಕರೆಂಟ್ ಅಂತ ಅರ್ಥ ಆಗುತ್ತೆ ಅಷ್ಟೇ, ಕರೆಂಟಿನ ಹೊಳಪಿದೆಯಲ್ಲ, ಈ ದ್ರೌಪದಿ ಹೊಳಪು ನಮಗೆ ಅರ್ಥವಾಗುತ್ತೆ ಅಂತ ಹೇಳುತ್ತಾರೆ. ಇದು ಜಡವಾದ ಕರೆಂಟ್ ಅಷ್ಟೇನೆ. ದ್ರೌಪದಿ ದೇವಿ ಅಂದ್ರೆ ಸಾವಿರ ಸಾವಿರ ಮಿಂಚು ಒಟ್ಟಿಗೆ ಹೊಳೆದ್ರೆ ಹೇಗೋ ಅಂತ ಅದ್ಭುತವಾದ ಕಾಂತಿ ದ್ರೌಪದಿ ದೇಹದ ಕಾಂತಿ. ಹುಟ್ಟಿದ್ದೇ ಬೆಂಕಿಯ ಮಧ್ಯೆ ಹುಟ್ಟಿದ್ದು, ಅವರ ತೇಜಸ್ಸಿಗೆ ಅದೇ ದೊಡ್ಡ ಸಾಕ್ಷಿ. ಇಂತಹ ಪೂರ್ವವಾದ ದ್ರೌಪದಿ ದೇವಿಯ ವಿಚಾರ ತೀರಾ ವಿಶಿಷ್ಟವಾದದ್ದು. ಯಾವ ಕಾಲಕ್ಕೂ ಅವರಲ್ಲಿ ಅಪಾವಿತ್ರ್ಯದ ಸೋಂಕು ಇಲ್ಲದಂತೆ ಅತ್ಯಂತ ಪವಿತ್ರವಾದ ರೀತಿಯಲ್ಲಿ ಅವರ ದಾಂಪತ್ಯ ನಡೀತು ಅನ್ನೋದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ನಮಗನ್ಸುತ್ತಾಗ ಸ್ವಲ್ಪ ನಮಗೆ ಅರ್ಥ ಆಗೋದು ಭಾರಿ ಕಷ್ಟ ಅಲ್ಲ, ತುಂಬಾ ಕಷ್ಟ ಅಲ್ಲ ಅಂತ ಕೇಳಿದರೆ ನಿಜ ತುಂಬಾ ಕಷ್ಟ, ಅರ್ಥವಾಗೋದಿಲ್ಲ. ನಮ್ಗೆ ಎಷ್ಟು ಅರ್ಥವಾಗಿದೆ ಅಂತ ಇದೆಲ್ಲ ಅರ್ಥ ಆಗಬೇಕು ಯೋಚನೆ ಮಾಡಿ. ನಾವು ತಿಂದನ್ನ ಹೇಗೆ ಜೀರ್ಣವಾಗುತ್ತೆ ನಮಗೆ ಗೊತ್ತಿಲ್ಲ, ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಹೇಳಿ ಗೊತ್ತಾಗಿಲ್ಲ ಅಂತ ಹೋಗ್ತಾನೆ ಹೊರತು ಡಾಕ್ಟರ್ ತೀರಿ ಗೊತ್ತು. ಪ್ರತಿಯೊಂದು ಕ್ಷಣದಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಯಾರಿಗೆ ಬರುತ್ತೆ ಇವತ್ತು? ಆ ತಿಂದಾನೆ ಎಲ್ಲಿದೆ ಸದ್ಯಕ್ಕೆ ಹೇಳಿ ನೋಡೋಣಂತೆ, ಇದರಿಂದಾನೆ ಎಲ್ಲಿದೆ, ಮುಂದೆ ಹೇಗೆ ಜೀರ್ಣ ಆಗುತ್ತೆ, ಹೇಗೆ ರಕ್ತಗತವಾಗುತ್ತೆ, ನಮಗೇನು ಗೊತ್ತಿಲ್ಲ ಅಂತ ತಿಂಬದ್ ಬಿಟ್ಟಿದೀವಾ? ಏನಿಲ್ಲ, ಆರಾಮ ತಿಂತಾ ಇದ್ದೇವೆ. ನಾವು ಕೂತು ಕಾರ್ ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ಒಬ್ಬ ಡ್ರೈವರ್ಗೂ ಗೊತ್ತಿಲ್ಲ. ಕೇಳಿದ್ರೆ ಮೆಕ್ಯಾನಿಕ್ ಕೇಳಬೇಕು ಸರ್, ನಂಗೆ ಗೊತ್ತಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ ಬರ್ತೀನಿ, ನಂಗೆ ಡ್ರೈವರ್ ಮೆಕ್ಯಾನಿಸಮ್ ಗೊತ್ತಿಲ್ಲ ಅಂತ ಹೇಳ್ಬಿಡುತ್ತ. ಅವನಿಗೆ ಗೊತ್ತಿಲ್ಲ ಮೆಕ್ಯಾನಿಕ್ ಎಷ್ಟೊತ್ತ ಏನಾಗಿರ್ಬೇಕು ಪ್ರಾಬ್ಲಮ್ ನೋಡೋಣ ಅಂತ ನೋಡೋಣ ಅಂತ ಹೇಳುತ್ತ. ಎಂತ ಆಶ್ಚರ್ಯ ಇದೆಲ್ಲ ಕೂಡ. ಅಂದ್ರೆ ನಮ್ಗೆ ಏನ್ ಗೊತ್ತಾಗಿದ್ದಿತ್ತು ಅದ್ರ ಪ್ಲೇನ್ ಅಲ್ಲಿ ಓಡಾಡ್ತಾರ, 2 ಗಂಟೆ ಡೆಲ್ಲಿ ಹೋಗ್ಬಿಟ್ಟಿರ್ತಾರೆ. ಹೇಗೆ ಹೋಗಿ ಬಂದಿದ್ದು ಕೇಳಿದ್ರೆ ಪ್ಲೇನ್ ಅಲ್ಲಿ ಹೋಗುದು, ಪ್ಲೇನ್ ಹೇಗೋಯ್ತು ಗೊತ್ತಿಲ್ಲ, ಹಾರ್ಕೊಂಡು ಹೋಯ್ತು ಅಷ್ಟೇ. ಅಂದ್ರೆ ಎಷ್ಟು ವಿಷಯ ನಮಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೇ ಜಾಸ್ತಿ. ಅದೆಲ್ಲ ಬಿಟ್ಟುಬಿಡಿ, ಅದೇ ಅಡಿಗೆ ಮಾಡಿರ್ತಾರೆ, ಮರು ದಿವಸ ಟೇಸ್ಟ್ ಇಲ್ಲ, ಯಾತಕ್ಕೆ ಗೊತ್ತಿಲ್ಲ ಅಷ್ಟೇ. ನಿನ್ನೆ ಹಾಕಾಗಿತ್ತು ಗೊತ್ತಿಲ್ಲ, ಇವತ್ತೇ ಆಗಿತ್ತು ಅದೇ ಹಾಕಿದ್ದೇನೆ, ಎಲ್ಲ ರೀತಿ ಮಾಡಿದ್ದೇನೆ, ನಿನ್ನೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಅಂತೇಳಿ ಅದೇ ಟೈಪ್ ಟ್ರೈ ಮಾಡಿದ್ದೇನೆ, ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅದಕ್ಕೆ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ನಮ್ ಉತ್ತರ ಮೊದಲು ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಬದುಕಿರೋದಾದ್ರಿಂದ ಅದು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಅರ್ಥವಾಗಿಲ್ಲ ಅಂತ ಏನು ತಪ್ಪಲ್ಲ, ನಮ್ಗೆ ಅರ್ಥ ಆಗೋದು ಭಾರಿ ಕಡಿಮೆ. ಪ್ರೊಫೆಸರ್ ಅಂದ್ರೆ ಏನ್ ಗೊತ್ತೇನ ಅರ್ಥ, ಫಿಸಿಕ್ಸ್ ಮಾತ್ರ ಗೊತ್ತು ಬೇರೆ ಯಾವ್ದು ಗೊತ್ತಿಲ್ಲ ಅಂತ ಅರ್ಥ. ಕೆಮಿಸ್ಟ್ರಿ ಪ್ರೊಫೆಸರ್ ಅಂದ್ರೆ ಕೆಮಿಸ್ಟ್ರಿ ಗೊತ್ತು ಬೇರೆ ಗೊತ್ತಿಲ್ಲ ಅಂದ್ರೆ ಯಾಕೆ ಕ್ವಾಲಿಫಿಕೇಶನ್ ಯಾಕೆ ಹಾಕೋತಾರೆ ಅಂದ್ರೆ ಹುಷಾರು ಬೇರೆ ಗೊತ್ತಿಲ್ಲ, ನಮಗೆ ಇದು ಮಾತ್ರ ಗೊತ್ತು ಅಂತ ಹೇಳೋದು. ಇಲ್ಲದ ಹೋದರೆ ಇಲ್ಲ ಯಾರೇ ಗೊತ್ತಿದೆ ಹಾಕೋಬೇಕಾಗುತ್ತೆ, ಅದೇ ಇಲ್ಲ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹಾಕೊಂಡ್ರೆ ಬರೀ ಅದೇ ಹಾಕೋಬೇಕಾಗುತ್ತೆ, ಅದು ಗೊತ್ತಿರೋದು ಹಾಕೊಳ್ಳೋದು ವಾಸಿ. ಯಾವ್ದು ಗೊತ್ತಿಲ್ಲ ಹಾಕೊಂಡ್ರೆ ಮೂರು ಕ್ವಾಲಿಫಿಕೇಶನ್ ಎಲ್ಲ ಗೊತ್ತಿರೋದು ಸರ್ವಜ್ಞ ಸರ್ವವಿ ಅವಂತ ಗೊತ್ತಿ. ಆದರೆ ನಾವು ಇವರಲ್ಲ ನಾವು ಅವರಲ್ಲ ಅಂತ ಹೇಳೋದಕ್ಕೆ ಮಿತಿಮಿತಿಗಳು ಸಾಕ್ಷಿ. ಅದು ಡಾಕ್ಟರ್ ಕೇಳಿ, ನಾನು ಐ ಡಾಕ್ಟರ್ ಬೇರೆ, ಕಾಲಿ ಬೇರೆ ಡಾಕ್ಟರ್, ಕೈ ಬೇರೆ ಡಾಕ್ಟರ್ ಗೊತ್ತಿದ್ದಲ್ಲ. ದೊಡ್ಡ ಫಲವಾಗಿ ಈ ಕಂಪ್ಯೂಟರ್ ಏನೋ ಬಂದ್ವ ಅದರೊಳಗೆ. ಇವತ್ತು ದ್ರೌಪದಿ ದೇಹದ ಅತ್ಯದ್ಭುತವಾದ ಸೃಷ್ಟಿ ಹಾಗೆ ನಡೆದಿದೆ. ನಮ್ಗೆ ಅರ್ಥವಾಗಿಲ್ಲ ಅಂದ್ರೆ ಇರೋದು ತಪ್ಪಲ್ಲ, ಅರ್ಥ ಇಲ್ಲ ಅಂತ ಮಾತ್ರ ಅನ್ನಕ್ ಹೋಗಬೇಡಿ, ಇದು ಮುಖ್ಯ. ಅರ್ಥ ಇಲ್ಲ ಅನ್ನಬಾರದು. ಹಿಂದೆ ಹೇಳಿದ್ದೇನೆ, ಯಾರು ತಮಿಳಲ್ಲಿ ಮಾತಾಡ್ತಾನೆ ಅರ್ಥ ಇಲ್ಲ ಅನ್ನೇ ಗುಡ್ ಅಂತಾನೆ, ಅರ್ಥ ಇಲ್ಲ ಅನ್ನೇ ಬಾರಿಸಿಬಿಡ್ತಾನೆ ತಕ್ಷಣ. ನಮ್ ತಮಿಳಿಗೆ ಅರ್ಥ ಇಲ್ಲ ಅಂತ ಹೇಳ್ತೀಯಾ, ನಮ್ದು ಎಂತ ಭಾಷೆ, ನಿಮಗಿಂತ ನಮ್ಮದೇ ಹಳೆಯದು ಶುರು ಮಾಡ್ಬಿಡ್ತಾನೆ. ನಿಮ್ ಕನ್ನಡಕ್ಕಿಂತ ನಮ್ಮದೇ ಹಳೆಯದು, ದೊಡ್ಡದಾಟ ಬಡದಾಟಾಗಿ ರಕ್ತಪಾತನೇ ಸರಿ. ಅರ್ಥ ಇಲ್ಲ ಅಂತ ಹೋಗಬಾರದು, ಅರ್ಥ ಆಗಿಲ್ಲ ಅಂತ ಹೇಳಬೇಕು. ಅರ್ಥ ಆಗಿಲ್ಲ ಆಚಾರ ಅದೇ ಮಾತನ್ನೇ ಬರೀತಾರೆ. ದೇವತೆಗಳವರೆಲ್ಲ ಕೂಡ ದೇವತೆಗಳ ಭೋಗದ ರೀತಿ ನಮ್ಗೆ ಏನು ತಿಳಿಯುತ್ತೆ ಅಂತ ಯೋಚನೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅನ್ಯಾದೃಶ ಸುರಭುಕ್ತಿ ರಥೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ಮನುಷ್ಯರ ಜೀವನದ ಕ್ರಮಕ್ಕೂ ದೇವತೆಗಳ ಜೀವನದ ಕ್ರಮಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಅದನ್ನ ಸುಳ್ಳು ಅಂತ ಹೇಳಕ್ ಹೋಗಬೇಡಿ ಅಂತ ಹೇಳ್ಬಿಡುತ್ತೆ. ಮನುಷ್ಯ ನೋಡಿ, ಮನುಷ್ಯನ ಹುಟ್ಟಿನ ಕ್ರಮ ಎಷ್ಟು ವಿಚಿತ್ರ. ಅದೇ ಪಕ್ಷಿಗಳು ಹೇಗೆ ಹುಟ್ಟುತ್ತೆ ಯೋಚನೆ ಮಾಡಿ. ಪಕ್ಷಿಗಳು ಮೊದಲು ಅಂಡ ಮೊಟ್ಟೆಯಲ್ಲಿ ಬಂದು ಆಮೇಲೆ ಹುಟ್ಟು ಬರುತ್ತೆ. ಮನುಷ್ಯನ ಹುಟ್ಟು ಹಾಗಿಲ್ಲ. ಮತ್ತೆ ಹಸುಗಳು ತಿನ್ನೋದು ನೋಡಿ, ಮೆಲುಕು ಹಾಕಿ ತಿನ್ನುತ್ತೆ. ಬೇರೆ ಪ್ರಾಣಿಗಳ ರೀತಿಯೇ ಬೇರೆ, ತಿನ್ನೋದ್ರಲ್ಲೂ ವ್ಯತ್ಯಾಸ ಉಂಟು, ಹುಟ್ಟೋದ್ರಲ್ಲಿ ವ್ಯತ್ಯಾಸ ಉಂಟು. ಈ ಗುಲಾಬಿ ಗಿಡ ಇದೆ ನೋಡಿದ, ಭಾರಿ ಚೆನ್ನಾಗಿತ್ತು, ನಮಗೆ ಬೇಕಲ್ಲ, ಕಾಲ ಮುರ್ಕೊಂಡು ಹೋಗುವಂತ ಹೇಳಿದ್ರೆ ಕೊಟ್ಟ ಒಂದಿಷ್ಟು ತಗೊಂಡ್ರೆ ಇಟ್ಟ ಬೆಳೆ ಶುರುವಾಯ್ತು. ಮತ್ತೆ ಆಶ್ಚರ್ಯನೇ ಆಶ್ಚರ್ಯ, ಒಂದು ಟೊಂಗೆ ಬಡದಿಟ್ಟ ಬೆಳೆ ಶುರುವಾಯ್ತು. ಯಾರೋ ಮನುಷ್ಯರು ಭಾರಿ ಚೆನ್ನಾಗಿದ್ದಾನೆ ಅಂತ ಹೇಳಿದ, ಕೈ ಕಟ್ ಮಾಡಿದ ಇಟ್ಟ, ಕೊರತೆ ಹೋಯ್ತು, ಏನು ಉಪಯೋಗ ಇಲ್ಲ. ಅದು ಆ ರೀತಿ ಬೆಳೆಯಲು ಸಾಧ್ಯ ಇಲ್ಲ. ಅದು ಎಲ್ಲ ಗಿಡ ಹಾಗೆ ಬೆಳೆಯೋದಿಲ್ಲ, ಅದು ಮಾತ್ರ ಹಾಗೆ ಬೆಳೆಯೋದು. ಯಾಕೆ ಹೀಗೆಲ್ಲ? ಕೆಲವು ಸಸ್ಯ ಹಾಗೆ ಬೆಳೆಯುತ್ತೆ, ಕೆಲವು ಪ್ರಾಣಿಗಳು ಹಾಗೆ ಬೆಳೆಯುತ್ತೆ, ಮತ್ತೊಂದು ರೀತಿ ಬೆಳೆಯುತ್ತೆ. ಯಾತಕ್ಕೆ? ಅದಕ್ಕೆ ಆಚಾರ ಹೇಳುತ್ತಾರೆ, ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಪರಮಾತ್ಮ ಏನ್ ತನ್ನ ಸಾಮರ್ಥ್ಯ ನಮ್ಗೆ ಹೇಗೆ ತೋರಿಸಿದ್ದಾನೆ ಅಂದ್ರೆ, ಎಷ್ಟು ವೆರೈಟಿ ಇಟ್ಟಿದ್ದಾರೆ. ಅಡಿಗೆಯವನು 20 ವೆರೈಟಿ ಅಡಿಗೆ ಮಾಡ್ತಾನೆ, ಎಷ್ಟು ಗೊತ್ತಿದೆ ಅಂತ ಅರ್ಥ ಅವನಿಗೆ. 20 ವೆರೈಟಿ ಅಡಿಗೆ ಮಾಡೋ ಅಡಿಗೆಯವನಿಗೆ ದೊಡ್ಡ ಎಕ್ಸ್ಪರ್ಟ್ ಅಂತ ಹೇಳ್ತೇವೆ ತಾನೆ. ಅದು ದೇವರು ಎಷ್ಟು ವೆರೈಟಿ ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದ್ರೆ, ಅವನಂತ ವ್ಯಕ್ತಿ ಜಗತ್ತಲ್ಲಿ ಯಾರೂ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ ಅನ್ನೋದನ್ನ ನಾವು ಅನುಭವಿಸಿ ಹೇಳಬೇಕು ಅಂತ ಮಾತನ್ನು ಹೇಳುತ್ತಾರೆ. ಇದೆಲ್ಲ ಅತ್ಯಾಶ್ಚರ್ಯಕರವಾದ ಸಂಗತಿ, ಸತ್ಯವಾದ ಸಂಗತಿಗಳು. ಆ ದೃಷ್ಟಿಯಲ್ಲಿ ನಮಗೆ ಅರ್ಥವಾಗಿಲ್ಲ ಅನ್ನೋ ಕಾರಣಕ್ಕೆ ಏನೇನೋ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಇದೆ, ದೇವತೆಗಳ ವಿಚಿತ್ರ ರೀತಿಯದು. ಆದ್ರಿಂದ ಅವರಲ್ಲಿ ಸಂಪೂರ್ಣವಾದ ಹೊಂದಾಣಿಕೆನೇ ಇತ್ತು. ಕಾಲ ಕಳೀತಾ ಇದೆ, ಹಾಗೆ ಅನೇಕ ದಿವಸ ಕಳೀತು. ದ್ರೌಪದಿ ದೇವಿ ಪಾಂಡವರ ಜೊತೆಗೆ ಅರಿದು ಸಂಸಾರ ಮಾಡಿಕೊಂಡಿದ್ದ ಕಾಲಕ್ಕೆ ಈ ಕಡೆಗೆ ದುರ್ಯೋಧನ ಏನ್ ಮಾಡಿದ್ದಂತೆ, ಪಾಂಡವರೆಲ್ಲ ಅಲ್ಲೇ ಇದ್ದಾರೆ ಇನ್ನೂ ಕೂಡ, ಬಕಾಸುರನ ವಧೆ ಆಕರಿಸದಲ್ಲಿ ಇದ್ದಾರೆ. ಈ ಕಡೆ ದುರ್ಯೋಧನನಿಗೆ ಒಂದು ಸುದ್ದಿ ಬಂತು, ಕಾಶಿರಾಜನ ಮಗಳಿಗೆ ಸ್ವಯಂವರ ಅಂತ ಸುದ್ದಿ ಬಂತು. ಕಾಶಿರಾಜನ ಮಗಳಿಗೆ ಸ್ವಯಂವರ, ಸ್ವಯಂವರ ಅಂದ ತಕ್ಷಣ ಹಿಂದೆ ಹೇಳಿದ್ದಾರೆ ರಾಜ ಮಹಾರಾಜರಿಗೆ ಯುದ್ಧ ಸ್ವಯಂವರ ಅಂದ್ರೆ ಮುಗಿದೋಯ್ತು. ಯುದ್ಧ ತಪ್ಪಿಸಿದ್ರು ತಪ್ಪಿಸಿದ್ರು, ಸ್ವಯಂವರ ತಪ್ಪಿಸ್ತಿರ್ಲಿಲ್ಲ. ಯುದ್ಧ ಮೇಲೆ ಸಾಯ ಅಪಾಯ ಇದೆ, ಸ್ವಯಂವರದಲ್ಲಿ ಸೋಲು ಅಪಾಯ ಇತ್ತು. ಆದ್ರೂ ಅವರಿಗೆ ನಾಚಿಕೆ ಅನಿಸ್ತಿರ್ಲಿಲ್ಲ, ಹೋಗ್ತಾನೆ ಇದ್ರು. ದುರ್ಯೋಧನ ಅಲ್ಲಿ ಭಾರಿ ಖುಷಿ, ಪಾಂಡವ ಬೇರೆ ಇಲ್ವಲ್ಲ, ಈಗ ಅದು ಬೇರೆ ಖುಷಿ. ಈಗ ಮೇನ್ ಪರ್ಸನ್ ಇಲ್ದ ಹೋಗ್ಬಿಟ್ರೆ ಭಾರಿ ಆಶ್ಚರ್ಯ, ನಾ ಗೆದ್ರು ಗೆಲ್ಲಬಹುದು ಅಂತ ಸ್ಥಳ ಆ ತರ. ಆದಷ್ಟು ಎಲ್ಲ ಹೊರಟರು. ಕಾಶಿರಾಜರ ಮಗಳು ಒಳ್ಳೆಯ ಭಾರಿ ಸುಂದರಿ ಅಂತ ಹೆಸರುವಾಸಿ ಆದವಳು ಬೇರೆ, ಎಲ್ಲ ಗ್ಯಾಂಗು ಸೇರಿಬಿಟ್ಟಿದೆ. ಸಜ್ಜನರು ಮಾತ್ರ ಅಲ್ಲಿಗೆ ಬಂದಿಲ್ಲ, ಇದು ಭಾರಿ ವಿಶೇಷ. ದ್ರೌಪದಿ ಸ್ವಯಂವರಕ್ಕೆ ಬರದೇ ಇದ್ದವರೇ ಇಲ್ಲ, ಇಲ್ಲಿ ಹಾಗಲ್ಲ, ಸಜ್ಜನರು ಬಂದಿಲ್ಲ, ಬರೀ ದುರ್ಜನರೇ ಬಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹುಡುಗಿ ಭಾರಿ ರೂಪವತಿ ಆಗಿದ್ರು ಕೂಡ ಅವಳು ಯೋಗ್ಯ ಸ್ತ್ರೀ ಅಲ್ಲ, ಅದು ಬಹಳ ಮುಖ್ಯ. ಅವಳು ಸಾಮಾನ್ಯಳಲ್ಲ, ಅವಳು ಅಲಕ್ಷ್ಮಿಯ ಹುಟ್ಟಿ ಬಂದಿದ್ದಾಳೆ. ರಾಮಾಯಣದ ಕಾಲಕ್ಕೆ ಮಂಥರೆಯಾಗಿ ರಾಮದೇವರು ಪಟ್ಟಾಭಿಷೇಕ ನಿಲ್ಲಿಸ್ತಕ್ಕಂಥ ಪರಮ ಪಾಪದ ಕಾರ್ಯ ಮಾಡಿಲ್ಲಲ್ಲ, ಅವಳು ಅಲಕ್ಷ್ಮಿ, ಅವಳು ಜ್ಯೇಷ್ಠ ಲಕ್ಷ್ಮಿ ಅಂದ್ರೆ ಅವಳೇನೆ, ಅವಳು ಹುಟ್ಟಿ ಬಂದವಳು, ಅವಳೇ ಈ ದುರ್ಯೋಧನ ಹೆಂಡತಿ ಆಗ್ತಕ್ಕಂಥವ್ರು, ಕಾಶಿರಾಜನ ಮಗಳು. ಅದಕ್ಕೆ ಒಬ್ಬ ಸಜ್ಜನೂ ಅಲ್ಲಿ ಪ್ರವೇಶ ಮಾಡಿಲ್ಲ. ಹೋದವರೆಲ್ಲ ಭಾರಿ ದುಷ್ಟರುಗಳೇ, ಜರಾಸಂಧ, ದುರ್ಯೋಧನ, ದುಶ್ಯಾಸನ, ಶಿಶುಪಾಲ, ಪೌಂಡ್ರಕ ವಾಸ್ತವ ಇಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೇನು ಸ್ವಯಂವರ ನಡಿಬೇಕು. ಸ್ವಯಂವರದ ಇನ್ನೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತಾ ಇದ್ದಾರೆ. ಹೇಗೆ ದುಷ್ಟದ್ಯುಮ್ನ ಬಂದು ದ್ರೌಪದಿ ಸ್ವಯಂವರಕ್ಕೆ ಮತ್ಸ್ಯ ಅಂತ ಭೇದನೆ ಮಾಡಬೇಕು ಅಂತೆಲ್ಲ ನಿಯಮಗಳನ್ನು ಹೇಳಿದನಲ್ಲ, ಆ ಹೇಳಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಇನ್ನೂ ಕೂಡ. ಆ ಹೋಗ್ಬೇಕಾದ್ರೆ ಒಬ್ಬನು ಏನ್ ಮಾಡಿದ್ರು, ಯಾರ್ಯಾರು ರಾಜಮಹಾರಾಜರು ಬಂದಿದ್ದಾರೆ ಪಟ್ಟಿ ಮಾಡಬೇಕಾಯ್ತು, ಲಿಸ್ಟ್ ಒಪ್ಪಿಸ್ಬೇಕಾಯ್ತು. ಇಷ್ಟರ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಹೊರಟು ಶುರು ಮಾಡಿದೆ ಅಂತ ಹೇಳೋದಕ್ಕೋಸ್ಕರ ಫಸ್ಟ್ ನೇಮ್ ಯಾರು ಬಂತು, ಜರಾಸಂಧ ಅಂತ ಬಂತು. ದುರ್ಯೋಧನೆ ಭಾರಿ ಸಿಟ್ಟು ಬಂದ್ಬಿಡುತ್ತಂತೆ, ನನ್ನನ್ನು ಬಿಟ್ಟು ಅವನೇ ಹೇಳ್ಬಿಟ್ರಲ್ಲ ಮೊದಲು, ಅದು ಕರೆಕ್ಟೇ. ತಾರತಮ್ಯದಲ್ಲಿ ಇವನೇ ಭಾರಿ ದೊಡ್ಡ ದುಷ್ಟ ಇವನು. ಸೊ ಫಸ್ಟ್ ರ್ಯಾಂಕ್ ಇವನು ದುರ್ಯೋಧನದು, ಪಾಪ ಭಾರಿ ದುಷ್ಟ ಅಂದ್ರೆ ಅವನು. ನನ್ನ ಹೆಸರು ಎರಡನೇದಾಗಿಬಿಟ್ರೆ ಹೇಗೆ ಮಾಡೋದು, ಸಿಟ್ಟು ಬಂದೇ ಬಿಡುತ್ತಂತೆ ಅವನಿಗಾಗಲೇ. ಅಂದ್ರೆ ಜರಾಸಂಧ ಮಹಾಪಾಪಿ, ದುರ್ಯೋಧನ ಅವನಿಗಿಂತ ಪಾಪಿ, ಅವನ ವಿಪ್ರತಿತ್ತಿ ಇವನು ಕಲಿಯುವುದು. ಅದಕ್ಕೆ ಅವನಿಗೆ ಅವರಲ್ಲಿ ದುಷ್ಟರಲ್ಲೂ ಕೂಡ ಒಂದು ಅವರಲ್ಲೇ ಹೊಡೆದಾಟ ಬಡದ ನಡೀತಾ ಇರುತ್ತೆ. 10 ಕೊಲೆ ಮಾಡಿದೆ ಅವನಿಗೆ, 1 ಕೊಲೆ ಮಾಡಿದ್ರೆ ತನ್ನ ಸ್ಟೇಟಸ್ ಭಾರಿ ಜಾಸ್ತಿ ಅಂತ ಅವನಿಗೆ, ಆ ಶಿಕ್ಷಣ ಜಾಸ್ತಿ ಅಂತ ಗೊತ್ತಿಲ್ಲ ಅವನಿಗೆ, ತನ್ನ ಶಕ್ತಿ ಭಾರಿ ಜಾಸ್ತಿ ಅಂತಕ್ಕಂಥ ಭ್ರಮೆಯಲ್ಲಿ ಬದುಕಿರುತ್ತ. ದುರ್ಯೋಧನೆಗೆ ಆ ಸಿಟ್ಟು ಬಂತು, ನನ್ನ ಹೆಸರು ಮೊದಲು ಬರಲಿಲ್ಲ ಅಂತ ಹೇಳಿದವನೇ ಸರಸರ ಎದ್ದು ಬಂದೇ ಬಿಟ್ಟನಂತೆ. ಆ ಕನ್ಯೆ ನಿಂತಿದ್ದಾಳಲ್ಲ, ಎಳ್ಕೊಂಡು ಹೋಗ್ಬಿಟ್ಟಂತ ಅವಳನ್ನು ಅಲ್ಲಿಂದನೆ. ದುರ್ಯೋಧನ ತನ್ನ ಜೀವನ ಎಲ್ಲೂ ಸರಿಯಾಗಿ ಬದುಕೇ ಇಲ್ಲ ಅವನು, ಸರಿಯಾಗಿ ಬದುಕಿದವನೇ ಅಲ್ಲ ಅವನು. ಕಳ್ಕೊಂಡು ಎಳ್ಕೊಂಡಿದ್ದು ಹೊರಟೇ ಬಿಟ್ಟ ಆ ಕಡೆಗೆ. ಆ ಜರಾಸಂಧ ಬಿಡ್ತಾನ, ಅವನು ಮಹಾದುಷ್ಟ. ಯುದ್ಧ ಶುರುವಾಗಬೇಕು ಕಷ್ಟ, ಭಯಂಕರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಸ್ವಯಂವರದ ಬಂದು ಯುದ್ಧ ಶುರುವಾಯಿತು, ಅದಕ್ಕೆ ಸ್ವಯಂವರ ಯುದ್ಧ, ಸ್ವಯಂವರನ ಯುದ್ಧ ಆದರೂ ಆಯ್ತಾನೆ. ಆ ಯುದ್ಧ ನಡೀಲಿಕ್ಕೆ ಶುರುವಾಗಿದೆ. ಆ ಸಮಯಕ್ಕೆ ಕರ್ಣ ನೋಡ್ತಾನೆ, ಕರ್ಣ ಜೊತೆಗೆ ಹೋಗಿರ್ತಾನೆ. ಆ ಹೋಗಿ ಒಳ್ಳೆಯವನು ಕರ್ಣ ಒಬ್ಬನೇ, ತನಗೆ ಬೇಕು ಅಂತ ಹೋಗಿದ್ದೀರ, ದುರ್ಯೋಧನ ಪ್ರೊಟೆಕ್ಷನ್ ಅಂತ ಹೋಗಿದ್ದ ಅಷ್ಟೇ. ಅವನು ಅವನು ಯೋಚನೆ ಮಾಡ್ತಾನೆ, ದುರ್ಯೋಧನ ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ, ಎಲ್ಲ ರಾಜರು ಒಂದಾಗಿಬಿಟ್ಟಿದ್ದಾರೆ, ನೀನು ಮಾತ್ರ ಈ ವಿದ್ಯೆಯ ತಪ್ಪು ಬೇರೆ ಮಾಡಿಬಿಟ್ಟಿದ್ದೀಯಾ, ಭಾರಿ ಫಜೀತಿ ಆಗತ್ತೆ, ನಿನ್ನ ಮಾವನೇ ನನ್ನ ಕಡೆ ಸಿಗೋದಿಲ್ಲ, ಈಗ ತನ್ನ ಮಗಳನ್ನ ಎತ್ಕೊಂಡು ಹೋದ ಅಂತ ಅವನಿಗೆ ಸಿಟ್ಟು ಬಂದ್ಬಿಟ್ಟಿದೆ, ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ, ಒಂದು ಕೆಲಸ ಮಾಡು, ನೀನು ಆದಷ್ಟು ಬೇಗ ಅವನು ಹೇಗೂ ಎತ್ಕೊಂಡಿದ್ದೀಯಾ, ನಿನ್ನ ತಮ್ಮಂದಿರ ಸಮೇತ ಜಾಗ ಖಾಲಿ ಮಾಡು, ಹಸ್ತಿನಾಪುರಕ್ಕೆ ಓಡಿ ಹೋಗ್ಬಿಡು ಅಂತ ಹೇಳ್ಬಿಡ್ತಾನೆ. ಹಸ್ತಿನಾಪುರಕ್ಕೆ ಪಲಾಯನ ಮಾಡು, ನಾನು ಯುದ್ಧ ಮಾಡ್ತೇನೆ ಅಂತ ಕರ್ಣ ಹೇಳಿ, ನಾನು ಯುದ್ಧ ಮಾಡ್ತೇನೆ, ಮುಂದೆ ಹೋಗ್ಬಿಡು, ಯಾರು ಮುಂದೆ ಬರಂತ ನಾನು ನೋಡ್ಕೋತೇನೆ. ನೀನು ಹೋಗು ಅಂತ ಹೇಳಿದ ತಕ್ಷಣ ದುರ್ಯೋಧನ ಏನ್ ಮಾಡಿದನಂತೆ, ಹೊರಟೇ ಬಿಟ್ಟನಂತೆ, ಕನ್ಯೆಯ ಸಮೇತ, ತಮ್ಮಂದಿರ ಸಮೇತ. ಆ ಶಕುನಿ ದರಿದ್ರ ಅವನೊಂದು ಯಾವಾಗ ಗಂಟು ಬಿದ್ದಿದ್ದ ಅನ್ಕರು ಹೊರಟೇ ಬಿಡ್ತಾನೆ ಆ ಕಡೆ. ಇಲ್ಲಿ ತುಂಬಾ ಜನ ಯೋಚನೆ ಮಾಡಬೇಕು, ಈ ಕನ್ನಡ ಪಂಪ ಅವರಲ್ಲಿ ಏನ್ ಮಾಡಿದ್ದಾರೆ ಗೊತ್ತೇನು, ದುರ್ಯೋಧನ ಕರ್ಣರ ಸ್ನೇಹ ಅಂದ್ರೆ ಅಂತ ಅದ್ಭುತವಾದ ಸ್ನೇಹ ಅಂತ ಹೇಳ್ತಾರೆ. ಏನು ಅದ್ಭುತ ಸ್ನೇಹ ಇದು ಒಂದು, ದುರ್ಯೋಧನ ಏನ್ ಮಾಡ್ಬೇಕಾಗಿತ್ತಾಗ, ಅಲ್ಲಯ್ಯ ಕರ್ಣ ನೀನೊಬ್ಬನ್ ಬಿಟ್ಟು ಹೋಗ್ಲಕ್ಕಾಗತ್ತ, ನಾನೀಗ ಸತ್ರ ಒಟ್ಟಿಗೆ ಸಾಯೋಣ, ಸೋತ್ರ ಒಟ್ಟಿಗೆ ಸೋಲೋಣ ಅಂತ ಹೇಳ್ಬೇಕು, ಹೊರಟೇ ಬಿಟ್ಟಂತ. ಇದು ಯಾವ ಸ್ನೇಹ ಇದೆ ಯೋಚನೆ ಮಾಡಿ, ಈ ಮಹಾಭಾರತದ್ದೇ ಭಾಗ ಇದು, ಯಾತಕ್ಕೆ ಇವ್ರು ಹೇಳೋದಿಲ್ಲ ನನ್ನ ಕೂಡ. ವಿನಾಕಾರಣ ವೈಭವೀಕರಣವನ್ನು ಮಾಡ್ತಾರೆ, ಅಯೋಗ್ಯರಲ್ಲಿ ಇಲ್ಲದ ಒಂದು ಗುಣಗಳನ್ನು ತರುತ್ತಾರೆ. ಕರ್ಣ ಯೋಗ್ಯನಾಗಿದ್ರು ಕೂಡ ದುರ್ಯೋಧನ ಸಹವಾಸದಿಂದ ಅವನು ತುಂಬಾ ಅಡ್ಡಾದಿ ಹಿಡಿತಾ ಇದ್ದಾನೆ ಪಾಪ. ಇಲ್ಲಿ ದುರ್ಯೋಧನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ, ಹೋಗ್ಬಿಡು ದುರ್ಯೋಧನ ಅವನು, ಹೋದ ಹಾಳಾಗಿ ಹೋಗ್ಲಿ, ಒಬ್ಬನೇ ಹೋಗಬಾರದೆ, ತಮ್ಮಂದಿರ ಸಮೇತ ಹೋಗ್ಬೇಕಾ, ಅವ್ರದಾರು ಬಿಡಬಾರದೆ, ರಾಕ್ಷನ ಇದ್ದೀರಿ ಅಂತ ಹೇಳಬಾರದೆ, ಯಾರೂ ಇಲ್ಲ. ಎಂಥ ಸ್ವಾರ್ಥಿ ದುರ್ಯೋಧನ, ಪರಮ ಪಾಪಿಷ್ಠ ಅಂತ ಹೇಳೋದಕ್ಕೆ ಸಾಕ್ಷಿ. ಇಂಥ ಮಹಾ ಅನ್ಯಾಯವನ್ನು ಮಾಡ್ತಾ ಎಲ್ಲ ಓಡಿದ್ರಂತ ಅಲ್ಲಿಂದ ಹಸ್ತಾಪಕರಿಗೆ ಓಡ್ತಾ ಇದ್ದಾರೆ, ಅಡ್ಡ ನಿಂತ್ಕೊಂಡ್ಬಿಡ್ತಾನೆ ಕರ್ಣ. ಆಮೇಲೆ ತಮಾಷೆ ಏನು ಗೊತ್ತಾ, ಕರ್ಣ ಹೇಳ್ತಾರೆ, ದುರ್ಯೋಧನ ಅಕಸ್ಮಾತ್ ನಾನು ಸೋತ್ರೆ, ಇಲ್ಲಿ ಯೋಚನೆ ಇಲ್ಲ. ಯಾಕೆ, ಕರ್ಣ ಸೋತ ಅಂತ ಆಯ್ತಷ್ಟೇ, ನೀನ್ ಸೋತೆ ಅಂತ ಆಗ್ಲಿಲ್ವಲ್ಲ, ನಿನ್ ಮರ್ಯಾದೆ ಉಳ್ಕೊಂಡ್ಬಿಡ್ತು. ಈ ರೀತಿ ಮರ್ಯಾದೆ ಉಳಿಸ್ಕೊಳ್ಳೋದಾದ್ರೆ ಸಾಯೋದಾಚೆ, ಅದಕ್ಕಿಂತ ಯಾರನ್ನೋ ಬಲಿ ಹಾಕಿ ತಾನು ಉಳಿಸಿ ಕಂಡವ್ರ ಮಕ್ಕಳ ಬಾವಿ ತಳ್ಳಿ ಆಳಿ ನೋಡೋದು, ಆಳ ನೋಡೋದು ಯಾವ ಮೂರ್ಖತರ, ಅದು ಒಂದು ಪರಮ ಪಾಪಿಗಳು. ನಾನು ಸೋತ್ರೆ ನಿನ್ ಮರ್ಯಾದೆ ಅಂತ ಹೋಗೋದಿಲ್ಲ. ಅಕಸ್ಮಾತ್ ಗೆದ್ರೆ, ದುರ್ಯೋಧನ ಸ್ನೇಹಿತ ಗೆದ್ದು ಬಿಟ್ಟ ಅಂತ ನೀನು ಭಾರಿ ಗೌರವ ಬರುತ್ತೆ ಅಂತ ಹೇಳಿದ್ರೆ ದುರ್ಯೋಧನ ಅದೆಲ್ಲ ಒಪ್ಕೊಂಡಂತೆ, ದುಷ್ಟ ಹೊರಟೋಗ್ಬಿಟ್ಟ ಆ ಕಡೆ. ಆಗ ಯುದ್ಧ ಪ್ರಾರಂಭವಾಯಿತು, ಕರ್ಣ ಯುದ್ಧ ಮಾಡ್ತಿದ್ದಾನೆ. ಜರಾಸಂಧ ನೋಡಿದ, ಅವನಿಗನ್ನಿಸ್ತು, ಒಬ್ಬನ ಮೇಲೆ ನಾವಿಷ್ಟು ಜನ ಹೋಗಿಬಿಟ್ರೆ ನಮಗೂ ಮರ್ಯಾದೆ ಸರಿಯಲ್ಲ, ಇವನ್ನೆಲ್ಲ ಯಾವ ಮೂಲೆ ಲೆಕ್ಕ ಅಂತ ತಿಳ್ಕೊಂಡ್ಬಿಟ್ಟು ಯುದ್ಧವನ್ನು ನಿಲ್ಲಿಸಿಬಿಡ್ತಾನೆ. ನಿಲ್ಲಿಸಿ ಒಬ್ಬೊಬ್ಬರನ್ನ ಕಳಿಸ್ತಾನೆ, ಕರ್ಣನ ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಬಾರದು, ಒಬ್ಬೊಬ್ಬರನ್ನ ಕಳಿಸೋಣ ಅಂತ ಕಳಿಸಿಬಿಡ್ತಾನೆ. ಕರ್ಣ ಏನಾಯ್ತು ಗೊತ್ತಾ ಕರ್ಣರಿಗೆ, ಅವತ್ತಿನ ದಿವಸ ಯಾರಾದ್ರೂ ಕರ್ಣ ಗೆಲ್ತಾ ಇದ್ದಾನೆ. ಒಬ್ಬ ರಾಜ ಹೋದ ಕರ್ಣ ಗೆದ್ದ, ಇನ್ನೊಬ್ಬ ಹೋದ ಕರ್ಣ ಗೆದ್ದ, ಮತ್ತೊಬ್ಬ ಹೋದ ಕರ್ಣ ಗೆದ್ದ. ಆಶ್ಚರ್ಯನೇ ಆಶ್ಚರ್ಯ, ಯಾರಿಗೂ ಯಾತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮಗೆ ಗೊತ್ತಾಗುತ್ತೆ ಯಾತಕ್ಕೆ ಅಂದ್ರೆ, ಪರಶುರಾಮದೇವರು ವರ ಕೊಟ್ಟಿದ್ದಾರೆ, ಕರ್ಣ ಎಂದು ನೀನು ಜೀವದ ಆಸೆ ಮೇಲೆ ಇಟ್ಕೊಂಡು ಯುದ್ಧ ಮಾಡ್ತೀಯೋ ಅವಾಗ ಗೆಲ್ತಿ, ಇನ್ನೊಬ್ಬರ ಮೇಲೆ ಸ್ಪರ್ಧೆಗೆ ಹೋಗ್ತಿ ಅವಾಗ ಸೋಲ್ತಿ ಅಂತ ಹೇಳಿಬಿಟ್ಟಿದ್ದ. ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಇದ್ದ ಮಾಡಿದರೆ ಸೋಲು, ಸ್ಪರ್ಧೆ ಇದ್ದ ಮಾಡಿದರೆ ಗೆಲುವು. ಕಣ್ಣರಿಗೆ ಸ್ಪರ್ಧೆ ಇಲ್ಲ, ಬದುಕಿದ್ರೆ ಸಾಕು ಅನಿಸಿದ್ರು. ಸ್ಪರ್ಧೆಯನ್ನು ಮಾಡಬೇಕು ಪಾಪ ಈ ಸಮಯದಲ್ಲಿ. ಬದುಕಿನ ಪ್ರಶ್ನೆ ಇದೆ ಆತನಿಗೆ. ಯುದ್ಧ ಮಾಡ್ತಾ ಇದ್ದಾನೆ ಪರಶುರಾಮದೇವರು ವರ. ಆತ ಹೊಡೆದ ಒಂದೊಂದು ಬಾಣ ಮುಂದೆ ಎರಡಾಗಿನ ಬೀಳಿಸ್ತಾ ಇದೆ, ಒಂದೇ ಸತ್ತಿಗೆ ದಾಬಾ ದಾಬಾ ಬೀಳ್ತಾ ಇದ್ದಾರೆ. ಆ ಕ್ಷಣಕ್ಕೆ ಎಲ್ಲರಾದ್ರೆ ಕಥೆ ಮುಗಿದೋಯ್ತು, ಯಾರು ಗೆಲ್ಲಕ್ಕೆ ಆಗ್ತಾ ಇಲ್ಲ. ಜರಾಸಂಧ ನೋಡಿದನಂತೆ, ಅಬ್ಬ ಕಳ್ಳನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಭಾರಿ ಪರಾಕ್ರಮಿ ಅನ್ಕೊಂಡು ತಾನು ಯುದ್ಧಕ್ಕೆ ಬರ್ತಾನೆ. ಕೊನೆ ಬಾರಿ ತಾನು ಬರ್ತಾನೆ. ಕರ್ಣ ಜರಾಸಂಧ ಯುದ್ಧ ನಡೀತಾ ಇದೆ. ಕರ್ಣನಿಗಂತೂ ಜೀವದಲ್ಲಿ ಜೀವ ಇಲ್ಲ, ಮಹಾಪರಾಕ್ರಮಿ ಇವನು. ಈ ಜೊತೆ ಏನು ಯುದ್ಧ ಮಾಡ್ತೇನೆ ಅಂತ ಕರ್ಣನಿಗೆ ಭಾರಿ ಭಯ. ಆಗ ಯುದ್ಧ ಮಾಡ್ತಾ ಮಾಡ್ತಾ ಏನಾಯ್ತಂತೆ, ಇಬ್ಬರು ರಥ ಪುಡಿಪುಡಿ ಆಗೋಯ್ತು ಇಬ್ಬರದು ಕೂಡ. ಆಮೇಲೆ ಕರ್ಣ ಇಬ್ರು ಕೂಡ ಬಿಲ್ಲು ಬೇರೆ ಅಸ್ತ್ರಗಳು ಮುಗಿದೋಯ್ತು. ಇಬ್ರು ಕುಸ್ತಿ ಬಿದ್ರು, ಕುಸ್ತಿ ಆಡ್ತಾ ಇದ್ದಾರೆ ಎಲ್ಲ ಬೊಂಬದ ಮೇಲೆ. ಆಗ ಕರ್ಣನಿಗಂತೂ ಏನು ಹೋಗ್ಸಿಲ್ಲ. ಈಗ ಜರಾಸಂಧ ಬಲಿ ಬಾಹುವರದಲ್ಲಿ ಭಾರಿ ದೊಡ್ಡವನು ಅವನು. ಬ್ರಹ್ಮರವರ ಶಿವನವರ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಅವನ ಜೊತೆ ಏನು ಯುದ್ಧ ಮಾಡ್ತೇನೆ ಅಂತ ಭಯ ಅವನಿಗೆ. ಆಯ್ತು ಹೊಡಿತಾ ಇದ್ದಾರೆ. ಪರಶುರಾಮದೇವರ ವರ ಎಂಥ ಕೆಲಸ ಮಾಡ್ತಾ ಇದೆ ಅಂದ್ರೆ, ಕರ್ಣ ಒಂದು ಪೆಟ್ಟು ಹಾಕಿದರೆ ಸರಿಯಾಗಿ ಎಲ್ಲಿ ಬೀಳ್ತಾ ಇದೆ ಗೊತ್ತೇನದು? ಜರಾಸಂಧ ಜಾಯಿಂಟ್ ಇತ್ತಲ್ಲ, ಆ ಜಾಯಿಂಟ್ ಗೆಟ್ಟು ಬೀಳ್ತಾ ಇತ್ತು. ಅವ್ನು ಹುಟ್ಟಿದಾಗ ಎರಡು ಹೋಳ ಆಗಿಬಿಟ್ಟಿದ್ದ. ಎರಡು ಹೋಳನ್ನ ಜಾಯಿನ್ ಮಾಡಿದ್ರು ಜರಾ ರಾಕ್ಷಸಿ, ಮಧ್ಯೆ ಜಾಯಿಂಟ್ ಇತ್ತಲ್ಲ, ಆ ಜಾಯಿಂಟ್ ಮೇಲೆ ಎಟ್ಟು ಬಿಡ್ತಾ ಇದೆ. ಆಗ ಜರಾಸಂಧ ಅಂದ್ಕೊಂಡಂತೆ, ಏನಿದ ಆಶ್ಚರ್ಯ, ನನ್ನ ಗುಟ್ಟು ಗೊತ್ತಾಗಿದೆ ಅಂತ ಕಾಣುತ್ತೀವಿ ಅನ್ಕೊಂಡ್ಬಿಟ್ಟಂತ ಪಾಪ. ಅವ್ನ ಗುಟ್ಟು ಇವನಿಗೆ ಗೊತ್ತಿಲ್ಲ, ಇವನ್ ಗುಟ್ಟು ಅವನಿಗೆ ಗೊತ್ತಿಲ್ಲ, ಇದು ಸಮಸ್ಯೆ. ಇಬ್ರು ಕೂಡ ಕರ್ಣ ಹೇಳ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಗುಟ್ಟು ಇವನಿಗೆ ಗೊತ್ತಾಗಿಲ್ಲ ಅಂತ ಅವನಿಗೆ. ಪರಶುರಾಮದೇವರು ವರ ಅದಕ್ಕೆ ಹೊಡಿತಾ ಇದ್ದೇನೆ ಅಂತ ಕರ್ಣನಿಗೆ ಇದು ಇಟ್ಟಿಲ್ಲ. ಆದ್ರೆ ಇವನಿಗೆ ಜರ ನನ್ನ ಜೋಡಿಸಿ ಬಿಟ್ಟಿದ್ದಾಳೆ, ನಾನು ಸಾಯ್ಬೇಕಾದ್ರೆ ಎಲ್ಲಿ ಹೊರರು ಸಾಯೋದಿಲ್ಲ, ಅಲ್ಲಿ ಸೀಳ್ಬೇಕು, ಕರೆಕ್ಟ್ ಆಗಿ ಸೀಳ್ಬೇಕು, ಅಲ್ಲಿ ಸೀಳು ಬಿಸಾಕಬೇಕು. ಅದನ್ನ ಇವರಿಗೂ ಕೂಡ ಯಾರು ಮಾಡಿರಲಿಲ್ಲ. ಆಗ ಜರಾಸಂಧ ಅಂದ್ಕೊಂಡಂತೆ, ರೆಗ್ನಾತ ಮೇತದಿತಿ ಹೋ ಹಲಿನಾ ಇತಿ, ಬ್ರಹ್ಮ ಬಲರಾಮದೇವರು ನಾನು ಯುದ್ಧ ಮಾಡಿದ್ದೇವೆ, ಅವರು ಕೂಡ ಇಲ್ಲಿ ಹೊಡೆದಿರಲಿಲ್ಲ ಅಂತ ಅನ್ಕೋತಾನು. ಬಲರಾಮದೇವರು ಇಲ್ಲಿ ಪೆಟ್ಟಾಕಿರಲಿಲ್ಲ, ನನ್ನ ಗುಟ್ಟು ಅವರಿಗೆ ಗೊತ್ತಾಗಿರಲಿಲ್ಲ, ಇವನು ಹಾಕಿದ್ದಾನೆ ಅಂದಮೇಲೆ ನನ್ನ ಗುಟ್ಟು ಗೊತ್ತಾಗಿದೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾನೆ ಜರಾಸಂಧ. ತಪ್ಪು ತಿಳ್ಕೊಂಡು ಸ್ವಲ್ಪ ಭಯನೂ ಆಗುತ್ತೆ, ಏಟು ಭಾರಿ ಜೋರಾಗಿ ಬೀಳಕ್ಕೆ ಶುರುವಾಗುತ್ತೆ. ತಮಾಷೆ ಅಂದ್ರೆ, ಕರ್ಣ ಎಲ್ಲಿಗೆ ಹೊಡಿತಾನೆ ಪಾಪ, ಇವರು ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾ ಇದ್ದ, ಎಲ್ಲಿಗೆ ಹೊಡೆದು ಅಲ್ಲಿಗೆ ಹೋಗ್ತಾ ಇದ್ದ. ಪರಶುರಾಮದೇವರು ವರ ಹೇಗಿದೆ ನೋಡಿ ಅಂತ ಹೇಳುತ್ತೆ. ದೇವರು ದಯೆ ಮಾಡಿದ್ರೆ ಕಣ್ಣು ಬಿಚ್ಚಿಕೊಂಡು ಹೊಡೀರಿ, ಕರೆಕ್ಟ್ ಕೆಲಸ ಆಗುತ್ತೆ. ದೇವರು ದಯ ಮಾಡಿಲ್ಲ, ಎಷ್ಟು ನೋಡಿ ತಪ್ಪಂತೆಲ್ಲೋ ಬೀಳುತ್ತೆ ಹೊರತು ಮುಂದೆ ಹೋಗೋದೇ ಇಲ್ಲ. ದೇವರ ಅನುಗ್ರಹ ಇದ್ದ ರೀತಿನೇ ಬೇರೆ, ದೇವರು ಕೈ ಬಿಟ್ಟರಾಗೋ ರೀತಿನೇ ಬೇರೆ. ಹುಲ್ಲು ಕಡ್ಡಿ ತೇಲುತ್ತೆ ದೇವರು ಹಿಡಿದ್ರೆ, ಬೇಕಾದ ಕೆಲಸ ಆಗಬಹುದು. ಸಣ್ಣ ಎಂಥ ಒಂದು ಪದಾರ್ಥ ಬಿದ್ದು ತಾನು ಮನೆಯಲ್ಲಿ ಓಡಾಡ್ತಾನೆ ಮನುಷ್ಯ ಬಿಡಬಹುದು, ಇದ್ದರ ನನ್ನೊಂದಿಗೆ ಗೆದ್ದು ಬರಬಹುದು. ನೋಡಿರ್ತೇವಲ್ಲ ಪ್ಲೇನ್ ಆಕ್ಸಿಡೆಂಟ್, ಎಲ್ಲರೂ ನಿರ್ನಾಮ, ಒಂದು ಮಗು ಬದುಕಿರುತ್ತೆ ಅಂತ ಆಶ್ಚರ್ಯ. ನಿಮಿಷಕ್ಕೆ ಬದುಕೋ ಚಾನ್ಸಸ್ ಇರೋದಿಲ್ಲ, ಮಗು ಬದುಕಿರು. ಕಾರ್ ಆಕ್ಸಿಡೆಂಟ್, ತಂದೆ ತಾಯಿ ಎಲ್ಲ ಕೃಷ್ಣಾರ್ಪಣ, ಒಬ್ಬ ಮಗು ಮಾತ್ರ ಬದುಕಿರು. ಎಲ್ಲಿಂದ ಬಂತಿದ್ದು ಒಂದು? ದೇವ್ರು ಹೇಗೆ ಉಳಿಸ್ತಾನೆ ಉಳಿಸೋರನ್ನ? ಕೊಲ್ಲೋರನ್ನ ಬದುಕೋರು ಸತ್ತಿರ್ತಾರೆ, ಸಾಯ್ಬೇಕಾದ್ರೂ ಬದುಕಿರ್ತಾರೆ. ಇದು ನಮ್ಮ ಶಕ್ತಿ ಅಲ್ಲ, ದೇವರ ದಯೆ ಅಷ್ಟೇನೆ. ಆತನ ಅನುಗ್ರಹ ಬಂದಿತ್ತು ಅಂದ್ರೆ ಏನು ಬೇಕಾದ್ರೂ ಸಾಧಿಸಬಹುದು, ಇಲ್ಲದೆ ಹೋದ್ರೆ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಊಟ ಮಾಡಲಿಕ್ಕಾಗಲ್ಲ ವರಿಷ್ಠನಿಗೆ, ಅದು ಇದು ಬೇಡ, ಬಾಯಿ ತೆಗಿಲಕ್ಕಾಗೋದಿಲ್ಲ ಅಂತ ಸ್ಥಿತಿ ಬಂದು ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಕರ್ಣನಿಗೆ ಗೆಲುವು ಬರ್ತಾ ಐತೆ. ಜರಾಸಂಧ ಯೋಚನೆ ಮಾಡಿದ, ತೀರ್ಮಾನ ಮಾಡಿಕೊಂಡ, ಇನ್ನೂ ಯಾರೋ ತಡ ಮಾಡಿದ್ರೆ ನನ್ನ ಮೈ ಮೃದೇ ಬಿಡ್ತಾನೆ, ಇವನು ಸೀರೆ ಬಿಡ್ತಾನೆ ಅಂತ ಅನಿಸಿಬಿಟ್ಟು ತಕ್ಷಣ ಹೊಡಿಲಕ್ಕೆ ಒಂದು ಕೈ ಹಿಡ್ಕೊಂಡ್ಬಿಡ್ತಾರೆ. ಹಾಗೆ ಕರ್ಣ ನಿನ್ ಮಹಾವೀರ, ಅದು ಭಾರಿ ಖುಷಿಯಾಗಿಬಿಡುತ್ತೆ. ನಿನ್ನಂಥ ವೀರನ ಜೊತೆ ಯುದ್ಧ ಮಾಡೋಣ, ಪುಣ್ಯ ಮಾಡಿರಬೇಕು. ಆ ಯುದ್ಧ ಸಾಕಿಲ್ಲಿಗೆ ಅಂತ, ಯುದ್ಧ ಸಾಕಿಲ್ಲಿಗೆ ಡ್ರಾ, ಇವತ್ತಲ್ಲೇ ಡ್ರಾ ಮಾಡ್ಕೊಂಡ್ಬಿಡ್ತಾರಪ್ಪ. ಇನ್ನೇನು ಲಾಸ್ಟ್ ಗೆಲ್ಲೋ ಬಾಲ್ನಲ್ಲಿ ಸೋತ್ರ ಹೇಗೋ ಹಾಕಿ ಡ್ರಾ ಮಾಡ್ಕೊಂಡು ನಿನ್ನನ್ನು ಸಮುದಾಯಿತು, ನಿಜಾನವಾಗಿ ನಮ್ಮ ಸ್ನೇಹಿತರಾಗಿ ಬಿಡೋಣ ಅಂತ ಹೇಳಿದ್ವಿ. ನಾವಿಬ್ರು ಸ್ನೇಹಿತರಾಗಿ ಬಿಡೋಣ, ನಮ್ಮಂಥ ವೀರರು ಗಲಾಟೆ ಮಾಡ್ಕೋಬಾರದು, ನಾವಿಬ್ರು ಸ್ನೇಹಿತರಾಗೋಣ. ಜರಾಸಂಧನಿಗೆ ಪ್ರಾಣ ಭಯ ಹೀಗನ್ಕಂಡ, ಕರ್ಣನಿಗೆ ಲಕ್ಕು, ಹಬ್ಬ ಸದ್ಯ ಇವನು ಬೆಳೆ ಪ್ರಾಣ ತೆಗೆದು ಬಿಡ್ತಿದ್ದ. ಇವನು ಬೈ ಚಾನ್ಸ್ ನಾವು ಒಪ್ಕೊಂಡ್ಬಿಟ್ಟ, ದೇವರ ದಯ ಅನ್ಕೊಂಡಿದ್ದು ಓ ಒಂದು ಒಪ್ಕೊಂಡ್ಬಿಟ್ಟ. ಇಬ್ಬರು ವೀಕ್ನೆಸ್ ಹೇಗಿದೆ ಗಮನಿಸ್ಬೇಕು ನಾವು, ಇಬ್ಬರು ವೀಕ್ನೆಸ್ ವೀಕ್ನೆಸ್ ಏನೆ, ಇಬ್ಬರಿಗೂ ಗೊತ್ತು ಗೊತ್ತಿಲ್ಲ. ಆಗ ಕರ್ಣ ಆ ಸಮಯದೊಳಗೆ ಒಪ್ಕೊಂಡೇ ಬಿಟ್ಟಂತ, ಇಬ್ರು ಕಡೆಯೋದ್ರ ಬಂದು ಕೈ ಹಿಡ್ಕೊಂಡ್ಬಿಡ್ತಾರೆ, ಕೈ ಹಿಡ್ಕೊಂಡು ನಾವು ಇವರಿಂದ ಸ್ನೇಹಿತರು ಅಂತ ಹೇಳಿಬಿಟ್ರು. ಇದು ಕರ್ಣನಿಗೆ ದೊಡ್ಡ ಆಪತ್ತು ಪರಿಹಾರವಾಗಿ ಹೋಯ್ತು. ಜರಾಸಂಧನ ಮೇಲಿನ ಜಯ ಅಂತ ಜನ ತಿಳ್ಕೊಂಡ್ಬಿಟ್ರು. ಜರಾಸಂಧನ ಮೇಲೆ ಗೆಲ್ಲೋದು ಬೇಕಾಗಿಲ್ಲ, ಡ್ರಾ ಮಾಡ್ಕೊಂಡ್ರೆ ವಿನ್ ಆದಾಗ ಲೆಕ್ಕ. ಜರಾಸಂಧನಿಗೆ ಅಂತ ಹೆಸರಿತ್ತು, ದೊಡ್ಡ ಪ್ರಬಲ ಟೀಮಿನ ಜೊತೆಗೆ ಡ್ರಾ ಮಾಡ್ಕೊಂಡ್ರೆ ಗೆದ್ದವನು, ಗೆದ್ದಾಗ ಲೆಕ್ಕ. ಇವನು ಕರ್ಣನಿಗೆ ಅಂತಹ ಕೀರ್ತಿ ಬಂದೋಯ್ತು. ಜರಾಸಂಧ ಅಂತಾನೆ, ನೋಡಯ್ಯ ನಿನ್ನ ಮೇಲೆ ನಾವಿಬ್ರು ಕೂಡ ಸ್ನೇಹಿತರು, ನಿನಗೆ ನಾನು ತುಂಬಾ ಉಡುಗೊರೆ ಕೊಡ್ತೇನೆ, ಅಂಗರಾಜ್ಯ ಅಂತಿದೆ ಅದು ನಿನ್ನ ಕೊಡ್ತೇನೆ, ತಗೊಂಡ್ಬಿಡು ಅಂತ ಕೊಟ್ಟು ಪ್ರೆಸೆಂಟ್ ಮಾಡಿಬಿಡ್ತ. ಅಂಗರಾಜ್ಯವನ್ನು ಕೊಟ್ಟು ಕರ್ಣನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟೆ. ನಮಗೊಂದು ಸ್ವಲ್ಪ ಸಂಶಯ ಬರುತ್ತದ, ಈಗಾಗಲೇ ಕೇಳಿದ್ದೇವೆ ನಾವು ಅಸ್ತ್ರ ವಿದ್ಯಾಭ್ಯಾಸದ ಕಾಲಕ್ಕೇನೆ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟು ಅಂಗರಾಜ್ಯ ಅಂತ ಕರೆದಾಗಿದೆ ಈಗಾಗಲೇನೆ. ಇವರೇನು ಮತ್ತೆ ಕೊಟ್ಟ ಅಂತ ಸಂಶಯ. ಯಾರಿಗೂ ಅರ್ಥನೇ ಆಗೋದಿಲ್ಲ. ಆಚಾರ್ಯ ಬಿಡಿಸ್ತಾ ಇದ್ದಾರೆ, ಅದನ್ನ ಯೋಚನೆ ಮಾಡಕ್ ಹೋಗಬೇಡಿ. ಅಂಗರಾಜ್ಯ ಅವನೂ ಕೊಟ್ಟ, ಅಂಗರಾಜ್ಯ ಇವನೂ ಕೊಟ್ಟ, ಇದೆಂತ ಸೊಲ್ಯೂಷನ್ ಅಂದ್ರೆ ನಿಮಗೆ ಗೊತ್ತಿಲ್ಲ. ಅಂಗರಾಜ್ಯ ದೊಡ್ಡ ರಾಜ್ಯ, ಅದರ ಅರ್ಧ ಭಾಗವನ್ನ ಮೊದಲು ಭೀಮಸೇನ ಗೆದ್ದು ಧೃತರಾಷ್ಟ್ರನೇ ಕೊಟ್ಟಿದ್ದ, ಅದನ್ನ ದುರ್ಯೋಧನ ಕೊಟ್ಟಿದ್ದ. ಉಳಿದ ಅರ್ಧ ಭಾಗ ಜರಾಸಂಧನ ಹತ್ರನೇ ಇತ್ತು, ಅದನ್ನ ಈಗ ಕೊಟ್ಟ. ಹೀಗಾಗಿ ಅವನು ಮೊದಲು ಅರ್ಧಾಂಗರಾಜನಾಗಿದ್ದ, ಈಗ ಪೂರ್ಣಾಂಗರಾಜನಾಗಿಬಿಟ್ಟ. ಅಷ್ಟೇ, ಮೊದಲು ಅರ್ಧಾಂಗರಾಜ ಈಗ ಪೂರ್ಣಾಂಗರಾಜ. ಅಂತೂ ಕರ್ಣನಿಗೆ ಅಂಗರಾಜ್ಯ ಬಂದಿದ್ದು ಆಗಲೂ ಹೌದು, ಈಗಲೂ ಹೌದು, ಏನೋ ಗೊಂದಲ ಇಲ್ಲ. ಇದನ್ನು ಬಿಟ್ಟು ಸುಮ್ಮನೆ ಬಂದ ಓದಿದ್ದಿದ್ರೆ ಮಹಾಭಾರತ ನಮಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಈ ರೀತಿ ಸಂಶಯ ಪರಿಹಾರ ಮಾಡಬೇಕು ಅಂತಾನೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಅಂತ ಕರೆದಿದ್ದ. ಮಹಾಭಾರತ ತಾತ್ಪರ್ಯ ಎಷ್ಟು ಆಳವಾದ ವಿಮರ್ಶನ ಗ್ರಂಥ, ಅಷ್ಟು ಪರ್ಫೆಕ್ಟ್ ವಿಮರ್ಶೆಯನ್ನು ಜಗತ್ತಿನಲ್ಲಿ ಬೇರೆ ಯಾವ ಗ್ರಂಥದ ಬಗ್ಗೆ ಯಾರೂ ಮಾಡಿಲ್ಲ. ಮಹಾಭಾರತಕ್ಕೆ ಮಾಡಬೇಕು, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಆಚಾರ್ಯರು ಮಾಡಿದ್ದ. ಹೀಗೆ ಪೂರ್ಣಾಂಗರಾಜನಾಗಿಬಿಟ್ಟ. ಕಣ್ಣನ ಅದೃಷ್ಟ ನೋಡಿದ್ರ ಪಾಪ, ಮೊದಲು ಅರ್ಧ ರಾಜ್ಯ ಬಂತು ದುರ್ಯೋಧನದಿಂದ ಬಂತು, ಈ ಬಂತು ಜರಾಸಂಧನ ಬಂತು. ಇಬ್ರು ಪರಮ ಪಾಪಿಗಳೇ. ಜರಾಸಂಧನು ಐಕ್ಲಾಸ್ ತಮೋಯೋಗ್ಯ, ದುರ್ಯೋಧನ ಐಕ್ಲಾಸ್ ಅಂತ. ಒಳ್ಳೆಯವರಿಂದ ಬರಬಾರದೆ, ಕೆಟ್ಟವರಿಂದಾನೆ ಬಂತಲ್ಲ, ಅದಕ್ಕೆ ಉಳಿಲೇ ಇಲ್ಲ, ಕೊನೆಗೆ ಹೋಗೇ ಬಿಡ್ತು ಅಂತ ಹೇಳುತ್ತಾರೆ. ಅದ್ರ ಹೇಳ್ತಾರೆ ನೋಡಯ್ಯ, ನ್ಯಾಯವಾದ ಸಂಪಾದನೆ ಆದ್ರೂ ಕೊಡು, ಭ್ರಷ್ಟಾಚಾರದ ಕೊಡಬೇಡ, ಅದು ಉಳಿಯೋದಿಲ್ಲ, ನಮ್ಮನ್ನು ಉಳಿಸೋದಿಲ್ಲ ಬೇಡ ಅಂತ ಹೇಳ್ಬಿಡ್ತಾರಲ್ಲ ಆಸರ್ ಆಚಾರ. ಅದಕ್ಕೆ ಹೇಳ್ತಾರೆ, ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ಕದ್ದು ದುಡ್ಡಿಲಿ ದೇವ್ರ ಪೂಜೆ ಮಾಡಬೇಡಿ, ಮೋಸದ ದುಡ್ಡಿಲಿ ದೇವ್ರ ಪೂಜೆ ಮಾಡಬೇಡಿ. ಧರ್ಮ ಏನೇಜ್ಜ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ದೇವರಿಗೆ ನೀವು ಅಡಿಗೆ ಪದಾರ್ಥ ತರ್ತೀರಲ್ಲ, ಒಳ್ಳೆ ಸಂಪಾದನೆಯಿಂದ ತನ್ನಿ. ಆಮೇಲೆ ತುಳಸಿ ತರ್ತೀರಲ್ಲ, ಒಳ್ಳೆ ರೀತಿ ತನ್ನಿ. ಹೂ ತರ್ತೀರಲ್ಲ, ಒಳ್ಳೆ ರೀತಿ ತನ್ನಿ. ನೀರನ್ನ ಒಳ್ಳೆ ರೀತಿ ತನ್ನಿ. ಎಡಗೈಲಿ ನೀರು ತರಬೇಡಿ, ನೀರು ತರಬೇಕಾದ್ರೆ ಬೆರಳಿ ತರಬೇಡಿ, ದೇವ್ರ ಪೂಜೆ ಬರೋದಿಲ್ಲ ಅದು. ಬೆಳೆ ಮೈಲಿಗೆ ಆಗ್ತಾ ಬುಡನ್ ಕೊಳೆಯೆಲ್ಲ ಸೇರ್ಕೊಂಡ್ಬಿಡುತ್ತೆ. ಆ ಕಡೆ ಉಸಿರು ಬಿಡದಂತೆ ತನ್ನಿ, ಶಾಸ್ತ್ರದಿಂದ ಮೈಲಿಗೆ ಆಗಬಾರದು ಅದು. ಕಲಸ ಪೂಜೆ ನೀರು ತರೋದಂದ್ರೆ ಸಾಮಾನ್ಯ ಅಲ್ಲ. ತುಳಸಿ ತರಬೇಕಾದ್ರೆ ತರ ವಾಕ್ಯಗಳು ಬಾರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ದೇವ್ರ ಮುಚ್ಚಿ ನೋಡೋದಿಲ್ಲ ಅದನ್ನ. ಹೂವಿನ ವಾಸನೆ ಬಡಿ ಕೊಡುದು, ತುಳಸಿ ವಾಸನೆ ಬಡಿ ಕೊಡುದು, ಎಡಗೈ ಟಚ್ ಆಗಬಾರದು, ಮಂತ್ರ ಹೇಳದೆ ಬಿಡಿಸಬಾರದು. ಅದನ್ನ ತಮ್ಮ ಮನೆಯಿಂದನೇ ತರಬೇಕು, ತಾವು ಬೆಳೆಸಿ ತರಬೇಕು. ಚಾತುರ್ಮಾಸ್ಯ ವ್ರತ, ಈಗ ಉತ್ಸವ ದಾಚಿ ಬರುತ್ತೆ, ತುಳಸಿ ವಿವಾಹ ಮಾಡಬೇಕು ಅಂತ ಪದ್ಧತಿ. ನಮ್ಮ ಜನ ಏನ್ ಮಾಡ್ತಾರೆ, ಅಂಗಡಿಯಲ್ಲಿ ತರ್ತಾರೆ, ಮಾಡಕ್ ಬಿಡ್ತಾರೆ. ಮಾಡೋದೆಲ್ಲ ತುಂಬಾ ದಿನ ಬಿಟ್ಟುಬಿಡಿ, ಮಾಡಿದ್ರೆ ಅಂಗಡಿಯಲ್ಲಿ ಯಾರೋ ಮಾಡಿದ್ರೆ ಮಾಡಿಬಿಡ್ತಾರೆ. ತಪ್ಪದು, ಚಾತುರ್ಮಾಸ ಶುರುವಾಗುತ್ತಲ್ಲ, ಅವ ತುಳಸಿ ಗಿಡ ಶುರು ಬೆಳೆಸ್ಬೇಕು, ನಾವು ಶುರು ಮಾಡ್ಬೇಕು ಅವತ್ತಿನಿಂದ. ಈ 4 ತಿಂಗಳಾಗಿರುತ್ತೆ, ಇಷ್ಟೊತ್ತಿಗೆ ಏಕಾದಶಿ ಹಾಕಿದ್ರೆ 4 ತಿಂಗಳಾಗಿರುತ್ತೆ. ಮನೆಯಲ್ಲಿ ಮಗಳನ್ನು ಬೆಳೆಸಿದ್ರೆ ಹೇಗೋ ಹಾಕಿ, ಮಗಳನ್ನು ಹೇಗೆ ಬೆಳೆಸ್ತಾರಲ್ಲ ಹಾಗೆ ತುಳಸಿಗೇನು ಬೇರೆ ಏನೋ ಖರ್ಚು ಮಾಡಬೇಕಾಗಿಲ್ಲ, ಬರೀ ನೀರು ಅಷ್ಟೇನೆ, ಒಳ್ಳೆ ನೀರು. ಮಗಳಿಗೆ ಏನಾದ್ರು ಕಾಫಿ ಗಿಡ ಎಲ್ಲ ಕೊಡಬೇಕಾಗುತ್ತೆ, ಊಟ ಹಾಕ್ಬೇಕಾಗುತ್ತೆ, ತುಳಸಿಗೆ ಏನು ಬೇಕಿಲ್ಲ. ಬರೀ ನೀರು ಹಾಕ್ಬಿಟ್ಟು ಗಾಳಿ ಬೆಳಕಿದ್ರೆ ಫಸ್ಟ್ ಕ್ಲಾಸ್ ಬೆಳೆಯುತ್ತೆ, ಉತ್ತಾನ ಜಾಸ್ತಿ ಬೆಳೆದಿರುತ್ತೆ. ಆಗ ಅದನ್ನ ಕೃಷ್ಣಾರ್ಪಣ ದೇವರಿಗೆ ಅರ್ಪಿಸಿಬಿಟ್ಟು ಅದು ತುಳಸಿ ವಿವಾಹವಾಗುತ್ತೆ ಅಂತ ಹೇಳುತ್ತಾರೆ. ಮನೆ ಕನ್ಯಾಂ ಕನಕ ಸಂಪನ್ನ ಮಂತ್ರ ಹೇಳದೆ ಅವತ್ತಿನ ದಿವಸ ಹಾಗೇನೆ ಬೆಳೆಸಿದ್ದೇವೆ ಪರಮಾತ್ಮ ಸ್ವೀಕಾರ ಮಾಡೋ ಅಂತ ಹೇಳಿ ಉತ್ಥಾನ ಜಾಸ್ತಿ ತುಳಸಿ ಕಲ್ಯಾಣ ಮಾಡಬೇಕಾದ ಪದ್ಧತಿ. ಯಾಕೆ ಹೇಳಿದ್ದು ಅಂದ್ರೆ, ತುಳಸಿಯಾಗಲಿ ಹೂವಾಗಲಿ ಏನೇ ಆಗಿರಲಿ ಧರ್ಮದ ರೀತಿಯಲ್ಲಿ ತರಬೇಕೆ ಹೊರತು ಅಧಾರ್ಮಿಕವಾಗಿ ತರಬಾರದು. ಇವತ್ತಾಗಲ್ಲ, ಇವನು ತುಳಸಿ ಏರಿಸ್ತಾನೆ, ಸಹಸ್ರ ತುಳಸಿ ಏರಿಸಿಬಿಡ್ತಾನೆ, 100 ಹೂವು ಏರಿಸಿಬಿಡ್ತಾನೆ, ಪಕ್ಕದ ಮೇಲೆ ಕಾಂಪೌಂಡ್ ಖಾಲಿ ಮಾಡಿಬಿಟ್ಟಿರ್ತಾನೆ. ಇದ್ಯಾವ ದೇವ್ರ ಪೂಜೆ ಇದು? ಒಂದು ಏನು ಬೇಡ, ನಿನ್ನ ಮನೇಲಿ ಬೆಳೆದ ಒಂದು ಹೂ ಹಾಸಕಯ್ಯ, ಏನು ಯೋಚನೆ ಇಲ್ಲ. ಒಂದು ತುಳಸಿ ದಳ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾರಮಣನಿಗೆ ಅರ್ಪಿತಾವೆನಲು. ಒಂದು ತುಳಸಿ ಹಾಕು, ಒಂದು ಇದನ್ನು ಹಾಕು, ಏನು ಯೋಚನೆ ಬೇಡ. ನೀ ಕದ್ದು 1000 ಹಾಕೋದಕ್ಕಿಂತ ಸ್ವಂತ ಒಂದು ಹಾಕು. ಅದು ಇಲ್ಲ ಹೌದಲ್ಲೋ, ಯೋಚನೆ ಮಾಡಿ. ವಿಜಯದಾಸ ಹೇಳ್ತಾರೆ, ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿ ಜಲಜಾಕ್ಷ ನರ್ಚಿಸಿರಿ. ಅಯ್ಯ, ಒಳ್ಳೆ ತುಳಸಿ ಸಿಗಲಿಲ್ಲ, ನಿಮ್ಮ ಮನೆಯಲ್ಲಿ ಇಲ್ಲ, ಇನ್ನೊಬ್ಬರಿಂದ ತರೋದು ಬೇಡ, ತುಳಸಿ ಪಿಲ್ದ ಪೂಜೆ ಮಾಡಾಗಿಲ್ಲ, ಯೋಚನೆ ಮಾಡಬೇಡ. ಮನಸ್ಸಲ್ಲಿ ತುಳಸಿ ಹಾಕ್ತೇನೆ ಅನ್ಕೊಂಡ್ಬಿಟ್ಟು ಹಾಕ್ಬಿಡು ಸಾಕು. ಹೊರತು ಅಂದ್ರೆ ಯಾವಾಗಲೂ ಇಲ್ದಾಗ ಮತ್ತೆ ದಿವಸ ಹಾಗೆ ಮಾಡಬಾರದು, ಇಲ್ದ ಹೋದಾಗ ಹಾಗೆ ಮಾಡಿಬಿಡು. ದೇವರು ಸ್ವೀಕಾರ ಮಾಡ್ತಾನೆ. ಮಾನಸವಾದ ಪುಷ್ಪ ಅಂತ ಕರೀತಾರೆ. ಹೂ ಇಲ್ಲ ಹೋದಲ್ಲೋ, ಬಿಟ್ಬಿಡು. ಹೂ ಸಿಕ್ಕರೆ ಎಷ್ಟು ಸಿಗುತ್ತೆ ನಿನಗೆ? ಮನಸ್ಸಲ್ಲಿ 8 ಹೂ ಸಿಗುತ್ತೆ ಅಂತ ಆಚಾರ ಹೇಳ್ತಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ದ್ವಿತೀಯಂ ಮೌನಂ ಇಂದ್ರಿಯ ನಿಗ್ರಹ. ಇವೆಲ್ಲ ಹೇಳಬೇಕಾದ್ರೆ ಅಹಿಂಸೆ ಸತ್ಯ ಧರ್ಮ ಶೌಚ ಇವೆಲ್ಲ ಹೂಗಳು. ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ ದೇವರಿಗೆ ಹಾಕಿ ಒಂದು ಹೂ ಬೀಳುತ್ತಂತಾಗಲೇ, ನಾನು ಸತ್ಯವನ್ನೇ ಹೇಳುತ್ತೇನೆ ಇನ್ನೊಂದು ಹೂ ಅಂತ, ಮೋಸ ಮಾಡೋದಿಲ್ಲ ಮತ್ತೊಂದು ಹೂ, ಅಷ್ಟ ಭಾವಪುಷ್ಪಗಳು ಅಂತ ಹೆಸರು. ಈ ರೀತಿ ಬದುಕಿದರೆ ಮಾತ್ರ ನಮಗೆ ಮೋಕ್ಷದ ಆಸೆನೇ ಹೊರತು, ಇಲ್ಲದವರು ಎಂದೆಂದೂ ಮೋಕ್ಷದ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಈ ಜೀವನದಲ್ಲೇ ಕಳ್ಳ ಹಂಚಿಕೊಳ್ಳುತ್ತಾನೆ, ಮೋಕ್ಷಕ್ಕೆ ಏನು ಹೋಗ್ತಾನೆ ಮನುಷ್ಯ. ಧರ್ಮೇಣ ಯಜ್ಜಾ ಸಾಧನ, ಧರ್ಮದ ಬದುಕಿ ಸಂಪಾದನೆ ಬದುಕಬೇಕು. ಇನ್ನೊಬ್ಬರ ಧರ್ಮ ಸಂಪಾದನೆ ನಾವು ಅಕಸ್ಮಾತ್ ಅವರು ಕೊಟ್ಟ ಸ್ವೀಕಾರ ಮಾಡಬೇಕೆ ಹೊರತು ಇಲ್ಲದವರು ಜೀವನವಲ್ಲ ಅಂತ ಶಾಸ್ತ್ರ. ಕಳ್ಳನಿಗೆ ಏನಾಯ್ತು ಪಾಪ, ಅವನ್ ದುಷ್ಟ ಮೊದಲೇ ಇಸ್ಕೊಳ್ಬಾರ್ದು. ಕ್ಷತ್ರಿಯ ದಾನ ಕೊಡಬೇಕಂತ ಇಸ್ಕೋಬಾರದು, ಇಸ್ಕೊಂಡ ಮೊದಲನೇ ತಪ್ಪು. ಅದು ಒಳ್ಳೆಯವರ ತಿಳಿಸ್ಕೊಂಡ, ಭಾರಿ ದುಷ್ಟರ ತಿಳಿಸ್ಕೊಂಡ್ಬಿಟ್ಟ, ದುರ್ಯೋಧನ ಹತ್ರ ರಾಜ್ಯ ಇಸ್ಕೊಂಡ, ಇವತ್ತರ ರಾಜ್ಯ ಇಸ್ಕೊಂಡ, ಕರ್ಣನ ವರ್ಚಸ್ಸೆ ಹೊರಟೋಯ್ತು. ಕರ್ಣನಂಥವನು ಸಾಮಾನ್ಯ ಅಲ್ಲ, ಸೂರ್ಯನ ಅವತಾರ, ಯಾಕಿಂತ ತಪ್ಪು ಮಾಡದ ಅಂದ್ರೆ ಒಳ್ಳೆ ಸಹಸ್ರವರ್ಮ ಅಂತ ರಾಕ್ಷಸ ಇದ್ದ, ಅವನಿಂದ ಬುದ್ಧಿ ಕೆಡ್ತಾ ಇತ್ತು. ಪಾಪ ಸೂರ್ಯಗ್ರಹಣ ಕಾಲಕ್ಕೆ ಸೂರ್ಯ ಹೇಗೆ ಹೊಡೆಯೋದಿಲ್ವೋ, ಕರ್ಣನ ಬುದ್ಧಿ ಹೊಳಿತಾ ಇಲ್ಲ, ತಪ್ಪು ಮಾಡಿಬಿಟ್ಟ, ಅದು ಇಸ್ಕೊಂಡ್ಬಿಟ್ಟ. ನಾನು ಈ ಜರಾಸಂಧ ಸೊಕ್ಕು ಮಾತ್ರ ಬಿಟ್ಟಿಲ್ಲ, ಕರ್ಣ ಅರ್ಧ ರಾಜ್ಯ ಕೊಟ್ಟಿದ್ದೀನಿ ತಗೊಂಡ್ಬಿಡು, ಇನ್ಮೇಲೆ ನೀನು ನನಗೆ ಭೃತ್ಯ ಅಂತ ಹೇಳಿಬಿಟ್ಟ. ಮಾಮ ಕರ್ಮಕರಶ್ಚಸ್ಯಾಹ, ನಾನು ಹೇಳಬೇಕಿರ್ಬೇಕು ಅಂತ ಹೇಳಿದ್ರೆ ಕಳೆಯ ಪ್ರಾಣ ಉಳಿದಿದ್ದೇ ಹೆಚ್ಚು, ಎಲ್ಲದಕ್ಕೆ ಅಶ್ಚಸ್ತಿದ್ದಾನೆ, ಏನ್ ಮಾಡ್ಬೇಕು, ಅದಕ್ಕೆ ತಲೆ ಹಾಕ್ತಾನೆ ಇದ್ದಾನೆ. ಈ ರೀತಿ ಮಾಡಿದ್ದಕ್ಕೆ ಕರ್ಣನ ಜೀವನ ಹಾಳಾಗಿ ಹೋಯಿತು, ಕೊನೆಗೆ ಸಾಯೋ ಯೋಗ ಬಂತು. ಅದೇ ರೀತಿ ರಾಮಾಯಣಕ್ಕೆ ಹೋಗಬೇಕು, ಅಲ್ಲಿ ಹೀಗೆ ಆಗಿತ್ತು. ವಾಲಿ ರಾವಣರ ಯುದ್ಧ ಶುರುವಾಗುತ್ತೆ, ಅಲ್ಲೂ ಕೂಡ ವಾಲಿ ರಾವಣರ ಯುದ್ಧ ಶುರುವಾಯಿತು. ಇನ್ನೇನು ಯುದ್ಧ ಮಾಡ್ತಾ ಮಾಡ್ತಾ ಭಾರಿ ಭಯ ಆಯಿತು, ರಾವಣನಿಗೂ ಭಯ ಆಯಿತು, ವಾಲಿಗೂ ಭಯ ಆಯಿತು. ನಮ್ಮ ವಾಲಿ ಕತೆ ಗೊತ್ತಲ್ಲ, ಸಮುದ್ರ ಸ್ನಾನಕ್ಕೆ ಹೋದವನನ್ನ ರಾವಣ ಹಿಡಿಲಿಕ್ಕೆ ಅಂತ ಹೋಗ್ತಾನೆ. ವಾಲಿ ನೋಡಿದನಂತೆ, ಯಾರೋ ಹಿಂದೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವನಿಗೆ. ರಾವಣ ನೋಡಿದ, ವಾಲಿ ಬಗ್ಗೆ ಭಾರಿ ಕೇಳಿದ್ದ, ಇವನು ಎದುರಿಗೆ ಯುದ್ಧ ಮಾಡಿದ್ರೆ ಭಾರಿ ಕಷ್ಟ ಇವನ ಕೈಲೆ, ಹಾಗೂ ಅರ್ಗೆ ಗಿರ್ಗೆ ಕೊಡ್ತಿದ್ದಾನೆ, ಸ್ವಲ್ಪ ಆ ಕಡೆಗೆ ನೋಡ್ತಿದ್ದಾನೆ, ಹಿಂದೆ ಹಿಡಿಲಿಕ್ಕೆ ಅಂತ ಮೆಲ್ಲ ಬರ್ತಾ ಇದ್ದಾನೆ ರಾವಣ. ವಾಲಿ ಭಾರಿ ಬುದ್ಧಿವಂತ, ಯಾರೋ ಬರ್ತಿದ್ದಾರೆ ಸೂಚನೆ ಸಿಕ್ತಂತೆ, ಕೈಲಿ ನೀರು ಹಿಡ್ಕೊಂಡಿದ್ದಾನೆ, ಹಿಂದೆ ರಾವಣ ಬರ್ತಾನೆ ನೋಡ್ತಾನೆ, ಅವನೇನೆ ರಾವಣ ಹಿಡಿಬೇಕು, ನಾನು 20 ಕೈ ಚಾಚಿ ಬಿಟ್ಟಿದ್ದಾನೆ. ವಾಲಿ ಏನ್ ಮಾಡಿದನಂತೆ, 2 ಹೆಜ್ಜೆ ಹಿಂದೆ ಹೋಗ್ತಾನೆ, ಕಪ್ಪ ಅಂತ ಸೊಂಟದ ತಾನು ಹಿಡಿದು ಬಿಡ್ತಾನೆ, ರಾವಣ ಸಿಕ್ಕಾಕೊಂಡ್ಬಿಡ್ತಾನೆ. ವಾಲಿ ಸಂಧಾನ ಬಿಡೋದಿಲ್ಲ, ಪಾಪ ಸಂಧಾನ ಬಿಡೋದಿಲ್ಲ, ಅರ್ಘ್ಯ ಕೊಟ್ಟು ಅಲ್ಲಿ ಇನ್ನೊಂದು ಸಮುದ್ರಕ್ಕಾರಿ ಮತ್ತೊಂದು ಸಮುದ್ರಕ್ಕಾರಿ ಸಂಧ್ಯಾವನ್ನ ಮುಗಿಸಿ ಕಿಷ್ಕಿಂದಾಪಟ್ಟಣಕ್ಕೆ ಬಂದು ಅಷ್ಟೊತ್ತು ಸುಸ್ತಾಗಿರುತ್ತೆ ಪಾಪ, ರಾವಣ ಬಿಟ್ಟುಬಿಡ್ತಾನೆ, ದಪ್ಪ ಅಂತ ಕೆಳಗೆ ಬಿಡುತ್ತಾನು. ಇಲ್ಲಿ ಜರಾಸಂಧನ ಸ್ಥಿತಿ ಆಯ್ತು, ರಾವಣನ ಸ್ಥಿತಿಯಲ್ಲಿ ರಾವಣ ಮೆಲ್ಲಗೆ ಹೇಳುತ್ತಾನೆ, ವಾಲಿನೂ ಹೇಳುತ್ತಾನೆ. ಆಗ ರಾವಣ ಯೋಚನೆ ಮಾಡ್ತಾನೆ, ಎಂಥ ಪರಾಕ್ರಮ ಇದ್ದಾನೆ ಇವನು, ನನ್ನನ್ನು ಹಿಂದೆಯಿಂದ ಬಂದು ಹಿಡಿದು ಬಿಟ್ಟನಲ್ಲ, ಹಿಡಿದು ಆಕಾಶ ಪೂರ್ತಿ ಹಾರಿಸಿ ಆಡಿಬಿಟ್ಟ ಇವನು, ಇದು ಅಂಗದನ್ನು ತೊಟ್ಟಿ ಹುಳು ಅಂತ ಕಟ್ಟಿ ಬೇರೆ ಹಾಕಿದ್ನು ನೋಡು, ಹುಡಿ ಹುಳುಗಳು 10 ತಲೆಯಲ್ಲಿ ಹುಡಿ ಹಿಡ್ಕೊಂಡು ಬಂದಿದೆ ನೋಳಯ್ಯ. ಅವನಿಗೆ ಗಾಬರಿ ಆಯ್ತಂತೆ, ಸದ್ಯ ನಾನು ಬದುಕಿದ್ದೇ ಪುಣ್ಯ ಅಂತ ತಿಳ್ಕೊಂಡವ್. ಈ ವಾಲಿ ಯೋಚನೆ ಮಾಡ್ತಾನೆ, ನಾನು ರಾವಣ ಅಕಸ್ಮಾತ್ ನನ್ನ ಕೈಯಲ್ಲಿ ಸಿಕ್ಕ ಸರಿ ಹೋಯ್ತು, ಅಕಸ್ಮಾತ್ ನನ್ನ ಅವನು ಹಿಡಿದ್ಬಿಟ್ಟಿದ್ರೆ ನನಗೆ ತೀರಾಗ್ತಿತ್ತು ಅಂತ ಅವನಿಗೂ ಭಯ. ರಾವಣ ಅಂದರಂತೆ, ನೋಡು ವಾಲಿ, ನೀನು ಮಹಾಪರಾಕ್ರಮಿ, ನಾನು ಪರಾಕ್ರಮಿ, ನಾವು ಜಗಳಾಡಬಾರದು, ಸ್ನೇಹಿತರಾಗೋಣ, ಕೈ ಚಾಚಿದ್ರು, ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರು. ಇಲ್ಲಿ ಅರ್ಥ ಮಾಡ್ಕೋಬೇಕು, ಅಲ್ಲಿ ಇಲ್ಲಿ ಕರ್ಣ ಜರಾಸಂಧ ಸ್ನೇಹಿತರಾದರು, ಅಲ್ಲಿ ರಾವಣ ವಾಲಿ ಸ್ನೇಹಿತರಾದರು, ಅದಕ್ಕೆ ವಾಲಿನ ರಾಮದೇವರು ಕೊಂದು ಹಾಕಿಬಿಡ್ತಾರೆ. ಅಂತ ದುಷ್ಟರ ಸಹವಾಸ ಮಾಡಿದ್ದಕ್ಕೆ ವಾಲಿ ಬದುಕಲಿಕ್ಕಾಗಲಿಲ್ಲ, ರಾವಣರ ಸ್ನೇಹ ವಾಲಿಯ ಪ್ರಾಣ ತೆಗಲಿಕ್ಕೆ ಕಾರಣ ಆಯಿತು. ಇಲ್ಲಿ ಕರ್ಣ ಜರಾಸಂಧನ ಸ್ನೇಹ ಮಾಡಿದ, ದುರ್ಯೋಧನ ಸ್ನೇಹ ಮಾಡಿದ, ಅಲ್ಲಿ ರಾಮ ತಾನೇ ಕೊಂದ, ಇದು ಕೃಷ್ಣ ಅರ್ಜುನ್ ಕೈ ಕೊಲಿಸ್ತಾನೆ, ಕೊಂದ್ಬಿಡವನ ಅಂತ ಹೇಳ್ತಾನೆ. ದುಷ್ಟರ ಸಹವಾಸ ಎಷ್ಟು ಅಪಾಯಕರ ಅಂತ ಹೇಳೋದಕ್ಕೆ ಸಾಕ್ಷಿ. ವಾಲಿ ರಾವಣರ ಸಹವಾಸ ಮಾಡಿದ್ದಕ್ಕೆ ರಾಮನಿಂದ ದೂರ ಆದ, ಕರ್ಣ ಜರಾಸಂಧ ದುರ್ಯೋಧನ ಸಹವಾಸ ಮಾಡಿದ್ದಕ್ಕೆ ಭೀಮಕೃಷ್ಣರಿಂದ ದೂರ ಆಗಿಬಿಡುತ್ತಾನೆ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ನಮ್ಮ ಜೀವನದಲ್ಲಿ ಸಜ್ಜನ ಸಹವಾಸ ಅತ್ಯುತ್ತಮವಾದ ವ್ರತ ಆಗಬೇಕು. ಇಲ್ಲಿ ಕರ್ಣ ಇಷ್ಟು ಮಾಡಿದ, ಹೇಳಿದ್ದಕ್ಕೆಲ್ಲ ತಲೆ ಹಾಕಿದ, ಹೊರಟೇ ಬಿಟ್ಟ. ಇಷ್ಟೊತ್ತಿ ದುರ್ಯೋಧನಾದಿಗಳೆಲ್ಲ ಕರ್ಣನ ಜೊತೆ ಏನಾಯ್ತೋ ಏನೋ, ತಾನಂತೂ ಮದುವೆ ಮಾಡ್ಕೊಂಡ್ಬಿಟ್ಟ, ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಆರಾಮಾಗಿದ್ದು ಬಿಟ್ಟಿದ್ದಾನೆ. ಕರ್ಣ ವಾಪಸ್ ಹೋಗಿಟ್ಟ, ಉಳಿದವರಾಗಿದ್ರೆ ವಾಪಸ್ ಹೋಗ್ಬಾರ್ದಾಗಿತ್ತು, ಪಾಪಿಷ್ಟ ಕೈ ಬಿಟ್ಟು ಹೋದ ಅಂತ ಹೋಗ್ಬೇಕಾಗಿತ್ತು. ಕರ್ಣ ಹಾಗೆ ಮಾಡಲಿಲ್ಲ, ಪಾಪ ಸೀದಾ ವಾಪಸ್ ಹೋದ. ದುರ್ಯೋಧನ ನೋಡ್ದ, ಕರ್ಣ ಬಂದಿದ್ದೇ ಆಶ್ಚರ್ಯ, ಅರೆ ಕರ್ಣ ಬದುಕಿ ಬಂದ್ಬಿಟ್ಟಿ ಅಂತ ಆಲೆ ಎಲ್ಲ ತೀರ್ಮಾನ ಮಾಡಿದ್ರು ಹೋಗಿರ್ಬೇಕು ಅಂತೇಳಿ, ಎಷ್ಟೊತ್ತಿಗೋದ ಅಂತ ಕೇಳೋದಕ್ಕೆ ಅಂತ ಹೊರಟ್ರೆ ಬದುಕಿ ಬಂದ್ಬಿಟ್ಟಿದ್ದಾನೆ. ಅಷ್ಟೇ ನೋಡ್ತಾನೆ, ಒಳ್ಳೆ ವರ್ಚಸ್ಸಿದೆ, ಅದು ಸಾವಿರದಂದಾಗ ಅಂಗರಾಜ್ಯದ ಅಧಿಪತಿ ಆಗಿಬಿಟ್ಟಿದ್ದಾನೆ, ಪೂರ್ತಿ ಅಂಗರಾಜ್ಯದ ಅಧಿಪತಿ. ಅದನ್ನ ನೋಡಿದ ತಕ್ಷಣ ಕರ್ಣ ದುರ್ಯೋಧನಿಗೆ ಎಷ್ಟು ಖುಷಿ ಆಯ್ತು ಅಂತ ಕೇಳಿದ್ರೆ, ಕರ್ಣ ಗೆದ್ದು ಬಂದ ಅಂತ ಖುಷಿ ಅಲ್ಲ, ಓ ಕರ್ಣ ಮಹಾವೀರ, ಒಬ್ಬ ಜರಾಸಂಧನನ್ನ ಯಾರಿಗೂ ಸೋಲಿಸಕ್ಕಾಗಿದ್ದಿಲ್ಲ, ಬಲರಾಮದೇವರಿಗೆ ಪ್ರಾಬ್ಲಮ್ ಆಗಿದ್ದ ಅವನು, ಅಂಥವನನ್ನ ಕರ್ಣ ಸೋಲಿಸಿ ಗೆದ್ದು ಅವರಿಂದ ಇನಾಮ್ ಬೇರೆ ತಗೊಂಡು ಬಂದಿದ್ದಾನೆ ಅಂದ್ರೆ, ಇವನು ಅಂತಿಂಥವನಲ್ಲ, ಸಾಕ್ಷಾತ್ ಕೃಷ್ಣ ಇದ್ದಾಗೆ ತಿಳ್ಕೊಂಡ್ಬಿಟ್ಟನು. ನೋಡಿ ಜೀವೇಶ್ವರಕ್ಕೆ ತಿಳ್ಕೊಂಡಾಗ ಆಯ್ತು, ಅವನಿಗೆ ಜೀವೇಶ್ವರಕ್ಕೆ ತಿಳ್ಕೊಂಡಲ್ಲ, ಅಂಧಂತ ಬಸಿ ಹೋಗ್ಲಿಕ್ಕೆ ಒಳ್ಳೆ ದಾರಿ ಆದಾಗ ಆಯ್ತು. ದುರ್ಯೋಧನ ಕೃಷ್ಣನಿಗೆ ಯಾರನ್ನ ಕಂಪೇರ್ ಮಾಡ್ತೀರಿ ನೀವೀಗ, ತುಂಬಾ ಬೆಳಕಿದೆ, ಸೂರ್ಯ ಅಂತ ಕರೆದು ಬಿಡ್ತೀರಾ? ಎಷ್ಟು ಬೆಳಕಿರಲಿ, ಸೂರ್ಯ ಅಲ್ಲ, ಒಬ್ಬ ಸೂರ್ಯನ ಮುಂದೆ ಕೋಟಿ ಕೋಟಿ ಬೆಳಕೇನೂ ಅಲ್ಲ, ಎಂಥ ತೇಜಸ್ವಿ ಇರಲಿ ಮನುಷ್ಯ, ಎಂತ ಸಾವಿರ ಸಾವಿರ ಬ್ರಹ್ಮದೇವರು ಬರಲಿ, ಪರಮಾತ್ಮನಿಂದ ಡಲ್ ಆಗಿಬಿಡ್ತಾರೆ, ದೇವರ ಶಕ್ತಿನೇ ಅಂಥದ್ದು. ಈ ದುರ್ಯೋಧನ ಎಂಥ ಪಾಪಿಷ್ಟ, ಈ ರೀತಿ ಗೆದ್ದಿದ್ದಕ್ಕೆ ಕೃಷ್ಣನಿಗೆ ಸಮ ನಮ್ಮ ಕರ್ಣ ಅಂತ ತಿಳ್ಕೊಂಡ್ರೆ ನಿಜವಾದ ಮೂರ್ಖತರದ ಪರಮಾವಧಿ. ಅಷ್ಟೇ ಅಲ್ಲ, ಇನ್ಮೇಲೆ ಯುದ್ಧ ಮಾಡೋದಕ್ಕೇನು ಯೋಚನೆ ಬೇಕಾಗಿಲ್ಲ, ಪಾಂಡವರನ್ನ ಕೊಂದೇ ಬಿಡ್ತಾರೆ ಕರ್ಣ ಅಂತ ತಿಳ್ಕೊಂಡ್ಬಿಡ್ತಾನೆ. ಈ ಭ್ರಮೆ ಕೂಡ ಅವನು ಹುಟ್ಟಿತು, ಈ ಭ್ರಮೆಯನ್ನ ನಿಜವಾದ ಭ್ರಮೆ ಇದು. ಅವತ್ತರಿಂದ ಕರ್ಣನ ಬಗ್ಗೆ ಅವರ ವ್ಯೂ ಚೇಂಜ್ ಆಗಿಬಿಡುತ್ತೆ, ಮಹಾಪರಾಕ್ರಮಿ ಅಂತ ಗೊತ್ತಿತ್ತು, ಅಷ್ಟವಿದ್ಯಾಕಾರ ಪರೀಕ್ಷೆ ಕಂಡು ಹೊರತಿದ್ರು. ಈಗಂತೂ ವಿಶ್ವಾಸ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಅಂದ್ರೆ ಜರಾಸಂಧನ ಮೇಲಿನ ಇಂಥ ಒಂದು ಗೆಲುವಿನ ಹಿನ್ನೆಲೆ ಯೋಚನೆ ಮಾಡಲಿಲ್ಲ ಅವನು. ಪರಶುರಾಮದೇವರು ವರ ಇದೆ, ಅದಕ್ಕೆ ಗೆದ್ದ. ಪರಶುರಾಮದೇವರು ದೊಡ್ಡವರು, ಅವರನ್ನ ಶರಣ ಹೊಂದಬೇಕು ಅಂತ ಯೋಚನೆ ಮಾಡಲಿಲ್ಲ. ಈ ಕರ್ಣನೇ ಭಾರಿ ದೊಡ್ಡವನು ಅಂತ ತಿಳ್ಕೊಂಡು ದುರ್ಯೋಧನ ತುಂಬಾ ತಪ್ಪು ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ದೊಡ್ಡ ಘಟ್ಟ ಮುದಂತಿ ಆಗಿದೆ. ದುರ್ಯೋಧನನಿಗೆ ಅವಳು ಸಿಕ್ಕಲು ಹೆಂಡತಿ. ಮಹಾಭಾರತದಲ್ಲಿ ಅವರ ಹೆಸರು ಹೇಳಿಲ್ಲ. ಎಲ್ಲ ಜನ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಭಾನುಮತಿ ಭಾನುಮತಿ ಅಂತ ಕೇಳಿ ಅಭ್ಯಾಸವಾಗಿದೆ. ಅದು ಮೂಲ ಮಹಾಭಾರತದಲ್ಲಿ ಬಂದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಹೆಸರು ಉಪಯೋಗಿಸಿದ್ದು ಭಟ್ಟನಾರಾಯಣ ಅಂತಿದ್ದಾರೆ. ವೇಣಿ ಸಂಹಾರ ಅಂತ ಬರೆದಿದ್ದಾರೆ. ಅವನು ಉಪಯೋಗಿಸ್ತ, ಮುಂದೆ ಪಂಪ ಉಪಯೋಗಿಸ್ತ, ಅದೆಲ್ಲರೂ ಉಪಯೋಗಿಸಿಬಿಟ್ರು. ಎಷ್ಟು ಮಟ್ಟಿಗೆ ಅಂದ್ರೆ ವೇದವ್ಯಾಸರು ಮರ್ತಿರಬೇಕು ಅನ್ನೋಷ್ಟು ಮಟ್ಟಿಗೆ ಕೊನೆ ಪಕ್ಷ. ನಿಜವಾಗಲೂ ಕೂಡ ಅದು ಮಹಾಭಾರತದ ಹೆಸರಲ್ಲ. ಅದು ಅವನ ಹೆಸರನ್ನು ವೇದವ್ಯಾಸರು ಹೇಳಲಿಲ್ಲ. ಅವ್ರ ಹೆಸರು ಹೇಳುವಷ್ಟು ಕೂಡ ಯೋಗ್ಯತೆ ಅವರಿಗಿಲ್ಲ. ಮಂಥರಿ ಅವರ ಹೆಸರಲ್ಲ, ಗೂನಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಮಂಥರಿ ಅಂದ್ರೆ ಗೂನಿ ಅಂತ ಹೆಸರು. ಅದಕ್ಕೆ ಮಂಥರಿ ಅವಳು, ಇವಳು ಅವ್ರ ಹೆಸರು ಹೇಳದೇನೆ ಮಂಥರಿ ಅಂತ ಅಷ್ಟೇ ಹೇಳಿದ್ರು. ಇವನು ಬರೀ ಕಾಶಿರಾಜರ ಮಗಳು, ದುರ್ಯೋಧನ ಹೆಂಡತಿ ಅಷ್ಟೇ. ಆದ್ರೆ ಅಲಕ್ಷ್ಮಿ ಹೊರತಿ ಯಾರು ಅಲ್ಲ ಅಂತ ಅವಳ ಜೊತೆ ವಿವಾಹವಾಯ್ತಂತೆ. ದುರ್ಯೋಧನಿಗೆ ಅವಳಲ್ಲಿ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಒಬ್ಬನ ಗಂಡು ಮಗ ಲಕ್ಷಣ ಅಂತ ಹೆಸರು, ಹೆಣ್ಣು ಮಗಳು ಲಕ್ಷಣ ಅಂತ ಹೆಸರು. ಇಬ್ರು ಲಕ್ಷಣನೇ, ಲಕ್ಷಣ ಲಕ್ಷಣ. ಹುಟ್ಟಿದ ಲಕ್ಷಣ ಯಾರು ಗೊತ್ತೇನಿ ಇವನು. ಈ ರೀತಿ ಮಹಾಭಾರತವನ್ನ ರಾಮಾಯಣಕ್ಕೆ ಯಾರು ಲಿಂಕ್ ಮಾಡಲಿಲ್ಲ. ಮಹಾಭಾರತ ತಾತ್ಪರ್ಯದ ಆಚಾರ್ಯ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ. ರಾಮಾಯಣದಲ್ಲಿ ರಾವಣನ ಮಗ ಅಕ್ಷಕುಮಾರ ಅಂತಿದ್ನಲ್ಲ, ಹನುಮಂತ ದೇವರು ಕೊಂದು ಹಾಕಿದ್ರಲ್ಲ, ಅಕ್ಷಕುಮಾರನೇ ಈ ದುರ್ಯೋಧನ ಮಗನೇ ಹುಟ್ಟುತ್ತಾ ಇದ್ದಾರೆ. ಅಲ್ಲಿ ರಾವಣನ ಮಗ, ಇಲ್ಲಿ ದುರ್ಯೋಧನನ ಮಗ. ಅಲ್ಲಿ ಅಕ್ಷಕುಮಾರ, ಲಕ್ಷ್ಮಣ ಕುಮಾರ, ಇಷ್ಟೇ ವ್ಯತ್ಯಾಸ. ಅಂತೂ ಇಷ್ಟೇ. ಅಲ್ಲಿ ರಾಮಾಯಣದ ಖಳನಾಯಕನ ಮಗ, ಇಲ್ಲಿ ಮಹಾಭಾರತದ ಖಳನಾಯಕನ ಮಗ. ಒಂದು ಗುಂಡ ಮಗನಾದನೇ ಹೊರತು ಒಳ್ಳೆಯ ಮಗ ಯೋಗ ಬರಲೇ ಇಲ್ಲ ಅವನಿಗೆ. ದುಷ್ಟ, ಹನುಮಂತನಿಂದ ಸತ್ತಿದ್ದಕ್ಕೆ ಶಿಕ್ಷೆಯಾಗಿ ವಾಯುದೇವರು ದ್ರೋಹ ಮಾಡಿದ್ದರ ಫಲ ಇಂಥ ಒಂದು ಮಹಾನೀಚನ ಮಗನಾಗಿ ಹುಟ್ಟತಕ್ಕಂಥ ಯೋಗ ಅವನಿಗೆ ಬಂತು. ಹುಟ್ಟಿದವಳು ಮಗಳು ಲಕ್ಷಣ ಅಂತ ಹೆಸರು ಅವಳು. ಲಕ್ಷಣ, ಅವಳು ಮಾತ್ರ ಭಾರಿ ಲಕ್ಷಣನೇ. ಅವಳು ಸಾಮಾನ್ಯನಲ್ಲ. ಸಾ ರತಿರಿಹಿ, ರತಿದೇವಿ ಆಕೆಯಾಗಿ ಹುಟ್ಟಿ ಬಂದಿದ್ದ. ರತಿದೇವಿ ಗೊತ್ತಲ್ಲ, ಕಾಮನ ಹೆಂಡತಿ ರತಿದೇವಿ, ಆಕೆ ತನ್ನ ಮಗಳಾಗಿ ಹುಟ್ಟಿ ಬಂದಿದ್ದಾಳೆ. ಅಂತ ಪಾಪಿ ಹೊಟ್ಟಲು ಬಿಟ್ಟು ಯಾವುದೋ ಒಂದು ಪ್ರಾರಬ್ಧ. ಆದ್ರೆ ಮದುವೆ ಆಗಿದ್ದು ಮಾತ್ರ ಆಕೆ ತನ್ನ ಗಂಡನ್ನೇ ಮದುವೆ ಆಗ್ತಾಳೆ ಹೊರತು ಬೇರೆಯವರನ್ನಲ್ಲ. ಕತೆ ಮುಂದೆ ಬರುತ್ತೆ ನೋಡೋಣ. ಮದುವೆ ಯಾವಾಗ ಮಾಡ್ತಾನೆ, ಇವನೇನ್ ಮಾಡ್ತಾನೆ, ಅದೇ ಮದುವೆ ಆಗುತ್ತೆ ಹೇಗಾಗುತ್ತೆ ಎಂಬುದನ್ನ ಮುಂದೆ ನೋಡಬಹುದು. ತಮಾಷೆ ಎಂದ್ರೆ ಲಕ್ಷಣ ಭಾರಿ ಒಳ್ಳೆಯವಳು, ಇಂತ ಕೆಟ್ಟ ತಂದೆಯ ಮಗಳು. ಸಾಮಾನ್ಯವಾಗಿ ಈ ಸಿನಿಮಾ ನಾಟಕಗಳಲ್ಲಿ ವಿಲನ್ ಮಗಳು ಭಾರಿ ಇದಾಗಿಬಿಟ್ಟಿರ್ತಾಳೆ. ವಿಲನ್ ಮಗಳು ಹೀರೋನ್ ಮದುವೆ ಆಗೋದು ಸಾಮಾನ್ಯ ಪದ್ಧತಿ. ಅದು ರಾಮಾಯಣ ಕಾಲಕ್ಕೆ ಬಂದಿರೋ ಅಭ್ಯಾಸ. ರಾಮಾಯಣ ಮಹಾಭಾರತಗಳು ನಡೆದು ಬಿಟ್ಟಿದೆ ಅದೆಲ್ಲ ಕೂಡ. ದುರ್ಯೋಧನ ಮಗಳು ಪ್ರದ್ಯುಮ್ನ ಸಾಕ್ಷಾತ್ ಸಾಮನನ್ನು ಮದುವೆ ಆಗ್ತಾಳೆ, ಕೃಷ್ಣನ ಮಗನನ್ನು ಮದುವೆ ಆಗ್ತಾಳೆ. ಇದೆಲ್ಲ ಪುರಾಣ ಪುಣ್ಯಕಥೆಯಲ್ಲೇ ಬಂದಿರತಕ್ಕಂಥ ವಿಚಾರಗಳು. ಅವಳು ತುಂಬಾ ಒಳ್ಳೆಯವಳಾಗಿದ್ದ ಆಶ್ಚರ್ಯ. ಅದೇ ರೀತಿಯಲ್ಲಿ ನೋಡಿ, ರುಕ್ಮಿಣಿದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ಅಣ್ಣ ರುಕ್ಮಿ ಮಹಾ ರಾಕ್ಷಸ ಇಲ್ವಲ ಅಂತಕ್ಕಂಥ ರಾಕ್ಷಸನೇ ರುಕ್ಮಿ ಆಗಿದ್ದ. ಒಂದೇ ಮನೆಯೊಳಗೆ ಎಲ್ಲರೂ ಒಳ್ಳೆಯವರು ಇರಬೇಕು ಅಂತಿಲ್ಲ. ಅಪ್ಪ ಇದ್ದ ಮಗಳಿರ್ಬೇಕಾಗಿಲ್ಲ, ಮಗಳಿದ್ದಾಗ ಅಪ್ಪ ಇರಬೇಕಾಗಿಲ್ಲ, ಅಣ್ಣ ತಮ್ಮ ಒಂದೇ ರೀತಿ ಇರಬೇಕಾಗಿಲ್ಲ, ಅತ್ತಗೆಯರು ಒಂದೇ ರೀತಿ ಇರಬೇಕಾಗಿಲ್ಲ. ಜಗತ್ತಿನ ಎಲ್ಲಾ ದೋಷಗಳು ಒಂದು ಮನೆಯಲ್ಲೇ ಬೇಕಾದ್ರೆ ಇರಬಹುದು. ಮಗ ಒಂದು ರೀತಿ, ಮಗಳು ಒಂದು ರೀತಿ, ಅಪ್ಪ ಒಂದು ರೀತಿ, ಅಮ್ಮ ಒಂದು ರೀತಿ, ಯಾರು ಬೇಕಾದ್ರೆ ಇರಬಹುದು. ಜೀವ ಜೀವ ಭೇದ ಅಂದ್ರದೇ ಎಲ್ಲ ಒಂದೇ ರೀತಿ ಇರಬೇಕಾಗಿದ್ದಿಲ್ಲ. ಅಕಸ್ಮಾತ್ ಇದ್ರೆ ಭಾರಿ ಪುಣ್ಯವಂತರಾಗಿರೋರು. ಅಂತಹ ಒಂದು ಯೋಗ ಸಿಗೋದು ಭಾರಿ ದುರ್ಲಭ. ಆಕಾರದಲ್ಲಿ ಮಾತ್ರ ನಡೀತಿತ್ತು. ಕಲಿಯುಗದಲ್ಲಿ ಅಂತ ಸಂಭವ ಭಾರಿ ಭಾರಿ ಎಕ್ಸೆಪ್ಷನ್. ಇದ್ರೆ ನಿಜವಾಗ್ಲೂ ದೇವರ ಅನುಗ್ರಹ ಅಂತ ಭಾವಿಸಬೇಕಷ್ಟೇ. ಮುಂದೆ ದುಶ್ಯಾಸನ ಮದುವೆ ಆಯ್ತು ಅಂತ. ಆಮೇಲೆ ದುಶ್ಯಾಸನ ಮದುವೆ ಆಯ್ತು. ಅವನು ಯಾವುದೋ ರಾಜನ ಮಗಳ, ಅವನು ಹೀಗೆ ಮದುವೆ ಆಗಿ ಬಂದ. ಅವನಿಗೊಬ್ಬ ಮಗ ಹುಟ್ಟಿದ. ಅವನು ಸುರಾಂತಕ ಅಂತ ರಾವಣನ ಮಗನಾಗಿದ್ದ ರಾಮಾಯಣ ಕಾಲಕ್ಕೆ. ಅವನು ದುಶ್ಯಾಸನ ಮಗನಾಗಿ ಹುಟ್ಟುತ್ತಾ ಇದ್ದ. ಇವನ ಕತೆ ಕೇಳಿರ್ಬೇಕು ನಾವು. ಮುಂದೆ ಯುದ್ಧದ ಕಾಲಕ್ಕೆ ಉಪಯೋಗ ಬರುತ್ತೆ ಹೆಸರುಗಳೆಲ್ಲ. ಲಕ್ಷಣ ಮತ್ತು ದುಶ್ಯಾಸನ ಮಗ ಇಬ್ರು ಕೂಡ, ಇಬ್ರು ಒಂದೇ ಹುಟ್ಟಿದ್ದು, ಹೆಚ್ಚು ಕಡಿಮೆ ಸಮವಯಸ್ಕರು. ಸಾಯಿದ ಒಂದೇ ದಿವಸ ಸಾಯ್ತಾರೆ ಇಬ್ರು ಕೂಡ ಯುದ್ಧದಲ್ಲಿ. ಆ ಪ್ರಸಂಗ ಬಂದಾಗ ನೋಡಬಹುದು ನಾವು. ಇಷ್ಟಾಯ್ತಂತೆ. ಇಷ್ಟೊತ್ತಿಗೆ ಪಾಂಡವರು ಬಂದಾಯ್ತೀಗ. ಇದೆಲ್ಲ ಪಾಂಡವರು ಅಲ್ಲಿದ್ದ ನಡೆದ ಘಟನೆ. ಇಲ್ಲಿ ಬಂದಾಯ್ತೀಗ ದುರ್ಯೋಧನನಿಗೆ ಮತ್ತೊಂದು ಯೋಚನೆ ಪ್ರಾರಂಭವಾಗಿದೆ. ಇನ್ನೊಂದು ಮದುವೆ ಆಗಬೇಕು ಅಂತ ಹುಟ್ಟಿದವನು. ಇನ್ನೊಂದು ಮದುವೆ ಆಗುವ ಮನಸ್ಸಿಗೆ ಬಂತು. ಅದಕ್ಕೋಸ್ಕರವಾಗಿ ಮತ್ತೊಂದು ಸ್ವಯಂವರದ ಎಲ್ಲೋ ಹುಡುಕ್ತಾ ಇದ್ದ. ಒಂದು ಸುದ್ದಿ ಸಿಕ್ತು. ಸುವಜ್ರ ಅಂತ ಒಬ್ಬ ರಾಜ, ಅವನು ಕಳಿಂಗ ದೇಶದ ರಾಜ. ಕಳಿಂಗ ದೇಶ ಅಂದ್ರೆ ಇವತ್ತಿನ ಒರಿಸ್ಸಾ. ಇವತ್ತಿನ ಒರಿಸ್ಸಾನೇ ಕಳಿಂಗ ದೇಶ. ಅದ ರಾಜ ಸುವಜ್ರ. ಅವನಿಗೆ ಶಿವನ ವರ. ಮಗಳು ಬಹಳ ಸುಂದರಿ ಅಂತ ಹೆಸರುವಾಸಿಯಾದವಳು. ದುರ್ಯೋಧನ ಹೆಂಡತಿ ಬಹಳ ಸುಂದರಿ ಅಂತ ಹೆಸರುವಾಸಿಯಾದವಳೇನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅವಳಲ್ಲಿ ಅಂತ ಸೌಂದರ್ಯ ಎಲ್ಲಿಂದ ಬಂದಿತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದುಷ್ಟ ಸ್ತ್ರೀಯರಿಗೆ ಸೌಂದರ್ಯ ಇರೋದಿಲ್ಲ. ಶಾಸ್ತ್ರ ಸೌಂದರ್ಯ ಇರೋದಿಲ್ಲ. ಒಳ್ಳೆ ಸ್ತ್ರೀಯರಿಗೆ ಸೌಂದರ್ಯ ಇರದೇ ಇರೋದಿಲ್ಲ. ಆದರೆ ಎಕ್ಸೆಪ್ಷನ್ ಎರಡೂ ಆಗುತ್ತೆ ಅಂತ ಹೇಳುತ್ತೆ. ಅವಳ ಸ್ವರೂಪತ ಒಳ್ಳೆಯ ಸ್ತ್ರೀ ಕುರೂಪಿಯಾಗಿ ಹುಟ್ಟಬಹುದು, ಯಾವುದೋ ಪಾಪದ ಫಲವಾಗಿ ಹಾಗೆ ಹುಟ್ಟಬಹುದು, ತಪ್ಪಲ್ಲ. ಆದ್ರೆ ಒಂದ್ ಸತ್ತಿ ಗಿರೋಡಿ ತೀರ್ಮಾನ ಮಾಡಲಿಕ್ಕೆ ಹೋಗಬಾರದು. ಅದೇ ರೀತಿಯಲ್ಲಿ ಒಬ್ಬ ಸುಂದರಿಯಲ್ಲ ಒಳ್ಳೆಯವಾಗಿರೋ ಕಾರಣ ಇಲ್ಲ. ಮತ್ತು ಭಾರಿ ಮರಿತಕ್ಕಂಥ ಜನ ಎಲ್ಲ ಏನಾಗಿರ್ತಾರೆ ಗೊತ್ತಾ, ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ ನೋಡಿ. ಅಂತ ಸೌಂದರ್ಯ ಇಂಥ ಸೌಂದರ್ಯ ಗೆದ್ದವರೆಲ್ಲ ಸಾಮಾನ್ಯ ಒಳ್ಳೆಯವರಾಗಿರೋ ಚಾನ್ಸಸ್ ಭಾರಿ ಕಡಿಮೆ. ಅವರ ಜೀವನದೇ ಬೈ ಕುಡು ಕುಡು ತಿಂಬೋರಾಗಿರ್ತಾರೆ ಹೊರತು ಒಳ್ಳೆತರ ಸಾಮಾನ್ಯವಾಗಿರೋದಿಲ್ಲ. ಸೌಂದರ್ಯ ಕಾಣ್ತೇವೆ, ಇದು ಆಶ್ಚರ್ಯ. ದುರ್ಯೋಧನ ಹೆಂಡತಿ ಸುಂದರಿ, ಇವರು ಸುಂದರಿಯರೇ ಆಗಿರ್ತಾರೆ, ಯಾತಕ್ಕಿದು? ಆಚಾರ್ಯ ಹೇಳ್ತಾರೆ ಅದಕ್ಕೆ ಕಾರಣ ಒಂದು ವರ, ಇನ್ನೊಂದು ಆವೇಶ. ವರದ ಮೇಕಪ್ ಅಂತ ಹೇಳ್ತಾರೆ, ವರ ವರ ಅಂದ್ರೆ ಅಷ್ಟೇ, ಇನ್ನೇನಲ್ಲ, ಮೇಕಪ್ ಮಾಡ್ಕೊಂಡು ಬೆಳ್ಳ ಕಾರಣ ಕಾಣ್ತಾರೆ ಹೊರತು ನಿಜವಾಗ್ಲೂ ಸುಂದರಿ ಆಗಿರಲಿಲ್ಲ. ಅದು ಹೊರಗಿನ ಕಾನ್ಸೆಪ್ಟ್. ಇವತ್ತಂತೂ ಪ್ಲಾಸ್ಟಿಕ್ ಸರ್ಜರಿನೇ ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ವಿಜ್ಞಾನ ಮುಂದುವರೆದು ಬಿಟ್ಟಿದೆ. ಕೆಲವು ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ವೈದ್ಯಶಾಸ್ತ್ರ ಸಹಾಯ ಮಾಡುತ್ತೆ. ಇಲ್ಲಿ ವೈದ್ಯನ ವರ ಅಲ್ಲಿ ದೇವತೆಗಳ ವರ ಅಷ್ಟೇ. ಇನ್ನೊಂದು ಕಾರಣ ಆವೇಶ ಅಂತ ಹೇಳುತ್ತಾರೆ. ಒಳಗೆ ಒಬ್ಬ ದೇವತೆ ಆವೇಶ ಇದ್ರೆ ಸುಂದರಿಯರ ಕಾಣ್ತಾರೆ. ಅವಳ ಒಳಗೆ ಪಾರ್ವತಿ ಆವೇಶ ಇತ್ತು ಅಂತ ಹೇಳುತ್ತಾರೆ. ಗಿರಿಜಾಧಿ ವಿಷ್ಠಾಂ, ಆ ದುರ್ಯೋಧನ ಹೆಂಡತಿಯಲ್ಲಿ ಪಾರ್ವತಿ ಆವೇಶ ಇತ್ತು. ಆವೇಶ ಇದ್ದು ರೂಪಕ್ಕೆ ಮಾತ್ರ, ಸಂಸಾರದ ಕಾಲಕ್ಕೆ ಆವೇಶ ಇಲ್ಲ. ಸಾಕ್ಷಾತ್ ಪಾರ್ವತಿ ದೇವಿಯವರು ಅತ್ಯಂತ ಶುದ್ಧರು. ಆದರೆ ಇಲ್ಲಿ ಮಾತ್ರ ನೋಡೋದಕ್ಕೆ ಮಾತ್ರ ಸುಂದರಿಯಾಗಿ ಕಾಣಕ್ಕೆ ಅದೊಂದು ಕಾರಣ ಇತ್ತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅಂತಹ ಸುಂದರಿಯಾದ ಹೆಂಡತಿ ಇದ್ರು ಕೂಡ ದುರ್ಯೋಧನ ಮತ್ತೊಬ್ಬ ಹೆಂಡತಿ ಹೋದರು ಪ್ರಯತ್ನ ಪಟ್ಟ. ಸೋಜನ ಮಗಳು, ಅವಳು ಸುಂದರಿ ಅಂತ ಖ್ಯಾತಳಾದವಳು, ಅವರು ಭಾರಿ ದುಷ್ಟಳೇನೆ, ಯಥಾ ಪ್ರಕಾರ ಸ್ವಯಂವರ, ಎರಡರೂ ಅಲ್ಲಿಗೆ ಸೇರಿದರು. ಅವಳು ದುಷ್ಟಳಾದ್ರಿಂದ ಒಳ್ಳೆಯವರು ಯಾರು ಬರಲಿಲ್ಲ, ಮತ್ತೆ ಒಳ್ಳೆಯವರು ಯಾರು ಬರಲಿ, ಕೆಟ್ಟವರೆಲ್ಲ ಸೇರಿದರು. ಯಥಾ ಪ್ರಕಾರ ದುರ್ಯೋಧನ ಜೊತೆ ಕರ್ಣನು ಹೋಗಿದ್ದ. ಅಲ್ಲಿ ದುರ್ಯೋಧನ ನೋಡಿದ, ಇನ್ನೇನು ಸ್ವಯಂವರ ಎಲ್ಲ ಶುರುವಾಗಬೇಕು. ದುರ್ಯೋಧನ ಏನ್ ಮಾಡಿದ ಗೊತ್ತಾ, ಅವನು ಯೋಚನೆ ಮಾಡಿದ, ನನಗೆಲ್ಲ ಯಾವ ರೂಲ್ಸ್ ಅಂತ ಯೋಚನೆ ಮಾಡಿದ. ನನಗೆಲ್ಲ ರೂಲ್ಸ್ ಅಂದ್ರೆ ಏನರ್ಥ ಅಂತ ಹೇಳಿದ್ದು, ಕನ್ನೆ ನೆಲಕೊಂಡಿದ್ದು ಹಟ್ಟಬಿಟ್ಟೆ. ಯಥಾ ಪ್ರಕಾರ ಹಿಂದೆ ಒಂದು ಮಾಡಿದ್ನಲ್ಲ, ಹಿಂದೆ ಮಾಡಿದ್ನಲ್ಲ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟ. ದುಷ್ಟರು ಒಂದ್ಸರಿ ಕಾಪಿ ಹೊಡಿತಾರಲ್ಲ, ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾನೆ. ಅದನ್ನೇ ಏನೋ ಇವತ್ತು ಬಾಯಿ ತುಂಬಾ ತೊಂದರೆ ಬಂದಿತ್ತು, ಸುಳ್ಳು ಹೇಳಿದೆ ಅಂತ ಮಾಡೋದಿಲ್ಲ ಅವನು. ಸುಳ್ಳು ಹೇಳಿ ಅವ್ರು ಚೆನ್ನಾಗಿ ಆಯ್ತಾ ಸುಳ್ಳೇ ಹೇಳಬೇಕು ತೀರ್ಮಾನ ಮಾಡ್ಕೊಂಡ್ಬಿಡ್ತ. ಎಷ್ಟು ಮಟ್ಟಿಗೆ ಅಂದ್ರೆ, ಸತ್ಯ ಹೇಳಿದ್ರೆ ಕೆಲಸ ಆಗೋ ಚಾನ್ಸಸ್ ಇಲ್ಲ, ಸುಳ್ಳು ಹೇಳಿದ್ರೆ ಸುಖವಾಗಿ ಕೆಲಸ ಆಗುತ್ತೆ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಜ್ಜನರು ತಪ್ಪು ಮಾಡ್ತಾರೆ, ತಿಳ್ಕೊಂಡ್ಬಿಡ್ತಾರೆ. ದುಷ್ಟ ತಪ್ಪು ಮಾಡ್ತಾನೆ, ಅದು ಪ್ರಾಕ್ಟೀಸ್ ಮಾಡ್ತಾರೆ. ಆದ್ದರಿಂದ ಸಜ್ಜನರ ತಪ್ಪನ್ನ ದುರ್ಜನ ತಪ್ಪನ್ನ ಕಂಪೇರ್ ಮಾಡಕ್ ಹೋಗಬಾರದು. ಸಜ್ಜನ ಮೊದಲು ತಪ್ಪು ಮಾಡೋದಿಲ್ಲ, ಅಕ್ಷರತ್ ಮಾಡಿದ್ರೆ ಕಷ್ಟ ತಿಳ್ಕೊಂಡ್ಬಿಡ್ತಾರೆ. ದುರ್ಜನ ತಪ್ಪು ಮಾಡ್ತಾನೆ, ಮಾಡಿದ ತಪ್ಪೇ ಮತ್ತೆ 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 ಮಾಡ್ತಿರ್ತಾರೆ. ಇದು ದುರ್ಯೋಧನ ಮಾಡಿದ ಕೆಲಸ ಅದು. ಯಥಾಪ್ರಕ ಕನ್ನೆ ನೆಲಕೊಂಡ ಹೋಗ್ಲಿಕ್ಕೆ ಅಂತ ತಯಾರಾಗೇ ಬಿಟ್ಟ. ಆದ್ರೆ ಜರಾಸಂದ ಹುಷಾರಾಗಿಬಿಟ್ಟಿದ್ದಾಗ್ಲಿ, ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಹುಷಾರಾಗಿದ್ದ. ಸುವರ್ಜನ ಅವನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದ್ರಲ್ಲ ಹಿಂದಿಂದು, ಸುವರ್ಜನ ನೋಡಿದ್ದ. ವರ್ನಾಗಿ ಬರೋಲ್ಲಿ ಭಾರಿ ಡೇಂಜರ್ ಇದನ್ನು ಗೊತ್ತಾಗಿತ್ತು. ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರು, ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ರು. ಅಲ್ಲಿ ಹೋಗಾಗೇ ಇಲ್ಲ, ದಿಗ್ಬಂಧನ ಮಾಡ್ದ ಮಾಡಿಬಿಟ್ಟಿದ್ರು. ಹೊರಗೋಗ್ತಾನೆ, ಎಲ್ಲ ಹಿಡಿದಾಕ್ಬಿಡ್ತಾರೆ. ದುರ್ಯೋಧನ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗ್ತಾ ಇಲ್ಲ. ಯುದ್ಧದಲ್ಲಿ ಮಹಾಪರಾಕ್ರಮ ಎಲ್ಲ ದುರ್ಯೋಧನ ಯೋಚನೆ ಮಾಡಬೇಕು. ಅವನ ದೇಹ ಭಾರಿ ಗಟ್ಟಿ, ಪರಾಕ್ರಮ ಎಲ್ಲ ಅವನು. ಗಟ್ಟಿ ಇರೋದು ಬೇರೆ, ಪರಾಕ್ರಮ ಬೇರೆ. ಗಟ್ಟಿ ಇದ್ರೆ ಬರೀ ಸ್ಟ್ರಾಂಗ್ ಅಂತ ಅಷ್ಟೇ ಇರ್ತದೆ. ಪರಾಕ್ರಮ ಅಂದ್ರೆ ಏನು ಗೊತ್ತಾ, ಅಟ್ಯಾಕಿಂಗ್ ಕೆಪಾಸಿಟಿ ಅದು. ದುರ್ಯೋಧನಗೆ ಅದಿರಲಿಲ್ಲ. ತುಂಬಾ ಜನ ದುರ್ಯೋಧನ ಮಹಾವೀರ ಅಂತ ಹೊಗಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು. ತನ್ನ ಜೀವಮಾನದಲ್ಲಿ ದುರ್ಯೋಧನ ಒಂದು ಯುದ್ಧನ ಗೆದ್ದಿಲ್ಲ ಅವರು. ಇವ್ರು ಕನ್ನಡದವ್ರು ಏನ್ ಮಾಡಿದ್ದಾರೆ ಗೊತ್ತೇನು, ಪಂಪ ಭಾರತ ಅವರೆಲ್ಲ ಕೂಡ ಮಹಾವೀರ ಅಂತ ಒಂದು ಚಿತ್ರ ಕೊಟ್ಬಿಟ್ಟಿದ್ದಾರೆ. ಮಹಾಭಾರತದ ಎವಿಡೆನ್ಸ್ ತೋರಿಸಿ ನೋಡೋಣಂತೆ, ಒಂದು ಸರ್ತಿನ ಒಂದು ದೊಡ್ಡ ಯುದ್ಧನು ದುರ್ಯೋಧನ ಗೆದ್ದಿಲ್ಲ. ಅವನು ಭಯ ಹುಟ್ಟಿಸೋದು ಟೆರರಿಸಂ ಹೊರತು ಅವನದು, ಮಹಾವೀರನಲ್ಲ ಅವನು. ಆದರೆ ಅದೇ ಭೀಮನ ಕಂಪೇರ್ ಮಾಡಿ, ಎಂಥ ಭೀಮಸೇನ! ಒಂದು ಸರ್ತಿನ ಭೀಮಸೇನ ಸೋತಿಲ್ಲ, ದುರ್ಯೋಧನ ಒಂದ್ ಸರ್ತಿನೂ ಗೆದ್ದಿಲ್ಲ. ಈ ಟಿವಿಯಲ್ಲಿ ತೋರಿಸಿದ್ದೇನಂತ, ಕೊನೆಗೆ ಭೀಮದುರ್ಯೋಧನ ಯುದ್ಧದೊಳಗೆ ಭೀಮ ಸೋತು ಬಿಡ್ತಿದ್ದ, ಬೈ ಚಾನ್ಸ್ ಗೆದ್ದು ಬಿಟ್ಟ ಅಂತ ಮಾಡಿಬಿಟ್ಟಿದ್ದ. ದುರ್ಯೋಧನ ಗೆಲ್ಲಬೇಕಾಗಿತ್ತು ಸೋತು ಬಿಟ್ಟ, ಭೀಮ ಸೋಲಬೇಕಾಗಿತ್ತು ಗೆದ್ದುಬಿಟ್ಟ ಅಂತ ಮಾಡಿದ್ದಾರೆ. ಎಂಥ ಪಾಪದ ಕೆಲಸವೆಲ್ಲ ಕೂಡ. ಒಂದು ಬಾರಿಯೂ ಸೋಲದ ಭೀಮಸೇನ ಯಾಕೆ ಸೋಲ್ತಾನೆ? ಒಂದು ಬಾರಿ ಅದಕ್ಕೆ ಗೆಲ್ಲರು ದುರ್ಯೋಧನ ಹೇಗೆ ಗೆಲ್ತಾನೆ? ಇನ್ನೆಲ್ಲ ಜನ ಯೋಚನೆ ಮಾಡದೇ ಇಲ್ಲ, ಏನೋ ಆಯ್ತು ಭೀಮಸೇನ ಬೈ ಚಾನ್ಸ್ ಗೆದ್ದುಬಿಟ್ಟ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು. ದುರ್ಯೋಧನ ಗೆಲ್ಲೋ ಬಂದೇ ಇಲ್ಲ ಇಲ್ಲೂ ಕೂಡ, ಹಿಡಿದು ಎಲ್ಲ ಕಡೆ ಕಟ್ಟಿ ಎಸ್ಟ್ ಬಿಡ್ತಾರೆ ಒಂದ್ ಕಡೆಗೆ. ಇವೆಲ್ಲ ಜರಾಸಂದ ಯುದ್ಧ ಮಾಡ್ತಾನೆ, ಅವನೊಬ್ಬನೇ ಅಲ್ಲ, ಅವನ 99 ಜನ ತಮ್ಮದಿರನ್ನ ಆ ಶಕುನ ಎಲ್ಲರನ್ನ ಕೇಳಿ ಪ್ಯಾಕ್ ಮಾಡಿ ಒಳಗೆ ಹಾಕಿಬಿಡ್ತಾರೆ. ಪೂರ್ತಿ ಜೈಲೊಳಗಿದ್ದಾರೆ ಅವರಿಗೆ. ಈ ಸುದ್ದಿ ಹಸ್ತಿರಾಪುರಕ್ಕೆ ಹೋಯ್ತು. ಹಸ್ತಿರಾಪುರಕ್ಕೆ ಹೋದಾಗ ಏನ್ ಮಹಾಕಾರ ಆದವರು, ಅವರಿಗೆಲ್ಲ ಮನೆತನದ ಗೌರವ ಪ್ರಶ್ನೆ. ಈಗ ಮನೆತನದ ಗೌರವದ ಪ್ರಶ್ನೆ, ಮಿನಿಸ್ಟರ್ ಮಗ ಸಿಕ್ಕಾಕೊಂಡ್ಬಿಟ್ಟು ಎಷ್ಟು ಕಷ್ಟ ಆಗ್ತದೆ, ಗೌರ್ಮೆಂಟ್ಗೆ ಇರು ಸುಮರುಸ ಆಗ್ತದೆ. ಆ ಥರ ಎಷ್ಟೋ ಸರ್ ತಂದ ಪ್ರಸಂಗ ನಡೆದೋಗ್ಬಿಟ್ಟಿರುತ್ತೆ ಕೂಡ. ಏನ್ ಮಾಡ್ಬೇಕೀಗ? ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ, ಹೇಗೆ ಬಿಡಿಸ್ಕೊಂಡು ಬರಬೇಕು ದುರ್ಯೋಧನ ಅಂತ ಪ್ರಶ್ನೆ. ದುರ್ಯೋಧನ ಬಿಡುಗಡೆ ಹೇಗಿದೆ, ಯಾರೂ ಕೇಳಿರೋದಿಲ್ಲ ಅಂತ ಕಥೆ ನಡೀತಾ ಇದೆ. ದುರ್ಯೋಧನ ಬಿಡುಗಡೆ ಹೇಗಾಗಬೇಕು ಅಂತ ಯೋಚನೆ ಮಾಡಿ ದೊಡ್ಡ ಸಭೆ ಸೇರಿಸ್ತಾರೆ. ಅಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ಲಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಅಶ್ವತ್ಥಾಮರಿದ್ದಾರೆ. ಈ ಹೇಳಿ ಕೇಳಿ ಕರ್ಣ ಇರಾಯ್ತು ಗೊತ್ತು, ಕರ್ಣ ಜೊತೆ ಹೋಗಿದ್ನಲ್ಲ, ಕರ್ಣನಿಗೂ ಭಾರಿ ಕಾನ್ಫಿಡೆನ್ಸ್ ಬಂದವ್ ಡೆವಲಪ್ ಆಗಿಬಿಟ್ಟಿದ್ದು. ಜರಾಸನ್ ಗೆದ್ದು ಬಿಟ್ಟಿದ್ದೇನಾಗ್ಲಿ ಅದು ಯುದ್ಧ ಶುರು ಮಾಡಿದ, ನಾನು ಗೆದ್ದು ಬಿಡ್ತೀನಿ ಅನ್ಕೊಂಡ್ ಬಿಟ್ಟ, ಸ್ಪರ್ಧೆ ಬಂತು, ನ್ಯೂಸ ಸೋತ ಓಡೋಗ್ಬಿಟ್ಟಲ್ಲಿ. ನೋಡಿ ಕರ್ಣನ ಕ್ಯಾರೆಕ್ಟರ್ ಅಲ್ಲಿ ಹಾಗಾಯ್ತು, ಇಲ್ಲಿ ಹಾಗಾಯ್ತು. ಅಲ್ಲಿ ಜೀವನ ಮೇಲೆ ಭಯದಿಂದ ಯುದ್ಧ ಮಾಡಿದ್ದಕ್ಕೆ ಪೂರ್ತಿ ಗೆಲುವು ಬಂತು. ಇಲ್ಲ, ಅದನ್ನು ಬಿಟ್ಬಿಟ್ಟಿದ್ದ ಕಾರಣ ನನ್ನ ಸಮಾನ ಯಾರು ಅಂತ ಅಹಂಕಾರ ಬಂದ್ಬಿಟ್ಟಿತ್ತಾಗ್ಲೆ. ನಾನು ಯಾರನ್ನು ಬೇಕಾದ್ರೆ ಗೆಲ್ತೀನಿ ಅನ್ಕೊಂಡ, ಆ ವರ ಹೋಯ್ತು, ಶಾಪ ಬಂತೀಗ. ಕಾರಣ ಸೋತ, ದಿಕ್ಕಾಪಾಲ ಓಡೋಗ್ಬಿಟ್ಟ. ಅವನ ಪ್ರೊಜೆಕ್ಷನ್ ಇಲ್ಲೇ ಇಲ್ಲ ಈಗ. ಲಾಸ್ಟ್ ಟೈಮ್ ದುರ್ಯೋಧನ ಓಡಿದ್ದ, ಈ ಕರ್ಣ ಓಡಿದ, ಇಬ್ರು ಓಡಿದವರೇ. ಆದರ್ಶ ಸ್ನೇಹ ಎಲ್ಲಿ ಉಳಿತೀಗ? ಅಲ್ಲಿ ದುರ್ಯೋಧನ ಓಡಿ ತನ್ನ ಸ್ನೇಹ ಪವಿತ್ರ ಅಲ್ಲ ಅಂತ ತೋರಿಸಿದ್ದ, ಇಲ್ಲಿ ಕರ್ಣ ಓಡಿ ತನ್ನ ಸ್ನೇಹನು ಪವಿತ್ರ ಅಲ್ಲ ಅಂತ ತೋರಿಸಿದ್ದ. ಅವರಿಬ್ಬರ ಸ್ನೇಹವನ್ನ ಆದರ್ಶ ಸ್ನೇಹಕ್ಕೆ ದೃಷ್ಟಾಂತವನ್ನಾಗಿ ಕೊಡಲೇಬಾರದು. ಭಾರಿ ತಪ್ಪು ಮಾಡ್ತಾರೆ ರೀತಿ ಕೊಟ್ರೆ ತಪ್ಪದು. ವಿದ್ಯಾರ್ಥಿಗಳು ಪಾಠಕ್ಕೆ ಹಾಕಿಬಿಡ್ತಾರೆ ಹಾಗೆಲ್ಲ ಕೂಡ. ಜಗತ್ತಿನ ಅತ್ಯಾಶ್ಚರ್ಯಕರ ಸ್ನೇಹ ಅಂದ್ರೆ ಒಂದು ಸುಗ್ರೀವ ರಾಮರ ಸ್ನೇಹ, ಇನ್ನೊಂದು ಕರ್ಣ ದುರ್ಯೋಧನ ಸ್ನೇಹ ಅಂತ ಹೇಳಿಬಿಡ್ತಾರೆ. ಸುಗ್ರೀವ ರಾಮರ ಸ್ನೇಹ ಎಂಥ ದೊಡ್ಡ ಸ್ನೇಹ ಅದು, ಜಗತ್ತಲ್ಲಿ ಆದರ್ಶಪ್ರಾಯವಾದ ಸ್ನೇಹ. ಇದೆಂಥ ಸ್ನೇಹ ಇದು? ಇವರಿಬ್ರು ಉಳಿದರ ಕೊನೆ, ಇಬ್ರು ಉಳಿಲೇ ಇಲ್ಲ ಕೊನೆಗೆ. ಯೋಚನೆ ಮಾಡಬೇಕು, ರಾಮ ಸರ್ವಾಧಿಪತಿಯಾದ, ಸುಗ್ರೀವ ಕಪಿಗಳ ಅಧಿಪತಿಯಾದ, ಇವರು ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದ, ಇವರು ಸ್ನೇಹ ಎಲ್ಲೇ ಹೋಲಿಸ್ತಾ ಇದ್ದೀರಿ? ಕರ್ಣ ಪಲಾಯನ ಮಾಡಿ ಆಯ್ತು. ಅವ್ರು ಯೋಚನೆ ಮಾಡ್ತಾರೆ, ಯಾರು ಬಿಡಿಸ್ಕೊಂಡ್ ಬರ್ಬೇಕೀಗ? ಸುಭದ್ರ ಹಿಡಿದಾಕಿದ್ದಾರೆ, ರುದ್ರದೇವರ ವರ ಇದೆ, ಜರಾಸಂಧಾರಿಗಳನ್ನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವರ ಇಲ್ಲದವರು ಸಾಮಾನ್ಯ ಯಾರು ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲದೇ ಇದ್ದವರು ಇರೋದೆಲ್ಲ ಆಟೋಯ್ತು. ಇವತ್ತು ಇನ್ಫ್ಲುಯೆನ್ಸ್ ಅರ್ಥ ಆಗುತ್ತಲ್ಲ, ಅಲ್ಲಿ ವರ ಅರ್ಥ ಆಗಬೇಕು. ಎಲ್ಲರಿಗೂ ವರ ಇದೆ, ಯಾರು ಹೋಗ್ಬೇಕೀಗ? ಆಗ ಭೀಷ್ಮರು ದ್ರೋಣರು ಎಲ್ಲ ಸೇರಿ ಧೃತರಾಷ್ಟ್ರನಿಗೆ ಹೇಳಿ ಭೀಮಸೇನನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಇದು ಆಶ್ಚರ್ಯ. ಭೀಮಸೇನ, ಈ ನಮ್ಮ ವಂಶದ ಮರ್ಯಾದೆ ನಮ್ಮ ನಿನ್ನ ಕೈಯಲ್ಲಿದೆ, ನೀನು ಹೋಗಿ ಅವನು ಬಿಡಿಸ್ಕೊಂಡು ಬರಬೇಕು, ಇಲ್ಲದೆ ಹೋದರೆ ನಮ್ಮ ವಂಶಕ್ಕೆ ಕಳಂಕ ಬರುತ್ತೆ. ಅವನ ಮಹಾಪಾಪಿ ನಮಗೆ ಗೊತ್ತಿದೆ, ಆದರೆ ಅವನು ನಮ್ಮ ವಂಶಕ್ಕೆ ಕಳಂಕ ಬರಬಾರದು. ಚಂದ್ರವಂಶ, ಕುರುವಂಶ, ನೀನು ಹೋಗಬೇಕು ಅಂತ ಹೇಳಿದ ತಕ್ಷಣ ಇಲ್ಲಿ ಭೀಮಸೇನನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗ್ತದೆ. ಹುಡುಗರಾಗಿದ್ರೆ ಹೋದ್ರೆ ಅವರು ಹಾಳಾಗೋಲಿ ಬೀಳು ಅಂತ ಬೀಳೋಗ್ತಿರ್ತಾರೆ. ಹಾಳಾಗೋಲಿ ನಮಗೇನಂತೆ, ಒಳ್ಳೆ ಕನಸ ಬಂತು ಅನ್ಬೇಕಾಗಿತ್ತು. ಭೀಮಸೇನ ಅನ್ನೋದಿಲ್ಲ, ದೊಡ್ಡವ್ರ ಮಾತನ್ನು ಹ್ಯಾಕ್ ಕೇಳಬೇಕು. ನೀವು ಹೇಳಿದ್ದೀರಿ, ಆಯ್ತು ಇವತ್ತು ಬಿಟ್ಟು ಬಿಡಿಸ್ಕೊಂಡು ಬರ್ತೇನೆ, ಆಯ್ತೋ ಇಲ್ಲೋ, ಪಟ್ಟಿದ್ದೆ ಕೆಲಸ. ಭೀಮಸೇನ ಸೈನ್ಯ ಇಲ್ಲಿಲ್ಲ, ಭೀಮಸೇನ ಭೀಮಸೇನ ಮೆಥೆಡ್ಡೇ ಅಲ್ಲ ಅದು. ಸೂರ್ಯ ಸೈನ್ಯ ತಗೊಂಡು ಬರ್ತಾನೆ, ಒಬ್ಬನೇ ಬರ್ತಾರೆ ಸೂರ್ಯ, ಎಲ್ಲ ಕತ್ತೆ ನಾಶ ಮಾಡಿಬಿಡ್ತಾರೆ. ಭೀಮಸೇನ ಒಂಟಿಯಾಗಿ ಬರ್ತಾ ಇದ್ದಿತ್ತು. ಭೀಮಸೇನ ಬಂದಿದ್ದು ಒಂದು ರಥ ಕುದುರೆ ಅಷ್ಟೇನೆ. ಅಷ್ಟು ತಗೊಂಡು ಬಂದ್ರೆ ದೂರ ಎಷ್ಟು ದೂರ ಇದೆ ಗೊತ್ತೇನು? ಮತ್ತೆ ಎಲ್ಲಿ ಹಸ್ತಿನಾಪುರ, ಎಲ್ಲಿ ಒರಿಸ್ಸಾ, ಎಲ್ಲಿ ಅದೇ ಹತ್ತಿ ಕಡಿಮೆ ಡೆಲ್ಲಿ ಹತ್ರ ಬರುತ್ತೆ ಅದು. ಅಲ್ಲಿಂದ ನಾವು ಒರಿಸ್ಸಾದವರಿಗೆ ಬಂದ್ರೆ ಎಷ್ಟು ದೂರ ಆಗುತ್ತೆ? ಅಷ್ಟು ದೂರ ಭೀಮಸೇನ ಬರೀ ರಥದಲ್ಲಿ ಮಾತ್ರ ಬರೋದು, ಒಂಟಿಯಾಗಿ. ನೋಡ್ತಾರೆ ಇವ್ರು ಲಕ್ಷೋಳಿಗಟ್ಟಲೆ ಜನ ಇದ್ದಾರೆ ಜರಾಸನ ಕಡೆಯವರು. ಮಹಾವೀರರ ಗುಂಪು ಒಂದು ಕಡೆಗೆ, ಸೈನ್ಯ ಒಂದು ಕಡೆಗೆ, ವರ ಒಂದ್ ಕಡೆ, ಹೋಮ್ ಪಿಚ್ ಬೇರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇವ್ರದ್ದು. ಅದೇ ಪಿಚ್ ಅಲ್ಲಿದ್ದಾರೆ. ಭೀಮಸೇನ ಒಂಟಿ, ಯಾವ ಲೆಕ್ಕರೂ ಇಲ್ಲ. ಒಂಟಿಯಾದ ಹನುಮಂತ ಹೋಗಿ ರಾವಣನ ಬೂದಿ ಧೂಳಿಪಟ ಮಾಡಿ ಲಂಕಾ ದಹನ ಮಾಡಿ ಬಂದಿರಬೇಕಾದ್ರೆ ಇಲ್ಲಿ ಒಂಟಿಯಾಗಿರೋದೇನು ಆಶ್ಚರ್ಯ? ಅಲ್ಲಿ ಒಂಟಿಯಾಗಿ ಲಂಕೆಗೆ, ಇಲ್ಲಿ ಒಂಟಿಯಾಗಿ ಕಳಿಂಗಕ್ಕೆ ಅಲ್ಲಿ ಬಂದು ಯುದ್ಧ ಶುರುವಾಯ್ತಂತೆ. ಭೀಮಸೇನನ ಯುದ್ಧ ಅಂದ್ರೆ ಅದು ಸ್ಲೋಲಿ ಪಿಕಪ್ ಆಗೋ ಯುದ್ಧ ಅಲ್ಲ, ಹೊರಗ ಅಂದ್ರೆ ಬಿರುಗಾಳಿ ಬೀಸಿದ್ರೆ ಹಾಗೆ ಹಾಗೆ ಒಂದು ಕ್ಷಣಕ್ಕೆ ಮರ ಸಾಲು ಸಾಲು ಉಳಿದು ಬಿಟ್ಟಿರುತ್ತಾಗಲೇ, ಸ್ಲೋಲಿ ಡೆವಲಪ್ ಆಗಲ್ಲ, ಸಡನ್ ಆಗಿ ಅಟ್ಯಾಕ್ ಮಾಡಿ. ಅವರು ನೋಡುತ್ತಾರೆ ಯಾವರ ಏನು ಮಾಡೋದಿಲ್ಲ, ಕಿಂಕರ ಶಂಕರಾದ್ಯಾಹ, ಯಾವರ ಏನು ಮಾಡೋದಿಲ್ಲ, ಎಲ್ಲ ದಬಾ ದಬ ದಬ ಬಿಡ್ತಾ ಇದ್ದಾರೆ. ಸುಭದ್ರನ ಭೀಮಸೇನ ಕೊಂದೆ ಹಾಕಿಬಿಡ್ತಾನೆ. ಜರಾಸಂದನ ಜರಾಸಂದ ಈಗ ಓಡೋ ಸರದಿ ಅವನು, ಅದು ಓಡೋ ಬಿಡ್ತಾರೆ. ಅಲ್ಲಿಂದ ಭೀಮ ಬಂದ ಅಂದ್ರೆ ಅವನಿಗೆ ಭಾರಿ ಭಯ, ಓಡಿ ಆಯ್ತು. ಎಲ್ಲ ಓಡೋರು ಯಾರೋ, ಸಾಯೋರು ಯಾರೋ, ಹೊರತು ಉಳಿಯೋರು ಯಾರು ಇಲ್ಲೇ ಇಲ್ಲ. ಇಲ್ಲ ಓಡಬೇಕು, ಇಲ್ಲ ಸಾಯಬೇಕು, ಇಲ್ಲ ಶರಣಾಗಬೇಕು. ಅಷ್ಟಾಗಿ ಎಲ್ಲ ಮುಗಿತಂತೆ. ಭೀಮಸೇನ ಹೋಗಿ ಸೆರೆಮನೆಯಿಂದ ಬಿಡಿಸಿ ಅಷ್ಟು ಜನಗಳನ್ನ ಕಟ್ಟು ಬಿಚ್ಚೋದಿಲ್ಲ, ಹ್ಯಾಂಡ್ ಕಫ್ ತಗೊಂಡು ಹೇಳ್ಕೊಂಡ್ರೆ ಹಾಗ ಹಾಗೆ ಮತ್ತೆ ಸನ್ಮಾನ ಮಾಡಿ ಅನ್ಕೊಂಡ್ಬಿಟ್ರೆ ಕಷ್ಟ. ಎಲ್ಲರ ರಥ ಹಾಕೊಂಡ್ಬಿಟ್ರೆ ಅದಕ್ಕೆ ರಥ ಬೇಕಾದ್ರೆ ಅಷ್ಟೇ, ಅಷ್ಟೇ ಹೆಣಬಾರದಾಗ ಜನ ಹೊರಬೇಕಾಗಿತ್ತಲ್ಲ. ರಥಗಳನ್ನ ಹಾಕೊಂಡ್ಬಿಟ್ಟು ಇವನು ಬರ್ತಾ ಇದ್ದಾರೆ. ಹಸ್ತಿನಾಪುರಕ್ಕೆ ಕಾಲಿಟ್ಟಾಗ ಜನ ನೋಡ್ತಾರೆ, ಅವರ ಸ್ಥಿತಿ ನೋಡ್ತಾ ಇದ್ದಾರೆ. ಮೃತಕ ಪ್ರತೀಕಾಹ, ಹೆಣ ಇದ್ದಾಗಿದ್ರಂತ ಅವ್ರ ಮುಖ ಹೇಗಿರು, ಪ್ರೇತ ಕಳೆ, ಪ್ರೇತಗಳೇ ವಾಸಿ, ಸ್ವಲ್ಪ ಸ್ವಲ್ಪ ಕಳೆ ಇರಬಹುದು, ಪಾಪಿಗಳಿಗೇನು ಕಳೆ ಇರಬೇಕು, ಅಂಥ ಅಸಹ್ಯ ಕಳೆ. ಕೈ ತುಂಬಾ ಮೈ ತುಂಬಾ ಬೇಳೆ ಹಾಕಿ ಹೆಡಮರಿಗೆ ಕಟ್ಟಿಬಿಟ್ಟಿದ್ದಾರೆ. ಹೊತ್ಕೊಬಂದು ಸಭೆಯಲ್ಲಿ ಬಿಸಾಕಿದ್ರಂತೆ ಭೀಮಸೇನ. ಅವರು ನೋಡ್ತಾರೆ, ಭೀಮಸೇನ ನಿನ್ ಎಷ್ಟು ಕೊಂಡಾಡಿದ್ರು ಸಾಲದು, ನಮ್ಮ ವಂಶದ ಮರ್ಯಾದೆ ಹುಡಿತು, ನಿನ್ನ ನಾನು ಬದುಕಿದ್ದೇವೆ ಅಂತ ಹೇಳಿದ್ರೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ಉಪಕಾರ ಮಾಡಿದ್ದಕ್ಕೆ ಧರ್ಮ ದುರ್ಯೋಧನ ಜನ್ಮ ಪೂರ್ತಿ ಋಣಿಯಾಗಿರ್ಬೇಕಾಗಿತ್ತು. ಭೀಮಸೇನಿಂದ ಬದುಕಿದೆ, ನಾನು ಮತ್ತೆ ಆ ಕನ್ಯಾ ಸಮೇತ ಹೇಳ್ಕೊಂಡು ಬಂದಿರ್ತಾರೆ, ಮದುವೆ ಬೇರೆ ಆಗುತ್ತೆ ಅವನಿಗೆ. ಭೀಮಸೇನ ಮದುವೆ ಮಾಡಿಸಿದ್ದು ಹೌದು, ಪ್ರಾಣ ಉಳಿಸಿದ್ದು ಹೌದು, ಮರ್ಯಾದೆ ಉಳಿಸಿದ್ದು ಹೌದು. ಇಂಥ ಭೀಮನ ಮೇಲೆ ದುರ್ಯೋಧನ ಏನ್ ಮಾಡಿದ್ದು ಗೊತ್ತೇನು? ಆವತ್ತಿಂದ ದ್ವೇಷ ಹೆಚ್ಚು ಮಾಡಿಕೊಂಡಿದ್ದು ಇನ್ನು ಕೂಡ. ಇದು ಪರಮ ಪಾಪಿಗಳ ಲಕ್ಷಣ, ಪ್ರೀತಿಯ ಬದಲು ದ್ವೇಷ ಮಾಡ್ತಾನಲ್ಲ. ನಾವು ದೇವರು ಇಷ್ಟೆಲ್ಲ ಮಾಡಿದ್ದಾನಲ್ಲ, ದೇವರನ್ನ ದ್ವೇಷ ಮಾಡಿದ್ರೆ ಹೇಗೋ ಹಾಕಿ. ದೇವರ ಕೃತಜ್ಞತೆಯನ್ನು ತೋರಿಸ್ಬೇಕಿತ್ತು, ಕೃತಜ್ಞನಾದ, ಇನ್ನೂ ದ್ವೇಷ ಶುರು ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಉತ್ತರ ಬೇಕು ನಮಗೆ. ಭೀಮಸೇನ ದೊಡ್ಡವ್ರ ಮಾತನ್ನ ಕೇಳಿ ಕರ್ಕೊಂಡ್ಬಂದಿದ್ದೇನೋ ಸರಿನೆ, ಆದ್ರೆ ನಮಗೇನೋ ಸ್ವಲ್ಪ ಬೇಜಾರು ಅನ್ಸುತ್ತೆ. ಪಾಪಿಸ್ಟ್ ಅವ್ರು ಸ್ವಲ್ಪ ಬಿಟ್ಟಿದ್ರೆ ವಾಸಿ ಇತ್ತು ಏನೋ, ಎಷ್ಟೋ ಕಾಂಪ್ಲಿಕೇಶನ್ಸ್ ತಪ್ಪಿ ಹೋಗ್ತಾ ಇತ್ತು, ಯಾಕೆ ಬಿಡಿಸ್ಬೇಕಾಗಿತ್ತು ಅಂತ ಒಂದು ಸಂಶಯ. ಆ ಉತ್ತರ ಇವತ್ತು ಬೇಡ, ನಾಳೆ ನೋಡೋಣ ಅಂತ ಉತ್ತರ ಹೊತ್ತಾಗಿದೆ. ನಾಳೆ ಆ ಪ್ರಶ್ನೆಗೆ ಉತ್ತರ. ಮತ್ತೆ ಭೀಮಸೇನ ಮದುವೆ, ಇನ್ನೊಂದು ಮದುವೆ ನಾಳೆ ದಿವಸ. ದ್ರೌಪದಿ ಕಲ್ಯಾಣ ಆಯ್ತಲ್ಲ, ಭೀಮಸೇನ ಮತ್ತೊಂದು ಮದುವೆ. ಜನಾರ್ದನ ಮದುವೆ, ದುರ್ಯೋಧನ ಮದುವೆ ಕೇಳಿದ್ವಲ್ಲ, ಈಗ ಭೀಮನ ಮದುವೆ ಹೇಗಿರುತ್ತೆ ನಾಳೆ ಕೇಳುತ್ತೆ. ದುರ್ಯೋಧನ ಮದುವೆಯಲ್ಲಿ ಎಷ್ಟು ಅಸಹ್ಯಕರವಾದ ಘಟನೆ ನಡೆದೋಯ್ತು, ಭೀಮನ ಮದುವೆಯಲ್ಲಿ ಎಷ್ಟು ಪೂಜ್ಯವಾದ ಸಂಗತಿ ನಡೀತಾ ಇದೆ. ಅದು ಭೀಮ ಭೀಮನೇ, ದುರ್ಯೋಧನ ದುರ್ಯೋಧನನೇ ಅಂತ ಗೊತ್ತಾಗುತ್ತೆ. ನಾಳೆ ದಿವಸ ಸಾಯಂಕಾಲ ಎಂದಿನಂತೆ ಪ್ರವಚನ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.